నష్టహద్రోన్న విద్యావాన్యాన్ముని నమః వాదిరాజ పదద్వంద్వారాజ సత్యమానస విశ్వప్రియ గురుం వందే మందోహం దేవి శుద్ధయే సత్యం సత్యం పునఃసత్యం చింతామణి సభక్తానాం కల్పవృక్షం చ కామదం స్వామినం త్వాం రఘుప్రేమ తీర్థం వందేహ్యవిష్టతం అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞాన విమలం శాంతం విజయాఖ్యగురుం భజే. ఓం జన్మాద్యస్య యతోన్వయాదితరతస్య ఆర్చేష్టవిఘ్నస్వరాట్ తేనే బ్రహ్మహృదయాది కవయే ముహ్యంతియం సూరయ తేజో వారి మృదాం రథా వినిమయో యత్ర త్రిసర్గో మృష ధాన్నా స్వేన సదా హరస్తకుహకం సత్యం పరం ధీమహి. శ్రీ గురుభ్యో నమః. హరి ఓం. ಭಾಗವತ ಆಗಲಿ ಹರಿವಂಶ ಆಗಲಿ ಯಾವುದೇ ಭಾಗ ನಾವು ಕೇಳಲಿಕ್ಕೆ ಶುರು ಮಾಡಿದಾಗ ಹೇಗೆ ಕೇಳಬೇಕು ಎಂದು ತಿಳ್ಕೊಂಡು ಕೇಳಿದರೆ ನಮಗೆ ಬೇಕಾದ ಫಲ ಬರುತ್ತೆ. ಈ ಸೂತ್ರ ತಲೆಯಲ್ಲಿ ಬರಬೇಕು. ವಿಜಯದಾಸರು ಅರಣ್ಯಕಾಚಾರ್ಯ ಚೆನ್ನಾಗಿ ಸ್ಪಷ್ಟ ತಿಳಿಸಿಕೊಡ್ತಾರೆ. ಏನದು ಅಂದರೆ ಭಾಗವತದಲ್ಲಿ ಸಂತಾನ ಪ್ರಾಪ್ತಿಗೂ ಭಾಗವತ ಕೇಳೋದಕ್ಕಾಗಿ ಹರಿವಂಶ ಕೇಳೋದಕ್ಕಾಗಿ ಏನು ಸಂಬಂಧ ಅಂತ ತಿಳ್ಕೊಂಡ್ರೆ ಹೇಳ್ತಾರೆ. ಈ ಭಾಗವತದಲ್ಲಿ ಅಥವಾ ಹರಿವಂಶದಲ್ಲಿ ಬಂದಿರುವಂತಹ ಮಹಾನುಭಾವರು ತುಂಬಾ ಜನರ ಚರಿತ್ರೆ ಹೇಳ್ತಾ ಬರ್ತಾರೆ. ಹರಿವಂಶದಲ್ಲಿ ಹರಿವಂಶ ವಂಶ ಪರ್ವ ಅದು 9 ದಿನಕ್ಕೆ ಬೇಕು. ಅದನ್ನು 5 ದಿನಕ್ಕೆ ದಶಮಸ್ಕಂಧ ಇಟ್ಕೊಂಡಿದ್ದೇನೆ. ಒಂದು ಕೆಲಸ ಮಾಡಿ, ನಾನು ಚೆನ್ನೈಗೆ ಹೋಗಿರ್ತೇನೆ, ಆದ್ದರಿಂದ ನೀನು ಮತ್ತೆ ಶುರು ಮಾಡಿ ಹರಿವಂಶ ಪೂರ್ಣ ಹೇಳಿ. ನಿಮಗೂ ಸರಿ ಹೋಗುತ್ತೆ. ಪೂರ್ಣ ಆಗಿ ವಂಶ ಪರ್ವ ಪೂರ್ಣ ಹೇಳಿ ಮುಗಿಸಿ. ವಂಶ ಪರ್ವ ಹೇಳಿಬಿಟ್ಟು ಸರಿ ಹೋಗುತ್ತೆ. ವಿಷ್ಣು ಪರ್ವ ಇಲ್ಲಿ ಹೇಳಿದಂತೆ ನನ್ನ ಕಡೆ ನೋಡಬೇಕು, ಹೇಳ್ತಾ ಇರಬೇಕು. ನನ್ನ ಹೇಳಿದ ಕೇಳಿ ಮತ್ತೆ ನಂಗೆ ಒಪ್ಪಿಸಿ ಆಯ್ತಾ. ಹಾಗಾದ್ರೆ ಯಾವ ದೃಷ್ಟಿಯಿಂದ ಕೇಳಬೇಕು ಅಂದರೆ, ಈ ಮಹಾನುಭಾವರು ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಸಾಧನೆಯನ್ನು ಪೂರ್ಣ ಮಾಡಿಕೊಂಡು ಆಯಾ ಲೋಕಗಳಲ್ಲಿ ಇದ್ದಾರೆ. ಇನ್ನು ಬ್ರಹ್ಮದೇವರ ಸಾಧನ ಮುಗಿದುಕೊಳ್ಳಿ, ಅವರ ಜೊತೆಗೇನೆ ಮೋಕ್ಷಕ್ಕೆ ಹೊರಡಲಿಕ್ಕೆ ಎಲ್ಲರೂ ತಾವು ತಾವು ತಮ್ಮ ಸಾಧನೆ ಮುಗಿಸೋಕೆ ಸಿಕ್ಕಾಗಿದೆ. ಚಿಕ್ಕ ದುಷ್ಟ ಅಂತ ಕೊಟ್ಟರೆ ಈ ಸ್ಯಾಟಲೈಟ್ ಲಾಂಚ್ ಮಾಡ್ತಾರೆ, ಅವಾಗ ರಾಕೆಟ್ ಇರುತ್ತೆ ಲಾಂಚ್. ಆ ಸ್ಯಾಟಲೈಟ್ ನ ಒಳಗೆ ಲಾಂಚ್ ಮಾಡಿದ ಮೇಲೆ ಆರ್ಬಿಟ್ ಅಲ್ಲಿ ಈ ರಾಕೆಟ್ ಏನಾಗ್ತದೆ? ವೇಸ್ಟ್ ಅಲ್ಲೇ ಇರುತ್ತೆ. ಸ್ಪೇಸ್ ಹೋದ್ಮೇಲೆ ರಿಟರ್ನ್ ಬರಲ್ಲ, ಉಪಯೋಗ ಇಲ್ಲ, ಹಾಗೆ ವೇಸ್ಟ್ ತಿರುಗ್ತಾ ಇದ್ರೆ. ಹಾಗೆ ಇವರ ಪುಣ್ಯ ಅವರವರ ಲೋಕಕ್ಕೆ ಕರ್ಕೊಂಡು ಹೋದ ಮೇಲೆ ತುಂಬಾ ರಾಶಿ ಪುಣ್ಯ ಕೂತಿರುತ್ತೆ. ಅದೆಲ್ಲ ಅವರಿಗೆ ಬೇಕಾಗಿಲ್ಲ, ಅವರನ್ನ ಆಯಾ ಒಂದು ಸ್ಥಾನಕ್ಕೆ ಕರ್ಕೊಂಡು ಹೋಗೋ ಪರ್ಯಂತ ಅದರಲ್ಲಿ ಎರಡು ಪುಣ್ಯ ಇರುತ್ತೆ, ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತ ಎರಡು ಪುಣ್ಯ ಇರುತ್ತೆ. ಅಂತಹ ಪುಣ್ಯದಲ್ಲಿ ಇಷ್ಟ ಪುಣ್ಯ ಆದರೆ ಮೋಕ್ಷದ ಪರ್ಯಂತ ಅವರಿಗೆ ಉಪಯೋಗ ಆಗುತ್ತೆ, ಆದ್ದರಿಂದ ಅದನ್ನ ಇಟ್ಕೊಂತಾರೆ. ಅನಿಷ್ಟ ಪುಣ್ಯ ಅಂತ ಏನಿರುತ್ತೆ? ಬೇಡದ್ದು, ಅವರಿಗೆ ಬೇಡ, ನಮಗೆ ಬೇಕು, ಬಹಳ ಬೇಕಾಗಿತ್ತು, ಅದು ಅವರ ಹತ್ರ ಇರುತ್ತೆ. ಭಗವಂತ ಏನು ಮಾಡುತ್ತಾನೆ ಅಂದರೆ ಅದು ವ್ಯರ್ಥವಾಗಿ ಹೋಗಬಾರದು. ಯಾರಾಗಲೇ ಹರಿವಂಶದಲ್ಲಾಗಲಿ ಭಾಗವತದಲ್ಲಾಗಲಿ ಈ ಮಹಾತ್ಮರ ಶ್ರದ್ಧೆಯಿಂದ ಕೇಳುತ್ತಾರೋ ಅವರಿಗೇನು ಆರ್ಡರ್ ಕೊಡ್ತಾನೆ ಭಗವಂತ ಅಂದರೆ, ನಿಮ್ಮನ ಕುರಿತು ಯಾರು ಕೇಳುತ್ತಾರೋ ಅವರಿಗೆ ಅನಿಷ್ಟ ಪುಣ್ಯ ಕೊಟ್ಟುಬಿಡಿ, ರಾಯರ ಸೇವಾ ಮಾಡುತ್ತೀವಿ, ಮಾಡಿದಾಗ ನಮ್ಮ ಫಲ ನಮ್ಗೆ ಬರುತ್ತೆ. ಬಂದರೆ ಅಂದರೆ ನಮ್ಮ ಸೇವಾ ಮಾಡಿದಕ್ಕೆ ಫಲ ಬಂತ, ಏನು ವಿಶೇಷ? ಅದಕ್ಕೆ ನೋಡಿದರೆ ಸೇವಾ ಮಾಡಿದ್ದಕ್ಕೆ ಫಲ ಬಂದದಲ್ಲ, ಸೇವಾ ಮಾಡಿ ಬನ್ನಿದೆ ಸೇವಾ ಮಾಡಿದ್ದಕ್ಕೆ ಫಲ ಬಂದದಲ್ಲ. ರಾಯರು ನಮ್ಮ ಏನು ಸೇವೆಯಿಂದ ಬಂದ ಚೂರು ಸಾಸಿವೆ ಕಾಳಷ್ಟು ಪುಣ್ಯ ಇರುತ್ತೆ ಅದಕ್ಕೆ ತಮ್ಮ ಅನಿಷ್ಟ ಪುಣ್ಯವನ್ನು ತುಂಬಾ ಕೂತಿದ್ದಾರೆ ರಾಯರು. ಅನಿಷ್ಟ ಅಂದ್ರೆ ಅವರಿಗೇನು ಅನಿಷ್ಟ ಆಗುತ್ತೆ ಅಂತಲ್ಲ, ಅವರಿಗೆ ಇಷ್ಟ ಅಲ್ಲದ್ದು ನಮಗೆ ಬೇಕಾಗಿದ್ದು ಅದನ್ನ ಕೊಡತಾರಾದ್ದರಿಂದ ನಾವು ರಾಯರ ಸೇವಾ ನಮ್ಮ ಸ್ತೋತ್ರಗಳು ಎಲ್ಲ ಮಾಡಿದಾಗ ನಮ್ಗೆ ಅದನ್ನು ಬರೋದೆಷ್ಟು ಸಾಸಿವೆ ಕಾಳಷ್ಟು. ನಮಗೆ ಬರಬೇಕಾದ ಫಲಕ್ಕೆ ನಾವು ಮಾಡಿದ ಸಾಧನೆಯಿಂದ ಬರುವ ಪುಣ್ಯ ಸಾಸಿವೆ ಕಾಳಷ್ಟು ಅದನ್ನ ಫಲ ಬರಲ್ಲ. ಮತ್ತೇನು ಅಂದ್ರೆ ಭಗವಂತ ಈ ದೊಡ್ಡವರ ಪುಣ್ಯವನ್ನ ನಮ್ಗೆ ತಂದುಕೊಟ್ಟು ವಿಶೇಷ ಮಾಡಿಸ್ತಾನೆ. ಆದ್ದರಿಂದ ಈ ಜ್ಞಾನಿಗಳು ಯಾರಿದ್ದಾರೆ ಭಾಗವತದಲ್ಲಿ ಅಥವಾ ಹರಿವಂಶದಲ್ಲಿ ಅವರ ವಿಶೇಷ ಚರಿತ್ರೆಯನ್ನು ಯಾರು ಕೇಳಿದ್ರೆ ಅವರಿಗೆ ಅನಿಷ್ಟ ಪುಣ್ಯ ತಂದು ಕೊಟ್ಬಿಡ್ತಾನೆ ಭಗವಂತ. ಎಷ್ಟು ಬರಬಹುದು ಅಂತ ಲೆಕ್ಕ ಅದಕ್ಕೆ ಹೇಳ್ತಾರೆ. ಅಗ್ನಿ ಪುರಾಣದಲ್ಲಿ ಹೇಳ್ತಾರೆ ಏನು ಅಂದರೆ, ಒಬ್ಬ ವ್ಯಕ್ತಿ ಬದುಕಿ 100 ವರ್ಷಗಳ ಕಾಲ ಏನು ಯಜ್ಞ ಯಾಗ ಏನೇನು ಮಾಡಬೇಕು ಎಷ್ಟು ಮಾಡುತ್ತಾನೋ ಅದಕ್ಕೆ ಕೋಟಿ ಪಟ್ಟು ಪುಣ್ಯ ಈ ಜ್ಞಾನಿಗಳ ಕುರಿತು ದಿನಾಗೂ ಕೇಳಿದ್ರೆ ಬರುತ್ತೆ. ಅದಕ್ಕೆ ಸಾಯುವಂತಹ ವ್ಯಕ್ತಿಗೆ ಯಾರು ಪರೀಕ್ಷೆ ಮಹಾರಾಜನಿಗೆ ಹೇಳಿದ್ದೇನಯ್ಯ ಅಂದ್ರೆ ಈ ವಂಶ ಆ ವಂಶ ಇವ್ರ ಈಶನ ಮಕ್ಕಳು ಅವ್ರ ಈಶನ ಮಕ್ಕಳು ಅಂತ ಆಗ ಸಾಯಲಿಕ್ಕೆ ಸಿದ್ಧ ಆಗಿದ್ದೇನೆ. ಯಾರಿಗೆ ಹೆಚ್ಚಿನ ಮಕ್ಕಳಾದ್ರೆ ನಂಗೆ ಹಾಕಿ ಅಂತ ಅವ್ರು ಕೇಳಬಹುದಲ್ಲ, ಕೇಳಿಲ್ಲ. ಇಲ್ಲಿ ನೋಡಿ 9ನೇ ಸ್ಕಂದ ಮೊದಲನೇ ಸ್ಕಂದ ಶುರು ಮಾಡಿದ ಮೇಲೆ ಪ್ರತಿಯೊಂದು ಸ್ಕಂದದಲ್ಲಿ ವಂಶಗಳ ವಿಸ್ತಾರವೇ, ಸ್ವಯಂಭೂಮನಗಳ ವಂಶ ವಿಸ್ತಾರ, ಈ ವಂಶ ವಿಸ್ತಾರ, ಕೊನೆಗೆ 9ನೇ ಸ್ಕಂದದಲ್ಲಿ ಪೂರ್ಣ ಎಲ್ಲ ಸೂರ್ಯಚಂದ್ರ ವಂಶ ವಿಸ್ತಾರ ಮಾಡುತ್ತಾರೆ. ಅಲ್ಲಿ ಪ್ರಶ್ನೆ ಮಾಡಿಕೊಳ್ಳುತ್ತಾರೆ, ಸಾಯಲಿ ಸಿದ್ಧನಾದಲ್ಲಿ ಊರ್ದಾಕ್ ಹೇಳಬೇಕು ಅಂದ್ರೆ ಆ ಮಹಾತ್ಮರ ಅಂಥ ಪುಣ್ಯವನ್ನೆಲ್ಲ 7 ದಿವಸಗಳ ಕಾಲ ಅದರ ಕಥೆಯಲ್ಲಿ ಹೇಳಿ ಅವರಿಗೆ ತಂದುಕೊಟ್ಟ. ಇದೊಂದು ಅಂದ್ರೆ ಶುಕಾಚಾರ್ಯರು ಮಾಡಿದಂತಹ ದೊಡ್ಡ ಪ್ರಯೋಗ. ಆ ಕೇಳಬೇಕಾದ ರೀತಿ ಹೇಗೆ ಅದರಲ್ಲೂ ಹೇಳ್ತಾ ಇದ್ದಾರೆ. ಏನು ಆ ಮಹಾನುಭಾವರು ಏನಿದ್ದಾರೆ, ಅವರೇನು ಕಾರ್ಯಗಳು ಮಾಡಿದ್ದಾರೆ, ಅವರೇ ಮಾಡಿದ್ದಾರೆ ಅಂತ ತಿಳಿದು ನಮಸ್ಕಾರ ಮಾಡಿದರೆ ನಮ್ಮ ಯುದ್ಧ ಪುಣ್ಯ ಹೋಗುತ್ತೆ. ರಾಯರಿದ್ದಾರೆ, ರಾಯರಿಗೆ ನೀವೇ ದೊಡ್ಡವರು ಅಂತ ನಮಸ್ಕಾರ ಮಾಡಿದರೆ ಶಾಪ ಹಾಕ್ತಾರೆ ನಮಗೆ. ಯಾಕೆ ಅಂದರೆ ಲಕ್ಷ್ಮೀದೇವಿ ಮೊದಲುಕೊಂಡು ಪ್ರತಿಯೊಬ್ಬ ಜೀವರಾಶಿ ಅಸ್ವತಂತ್ರ, ಪ್ರತಿಯೊಬ್ಬ ಜೀವರಾಶಿ ಅಸ್ವತಂತ್ರ. ಅಂತಹ ಕಾಲಕ್ಕೆ ಯಾರು ಸ್ವತಂತ್ರವಾಗಿ ಉಸಿರಾಡಬಿಡ್ಲಿಕ್ಕೂ ಆಗಲ್ಲ ಅಂದಾಗ ದೇವರೇ ನಿಂತು ಮಾಡಿಸುವಾಗ ಅವರೇ ಮಾಡಿದರು ಅಂತ ಅವರು ನಮಸ್ಕಾರ ಮಾಡಿದರೆ ಅವರನ್ನ ಬೈದಂತಾಗುತ್ತೆ. ಆದ ಕಾರಣ ಭಾಗವತ ಅಥವಾ ಹರಿವಂಶ ಹೇಗೆ ಕೇಳಬೇಕು ಅಂದರೆ ಅವರವರೊಳಗಿದ್ದು ಭಗವಂತ ಅವರವರ ಹೆಸರಿಂದ ಇದ್ದುಕೊಂಡು ಅವರಿಂದ ಆ ಕಾರ್ಯ ಮಾಡಿಸಿದ್ದಾನೆ. ಅವನು ಯಾರೂ ಅಲ್ಲ, ನನ್ನ ಹೃದಯದಲ್ಲಿರುವ ದೇವರು. ಈ ಸೂತ್ರ ಭಾಗವತ ಕೇಳುವ ಕಾಲಕ್ಕೆ ನಮ್ಮ ತಲೆಗೆ ಬರಬೇಕು. ಇಲ್ಲ ಸಾಮಾನ್ಯವಾಗಿ ಭಾಗವತ ಶುರು ಮಾಡುತ್ತೇವೆ, ಇವರು ಬಂದರು, ಇವರು ತಿಂದರು, ಇವರು ಹೋದ್ರು, ಇವರು ಆದರು, ಕೃಷ್ಣ ಬಂದ, ಬೆಣ್ಣೆ ತಿಂದ, ಹೋದಾಯ್ತರ ಅಂತ ಮುಂದೆ ಹೋಗ್ತಾ ಇರುತ್ತೆ. ಆದರೆ ಒಳಗ ಬಿಂಬನ ಪರ್ಯಂತ ನಾವು ಹೋಗೋದಿಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಮಮಸ್ವಾಮಿ ಹರಿಹರ ನಿತ್ಯಂ ಸರ್ವಸ್ವ ಪತಿ ದೇವರು. ಹೌದು, ಯಾರೋ ಕೆಲಸದ್ವಾರದವರು ಅವರನ್ನ ಯಾವುದೋ ಒಂದು ಆಸೆಗೆ ತಂದು ವೃಂದಾವನ ಒಡೆಯುವಂತೆ ಮಾಡಿದ್ದ ಅವನೇ ಭಗವಂತನೇ, ಯಾರು ಸ್ವತಂತ್ರರಲ್ಲ. ಸತ್ಯವಾದ ವಿಚಾರದು ಅವರಿಗೆ ಆ ಬುದ್ಧಿ ಕೊಟ್ಟು ಅವರ ಕರ್ಮಾನುಸಾರ ಅವರು ಹಾಳಾಗ್ಲಿಕ್ಕೆ ನಮ್ಮ ಕರ್ಮಾನುಸಾರ ನಮಗೆ ನೋಡಬೇಕಾಗಿತ್ತು. ಆ ರೀತಿಯಲ್ಲಿ ಭಗವಂತ ಮಾಯಿಸಿದ ಅಥವಾ ಶಿಕ್ಷೆ ಕೊಡುತ್ತಾನೆ. ಆದರೆ ಈಗ ಮತ್ತು ಕಟ್ಟಿದ್ರಲ್ಲ, ನಾವು ಹೋಗ್ತಾ ಇದ್ವಿ ಇವರು ಕಟ್ಟಿದ್ರು ಅವರು ಕಟ್ಟಿದ್ರು, ಎಲ್ಲರೊಳಗೆ ಇವನೇ ಕಟ್ಟಿದ್ದು. ಅದಕ್ಕೆ ಎದುರಿಗೆ ದೇವರ ಪೂಜೆ ಆಗ್ತಿತ್ತು, ಅವನೇ ನಿಂತು ಇಷ್ಟು ಜನರೊಳಗೆ ಕಟ್ಟಿಸಿ ಅವನೇ ಜೈ ಅನಿಸಿದ್ದು ಹೋಗ್ಬಿಟ್ಟ ಭಗವಂತ. ಆ ರೀತಿಯಲ್ಲಿ ಭಾಗವತ ಅವನ ದೃಷ್ಟಿಯಲ್ಲಿ ನಾವು ಕೇಳುತ್ತಾ ಬಂದರೆ ವಿಶೇಷವಾಗಿ ಸಾಧನೆ ಆಗುತ್ತೆ. ಆ ರೀತಿಯಲ್ಲಿ ನೋಡಿದಾಗ ದಶಮಸ್ಕಂದ ಭಾಗವತ ಶುರು ಮಾಡುತ್ತಾ ಇದ್ದಾರೆ. ಭೂದೇವಿ ವಿಶೇಷವಾಗಿ ತನ್ನ ಮೇಲೆ ದೈತ್ಯರೆಲ್ಲ ರಾಜರ ರೂಪದಿಂದ ಬಂದದ್ದನ್ನು ನೋಡ್ತಾ ಇದ್ದಾರೆ. ಆಕೆಗೆ ತುಂಬಾ ತೊಂದರೆ ಆಗ್ತಾ ಇದೆ. ಯಾಕೆ ತೊಂದರೆ ಅಂದರೆ ಅವರ ಭಾರವನ್ನ ತಡೆಯಲಾರದೆ ದೇವತೆಗಳ ಮೂಲಕ ಬ್ರಹ್ಮದೇವರ ಹತ್ರ ಹೋಗ್ತಾ ಇದ್ದಾರೆ. ಅವಾಗಂದ್ರು ಬೆಟ್ಟಗಳೇ ಭೂಮಿಯ ಮೇಲೆ 360 ಒಂದಲ್ಲ ಎರಡಲ್ಲ ದೊಡ್ಡ ದೊಡ್ಡ ಪರ್ವತಗಳೇ ಇದೆ. ಪರ್ವತಗಳನ್ನೇ ಹೊತ್ತಿರುವಂತಹ ಆಕೆಗೆ ಈ ಚಿಕ್ಕ ಚಿಕ್ಕ ಮನುಷ್ಯರೆಷ್ಟು ಭಾರ ಆಗುತ್ತ. ಅದಕ್ಕೆ ವಾದರಾಜರು ಹೇಳ್ತಾರೆ, ಅವರ ಶರೀರ ಭಾರ ಅಲ್ಲ, ತನ್ನ ಗಂಡನನ್ನ ಸದಾ ಬೈತಾ ಇದ್ದಾರಾದ್ದರಿಂದ ಅವರು ಭಾರ, ಭಗವಂತನನ್ನ ಸದಾ ದ್ವೇಷ ಮಾಡ್ತಿದ್ದಾರಾದ್ದರಿಂದ ಅವರು ಭಾರ ಆದರು. ಅದಕ್ಕೆ ಆ ಭಾರದಿಂದ ತುಂಬಾ ದುಃಖಿತರಾಗಿ ತಾನು ದೇವತೆಗಳ ಮೂಲಕ ಬ್ರಹ್ಮದೇವರ ಹತ್ರ ಹೋಗ್ತಾ ಇದ್ದಾರೆ. ಹೇಗೆ ಗೌರವತ್ವ ಗೋರೂಪದಿಂದ ಹೋಗ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಹಾಕಿ ತಾನು ಹೇಗಿದ್ರೆ ಹಾಗೇ ಹೋಗ್ಬೋದಾಗಿತ್ತಲ್ಲ. ತಾನು ಯಾವ ರೂಪದಿಂದಲ್ಲ ಆ ರೂಪದಿಂದ ಹೋಗ್ಬೋದಾಗಿತ್ತು. ಆದರೆ ಅದು ಹೋಗದೆ ಹಾಕೊಂಡು ರೂಪದಲ್ಲಿ ಹೋದ್ರೆ ಏನು ದೇವ್ರಿಗೆ ಗೊತ್ತಾಗಲ್ವಾ, ಬ್ರಹ್ಮದೇವ್ರಿಗೆ ಗೊತ್ತಾಗಲ್ವಾ, ಅವ್ರಿಗೇನು ಅವ್ರಿಗೆ ಗೊತ್ತಾಗಲಿಲ್ಲ. ಅಂತಹ ಕಾಲಕ್ಕೆ ದೇವರ ಮುಂದೆ ಆ ರೂಪದಲ್ಲಿ ಹೋಗುವುದಕ್ಕೆ ಕಾರಣ ಏನು? ಅದಕ್ಕೆ ಉತ್ತರ ಕೊಡುತ್ತಾರೆ, ಭಗವಂತನಿಗೆ ಇಬ್ಬರು ಅಂದ್ರೆ ಇಷ್ಟ, ಗೋ ಬ್ರಾಹ್ಮಣ ಹಿತ. ಬ್ರಾಹ್ಮಣನ್ ನೋಡಿದ ಕೂಡಲೇ ಬಹಳ ಸಂತೋಷ ಪಡ್ತಾನಂತೆ, ಗೋವನ್ನು ನೋಡಿದ ಕೂಡಲೇ ದೇವರಿಗೆ ಬಹಳ ಆನಂದ ಆಗುತ್ತೆ. ಅದಕ್ಕೆ ತಿರುಪತಿ, ಶ್ರೀರಂಗ ಅಂತ ಕಡೆಯೆಲ್ಲ ದೇವರನ್ನು ಬೆಳಿಗ್ಗೆ ಸುಪ್ರಭಾತ ಸೇವಾ ಕಳಕ್ಕೆ ಮೊದಲು ದರ್ಶನ ಮಾಡಿಸಲು ಬಾಗಿಲು ತೆರೆದ ಕೂಡಲೇ ಗೋ ದರ್ಶನ ಮಾಡಿಸ್ತಾರೆ. ಈಗಲೂ ಸಹ ಸಂಪ್ರದಾಯ ಇದೆ, ಗೋ ದರ್ಶನ, ಆಮೇಲೆ ಕುದುರೆ ಆನೆ ಎಲ್ಲ ದರ್ಶನ ಮಾಡಿಸ್ತಾರೆ. ಆ ರೀತಿಯಲ್ಲಿ ಗೋ ರೂಪದಿಂದ ಹೋಗ್ತಾ ಇದ್ದಾರೆ. ಅದರಲ್ಲೂ ಇನ್ನ ಅರ್ಥ ಹೇಳ್ತಾರೆ, ಯಾಕೆ ಗೋ ರೂಪದಿಂದ ಹೋದ್ಲು ಅಂದರೆ ಹೇಳ್ತಾರೆ, ಗೋ ಅಂದರೆ ಗೋವುಗಳು ಹೌದು, ಗೋ ಅಂದರೆ ವೇದರು. ಇವರೆಲ್ಲ ಬಂದು ಏನು ಮಾಡುತ್ತಾ ಇದ್ದಾರೆ ಅಂದರೆ ವೇದಕ್ಕೆ ಅಪಾರ್ಥವನ್ನ ಮಾಡಿ ಭಗವಂತ ಸರ್ವೋತ್ತಮನಲ್ಲ, ನಾನೇ ದೇವರು, ಈ ರೀತಿಯಾಗಿ ಅವರು ಎಲ್ಲರೂ ಇಂಥವರೇ. ಜರಾಸಂಧ ಮೊದಲುಕೊಂಡು ಪ್ರತಿಯೊಬ್ಬರೂ ಹಾಗೆ. ಅದರಲ್ಲಿ ವಿಶೇಷ ಏನು ಅಂದರೆ ಅವರು ಅದ್ವೈತವನ್ನೇ ಉಪಾಸನೆ ಮಾಡ್ತಾ ಇದ್ರು, ಶಿವಸರ್ವೋತ್ತಮತ್ವವನ್ನು ಆಡ್ತಾ ಇದ್ದಾರೆ. ಅದೊಂದು ವಿಚಿತ್ರ, ಯಾಕಂದ್ರೆ ನಾನೇ ದೇವರು ಅನ್ನುವಾಗ ಯಾರು ಸರ್ವೋತ್ತಮ ಅಂತ ಮಾಡಲ್ಲ. ಅಂತಹ ಕಾಲಕ್ಕೆ ಅದರಲ್ಲೂ ಭಾಗ ರುದ್ರನೇ ಸರ್ವೋತ್ತಮ ಅಂತ ಉಪಾಸನೆ ಮಾಡಿ ದೇವರನ್ನ ಬೈತಾ ಇದ್ದ. ಅವನಿಗೆಷ್ಟು ಅಂತ ಹೇಳಿದರೆ ಗಂಗೆಯ ದಡದಲ್ಲಿ ಇದ್ದರೆ ಅವನಿಗೆ ಆ ಗಂಗೆಯ ಶಬ್ದ ದೇವರ ಪಾದೋದಲ್ವ ಆ ಶಬ್ದ ಕೇಳುತ್ತೆ ಅಂತ ಹೇಳಿ ನಗಾಡಿ ಸದಾ ಬರ್ತಾ ಇದ್ದಂತ. ಆ ಶಬ್ದ ಕಿವಿಯಲ್ಲಿ ಬೀಳಬಾರದು ಅಂತ ಆ ರೀತಿಯಾದ ದ್ವೇಷಿಗಳೆಲ್ಲ ಇದ್ದಾರೆ. ಆದ್ದರಿಂದ ಇವರನ್ನ ಸಂಹಾರ ಮಾಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದ. ಇಲ್ಲಿ ರಾಜ ಪ್ರಶ್ನೆ ಮಾಡಿದ್ದು ತುಂಬಾ ಸುಂದರವಾಗಿ ಹೇಳ್ತಾ ಇದ್ದಾರೆ, ಹೇ ಸ್ವಾಮಿ, ಯದುವಿನ ವಂಶದಲ್ಲಿ ಭಗವಂತ ಬರ್ತಾ ಇದ್ದಾನಲ್ವ, ಅವನೆಂಥವನು? ಭಗವಾನ್ ಭೂತಭಾವನಃ ಕೃತವಾನ್ ಯಾನಿ ವಿಶ್ವಾತ್ಮ ತಾನಿನೋ ಲವಿಸ್ತರ. ಕೃಷ್ಣ ಯದು ವಂಶದಲ್ಲಿ ತಾನು ಪ್ರಾದುರ್ಭೂತನಾಗಿ ಏನೇನು ಕಾರ್ಯಗಳನ್ನು ಮಾಡಿದ ಅವೆಲ್ಲ ನಮಗೆ ವಿಸ್ತಾರವಾಗಿ ಹೇಳಿ. ಇನ್ನ ಅದರಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ನನ್ನ ತಾತಂದು ಯಾರು? ಪಾಂಡವರು. ಅವರು ಈ ಕೌರವ ಸೈನ್ಯ ಸಾಗರವನ್ನ ಕೃತ್ವಾ ವತ್ಸಪದಂ ಅಂತ ಹೇಳ್ತಾರೆ. ಅವರು ದಾಟಿ ಬಿಟ್ರಯ್ಯ. ಯಾಕೆ ಅಂದ್ರೆ ಹೇಗೆ, ನಾವು ಚಿಕ್ಕ ಕರುವಿನ ಕಾಲು ಕೆಸರಲ್ಲಿ ಬಿದ್ದರೆ, ಒಂದು ಕುಣೆ ತರ ಬಿದ್ದರೆ, ಅಲ್ಲಿ ನೀರು ತುಂಬಿದರೆ, ಅದನ್ನು ದಾಟಲಿಕ್ಕೆ ಎಷ್ಟು ಕಷ್ಟಪಡಬೇಕು? ನಾವು ಅಷ್ಟೇ ಕಷ್ಟಪಟ್ಟರಂತೆ, ಎಷ್ಟು ಸುಲಭವಾಗಿ ದಾಟಿಬಿಟ್ರು. ಯಾವುದು? ದೇವರೆಂಬ ಹಡಗನ್ನು ಇಟ್ಟುಕೊಂಡು ದಾಟಿಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಅಂಥ ಕೃಷ್ಣನನ್ನ ನನಗೆ ಕೊಡು, ನನಗೆ ತಿಳಿಸಿಕೊಡಿ. ಇನ್ನು ಹೇಳ್ತಾರೆ, ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನ. ಒಳ್ಳೆ ಬುದ್ಧಿಯಲ್ಲಿ ಸಮಾಧಾನದ ವ್ಯಕ್ತಿ ಪರೀಕ್ಷಿತ್ ಮಹಾರಾಜ ಹೇಳ್ತಾ ಇದ್ದಾನೆ, ನಾನು ಪಾಂಡವರ ಅಂದ್ರೆ ಕುಡಿ ಮಾತ್ರ ಅಲ್ಲ, ಕುರು ಪಾಂಡವಾನ ಕೌರವರು ಪಾಂಡವರಿಗೆ ಸಂಬಂಧಪಟ್ಟವ ನಾನು ಅಂತ ಹೇಳಿಕೊಡ್ತಾರೆ. ಯದ್ಯಪಿ ತನ್ನ ತಾತಂದರಿಗೆ ತುಂಬಾ ತೊಂದರೆ ಕೊಟ್ಟವರು ಈ ಕೌರವರಿಲ್ಲ, ಅವರ ಯಾರನಾವಾದ್ರೆ ಅವ್ರ ಹೆಸರೇ ಹತ್ತಲ್ಲ, ಮುಖ ನೋಡಲ್ಲ ಅಂತ ಹಲ್ಲಲ್ಲಿ ಕಡಿದು ಬಿಡ್ತೀವಿ ಅಂತ ತೊಂದರೆ ಕೊಟ್ಟವರನ್ನು. ಆದರೆ ಹೇಳ್ತಾ ಇದ್ದಾನೆ, ಅವರಿಬ್ಬರ ಸಂತಾನ ಬೀಜ ನಾನು. ನಾನು ನನ್ನ ತಾಯಿಯ ಹೊಟ್ಟೆಯಲ್ಲಿರುವಾಗ ದ್ರೌಣಿ ಅಸ್ತ್ರ ವಿಪ್ಲುಷ್ಟಮಿದಂ ಮದಂಗ, ನನ್ನ ಶರೀರ ಸುಟ್ಟು ಹೋಗಿತ್ತು. ಕುರುಳು ಹೇಗೆ, ಕುರುಳಿದ ಮುದ್ದೆ ಹೇಗೆ ಅಗ್ನಿಯ ಸುಟ್ಟು ಹೋಗಬೇಕೋ ಹಾಗೆ ನಾನು ಸತ್ತು ಹೋಗಿದ್ದೆ. ನನ್ನನ್ನು ಭಗವಂತ ವಿಶೇಷವಾಗಿ ರಕ್ಷಣೆ ಮಾಡಿದ. ಹೇಳ್ತಾ ಜುಗೋಪ ಕುಕ್ಷಿಂಗತಃ ಆತ್ಮಚಕ್ರ, ಚಕ್ರವನ್ನು ಹಿಡಿದುಕೊಂಡು ಭಗವಂತ ನನ್ನ ರಕ್ಷಣೆ ಮಾಡಿದ. ಅಂಥ ಭಗವಂತನನ್ನ ನನ್ನ ಅಂದರೆ ಅವನ ವಿಶೇಷವಾದ ವೀರ್ಯಗಳನ್ನ ಹೇಳಿ. ಅಷ್ಟೇ ಅಲ್ಲ, ಅವ ಹೇಳ್ತಾನೆ, ನನ್ನನ್ನು ಮಾತ್ರ ಅಲ್ಲ ಪ್ರತಿಯೊಬ್ಬ ಜೀವರಾಶಿಯನ್ನ ಅವರ ಹೃದಯದಲ್ಲಿದ್ದು ರಕ್ಷಣೆ ಮಾಡುತ್ತಾನೆ, ಹೊರಗಿದ್ದು ರಕ್ಷಣೆ ಮಾಡುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಖಿಲ ದೇಹಭಾಜಾಂ ಅಂತರ್ಭೈ ಪುರುಷ ಕಾಲ ರೂಪೈ, ಒಳಗೆ ಎಲ್ಲರ ಹೃದಯದಲ್ಲಿ ಪುರುಷನಾಮಕನಾಗಿರ್ತಾನೆ, ಹೊರಗೆ ಕಾಲನಾಮಕನಾಗಿರ್ತಾನೆ. ಹೃದಯದಲ್ಲಿ ಪುರುಷನಾಮಕನಾಗಿದ್ದು ಎಲ್ಲಾ ಚೇಷ್ಟೆಗಳನ್ನು ನಮ್ಮಿಂದ ಮಾಡಿಸ್ತಾನೆ. ಪ್ರತಿಯೊಂದು ನಮ್ಮ ಹಿಂದಿನ ಕರ್ಮಾನುಸಾರ ಬುದ್ಧಿಯನ್ನು ಕೊಡುವುದು, ತಕ್ಕಂತೆ ಎಲ್ಲ ಮಾಡುವುದು, ಎಲ್ಲವನ್ನು ಅವನೇ ಮಾಡಿಸ್ತಾನೆ. ಹಾಗೆ ಹೊರಗಿದ್ದುಕೊಂಡು ನಮಗೆ ಬೇಕಾಗಿರತಕ್ಕಂತಹ ಎರಡನ್ನು ಕೊಡತಾನಂತ. ಏನು ಕೊಡತಾನೆ? ಪ್ರಯಚ್ಛತಃ ಮೃತ್ಯುಂ ಅನಾಮಯಚ್ಛ. ಮೃತ್ಯುವನ್ನು ಅವನೇ ಕೊಡುತ್ತಾನೆ, ಹಾಗೆ ಮೃತ್ಯುವಿನ ಪರಿಹಾರವನ್ನು ಅವನೇ ಮಾಡುತ್ತಾನೆ. ಅದಕ್ಕೆ ಭಯಕೃತ ಭಯನಾಶನ ಅಂತ. ಆ ರೀತಿಯಲ್ಲಿ ಭಗವಂತ ಅವನೇ ಎಲ್ಲವನ್ನ ಮಾಡಿಸ್ತಾನೆ ಎಂಬ ಒಂದು ಚಿಂತನೆ ನಮಗೆ ಬರಲಿಕ್ಕೆ ಇಷ್ಟು ದೊಡ್ಡ ಗ್ರಂಥ, 12 ಸ್ಕಂದಗಳಿಂದ ಕೂಡಿದ ಗ್ರಂಥ. ಆದರೆ ನಮಗೆ ಏನಾಗ್ತಾ ಇರುತ್ತೆ ಅಂದರೆ, ಸಾಮಾನ್ಯವಾಗಿ ಈ ಅನುಸಂಧಾನ ನಮ್ಮ ಜೀವನದಲ್ಲಿ ಬರೋದು ಬಹಳ ವಿರಳ ಆಗ್ತಾ ಇರುತ್ತೆ. ಯಾರು ಏನು ಮಾಡಿದ್ರು, ಅವರೇ ಮಾಡಿದ್ರು ಅವರೇ ಮಾಡಿದ್ರು ಅಂತ ಅವರನ್ನು ಹಲ್ಲು ಕಡಿತಾ ಇರ್ತೀವಿ, ಅವ್ರನ್ನೋಡೆ ಅಂತ ಇರ್ತೀವಿ. ಈ ತರ ಹೋಗ್ತಾ ಇರುತ್ತೆ. ಸ್ವತಂತ್ರವಾಗಿ ಅವರು ಮಾಡಲಿಕ್ಕಾಗಲ್ಲ. ಅವನೊಬ್ಬನಿದ್ದಾನೆ, ನಮ್ಮ ಕರ್ಮಾನುಸಾರ ಅವರನ್ನು ನಾವು ಘಟನೆ ಮಾಡಿ ಬಯಸೋದು ಹೊಗಳಿಸೋದು ಮಾಡಿಸ್ತಾನೆ. ಅವರ ದುಷ್ಟಬುದ್ಧಿ ಇರಲಿ, ಆದರೆ ಅವರನ್ನ ನಮ್ಮ ಜೊತೆಗೆ ಹಾಕಿಟ್ಟು ನಮ್ಗೆ ಯಾಕೆ ಬಯಸಿದ ಅಂತ ಹೇಳಿದ್ರೆ ನಮ್ದು ಏನೋ ಕರ್ಮ ಕೂತಿದೆ. ಅದರಿಂದ ಆ ಭಗವಂತ ಏನಿದ್ದಾನೆ, ಮಾಯಾ ಮನುಷ್ಯಸ್ಯ ವದಸ್ವ ವಿದ್ವಾನ್, ಆ ಭಗವಂತ ಏನಿದ್ದಾನೆ ಎಲ್ಲವನ್ನ ಕೊಡ್ತಾ ಇದ್ದಾನಲ್ಲ, ಆ ಎರಡೂ ರೂಪಗಳ ಹೇಳುತ್ತಾರೆ. ಆ ಭಗವಂತನ ಬಿಂಬರೂಪ ಮತ್ತು ಹೊರಗಿನ ಕಾಲರೂಪವನ್ನ ಪರಿಚಯ ಮಾಡಿಕೊಡಿ. ಇನ್ನ ಮೂರನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ. ರೋಹಿಣ್ಯಾಸ್ತಾನ ಪ್ರೋಕ್ತ ರಾಮ ಸಂಕರ್ಷಣ ಸ್ವಯ. ಬಲರಾಮ ಬಂದಿದ್ದಾನೆ. ಬಲರಾಮನ ಹುಟ್ಟು ವಿಚಿತ್ರವಾದ ಅಂತಹದ್ದು ಅಂದ್ರೆ, ಒಬ್ಬ ವ್ಯಕ್ತಿ ಒಬ್ಬ ತಾಯಿ ಹೊಟ್ಟೆಯಿಂದ ಹೊರಗೆ ಬಂದು ಇನ್ನೊಬ್ಬ ತಾಯಿ ಎದುರು ಬೆಳೆಯುವುದು, ಅದಕ್ಕೇನೂ ಅಡ್ಡಿ ಇಲ್ಲ. ಆದರೆ ಇಬ್ಬರು ತಾಯಿಯಂದಿರ ಹೊಟ್ಟೆಯಲ್ಲಿ ಬೆಳೆದು ಹೊರಗೆ ಬಂದ ವ್ಯಕ್ತಿ ಅಂದ್ರೆ ಬಲರಾಮ. ದೇವಕಿ ದೇವಿಯ ಹೊಟ್ಟೆಯಲ್ಲಿ ಸ್ವಲ್ಪ ಕಾಲ ಇದ್ದು ನಂತರ ಆತನನ್ನು ತಕ್ಷಣ ಮಾಡಿ ಹೊರಗೆ ಸೆಳೆದು ಮತ್ತು ರೋಹಿಣಿ ದೇವಿಯ ಗರ್ಭದಲ್ಲಿಟ್ಟರೆ ಅಲ್ಲಿ ಸ್ವಲ್ಪ ಕಾಲ ಬೆಳೆದು ಅಲ್ಲಿಂದ ಮತ್ತು ಹೊರಗೆ ಬಂದ. ಇದಂತ ಅದ್ಭುತವಾದ್ದು ಹೇಳ್ತಾ ಇದ್ದಾರೆ. ರೋಹಿಣ್ಯಾ ತನಯ, ಈತ ರೋಹಿಣಿ ದೇವಿಯ ಮಗ, ಮತ್ತು ದೇವಕ್ಯಾ ಗರ್ಭ ಸಂಬಂಧ ಕುತಃ ದೇಹಾಂತರಂಬಿನ, ದೇವಕೀಯ ದೇವಿಯ ಗರ್ಭ ಸಂಬಂಧ ಹೇಗಾಯಿತು? ಇಲ್ಲೆಲ್ಲ ಭಗವಂತನ ಅಘಟನ ಘಟನಾ ಸಾಮರ್ಥ್ಯವನ್ನು ಹೇಳ್ತಾ ಬರ್ತಾ ಇದ್ದಾನೆ. ಸರಿ, ಏನೋ ಬಲರಾಮ ದೇವರು ಇಲ್ಲಿದ್ರು ಅಲ್ಲಿಗೆ ಬಂದ್ರು ಹೊರಗೆ ಬಂದ್ರು, ಸರಿ ಆಯ್ತು ಪ್ರಾಪ್ತಿ ಬರಲಿ. ಅದಕ್ಕೇನ ಕೇಳ್ತಾರೆ, ಇದು ಸಾಧ್ಯವೇ? ನಮ್ಮಂಥವ್ರಿಗೆ ಸಾಧ್ಯವೇ? ಭಗವಂತ ಎಂಥದ್ದನ್ನು ಮಾಡಿಬಿಡುತ್ತಾನೆ ಅಂತ ಅವನ ಮೇಲೆ ವಿಶೇಷವನ್ನ ಹೇಳ್ತಾ ಇದ್ದಾರೆ. ಅನಂತರ ದೊಡ್ಡ ಪ್ರಶ್ನೆಯಲ್ಲಿ ಬರ್ತಾ ಇರುತ್ತೆ. ಏನದು ಅಂದರೆ, ಭಗವಂತ ಮಥುರೆಯಲ್ಲಿ ಹುಟ್ಟಿದ. ಹುಟ್ಟಿದ ಕೂಡಲೇ ಕಂಸನ ಕೊಲ್ಲುವುದಾಗಿತ್ತು. ಕೊಲ್ಲಕ್ಕೆ ಅವನಿಗೇನು ಶಕ್ತಿ ಏನು ಕಮ್ಮಿ ಏನಿಲ್ಲ. ಹಾಗೆ ಬರ್ತಾ ಇದ್ದ, ಬಂದ ಕೂಡಲೇ ನೋಟದಿಂದಲೂ ಯಾವುದೋ ಒಂದರಿಂದ ಅವನು ಕೊಂದು ಬಿಟ್ಟಿದ್ರೆ ಅಲ್ಲಿಗೆ ಮುಗಿದು ಹೋಗ್ತಾ ಇತ್ತು. ಹಾಗಲ್ಲದೆ ಹೇಳ್ತಾರೆ, ಪಿತುಹು ದೇಹ ಆತ ವ್ರಜಂಗತ ಅಕಸ್ಮಾತ್, ಯಾವ ಕಾರಣದಿಂದ ಬಿಟ್ಟು ಓಡಿ ಹೋದವನಂತೆ ನಂದಗೋಕುಲಕ್ಕೆ ಹೋಗಿಬಿಟ್ನಲ್ಲ, ಯಾಕೆ ಹೋದ? ಅಲ್ಲಷ್ಟೇ ಅಲ್ಲ, ಅಲ್ಲಿ ಎಲ್ಲಿದ್ದುಕೊಂಡ, ಏನು ಮಾಡಿದ ಹೇಳ್ತಾ ಇದ್ದಾರೆ. ಜ್ಞಾತಿಗೆ ಸಾರ್ಧಂ ಕೃತವಾನ್ ಸತ್ವತಾಂಪತಿ, ಎಲ್ಲಿ ತನ್ನ ಜೊತೆಗೆ ಇದ್ದುಕೊಂಡು ವಿಶೇಷವಾಗಿ ವಾಸ ಮಾಡಿದ? ಅಷ್ಟೇ ಅಲ್ಲ, ಕಿಮಕರೋತ್, ನಮಗಾದರೆ ಎಲ್ಲೊಂದು ಕಡೆ ಇರ್ತೀವಿ, ಸುಮ್ಮನೆ ಕೂತಿರ್ತೀವಿ, ಏನೋ ಒಂದಿಷ್ಟು ಎಲ್ಲ ಸೆಲ್ಫೋನ್ ನೋಡೋದು, ಅದು ನೋಡೋದು, ಇನ್ನೊಂದು ಮಾತಾಡೋದು, ಇನ್ನೊಂದು ಮಾಡಿ ಹೋಗ್ತಾ ಇರ್ತೀವಿ. ಈತ ಜಗತ್ತನ್ನೇ ಪರಿಪಾಲನೆ ಮಾಡುವ ಸ್ವಾಮಿ ಒಬ್ಬನೇ ಕೂತ್ಕೊಂಡು ಅಲ್ಲೇನು ಮಾಡಿದ? ಎಲ್ಲರೂ ಕೂಡ ಎಲ್ಲ ಗೊಂಬೆಗಳಿಗೆ ತಿರುಗ್ತಾ ಇದ್ದಾರೆ, ಇವನಲ್ಲಿ ಕೂತುಕೊಂಡು ಏನು ಮಾಡಿದ? ಅಷ್ಟೇ ಅಲ್ಲ, ವಿಶೇಷವಾಗಿ ಭ್ರಾತರಂಚ ಅವಧೀತ್ ಕಂಸಂ ಮಾತುರದ್ಧ ಅತದರ್ಹಣ. ಇಲ್ಲಿ ತದರ್ಹಣಂ ಅತದರ್ಹಣಂ ಅಂತ ಎರಡು ಭಾಗ ಮಾಡ್ತಾ ಇದ್ದಾರೆ. ಮೇಲೆ ನೋಟಕ್ಕೆ ಶಿಶುಪಾಲಾದಿಗಳೆಲ್ಲರೂ ಬರೆದದ್ದು, ಸೋದರ ಮಾವನನ್ನೇ ಕೊಂದು ಬಿಟ್ಟಿದ್ದಾನೆ ಮಹಾಪ್ರಳಯಾಂತಕ ಅಂತ ಕೃಷ್ಣನ ಮೇಲೆ ವ್ಯಾಖ್ಯಾನ ಬರೋದಲ್ಲ. ಹುಟ್ಟಿದ ಚಿಕ್ಕ ಹುಡುಗನೇ, 8 ವರ್ಷದ ಹುಡುಗನೇ ಸೋದರ ಮಾವನ ಕೊಂದಿದ್ದಾನೆ, ಇವನಿಗೆ ಅಗ್ರಪೂಜಾ ಕೊಡಬೇಕಾ, ಯಾಕೆ ಕೊಡಬೇಕು ಇವನಿಗೆ ಅಂತ ಆ ರೀತಿಯಲ್ಲಿ ಅವರು ಮಾತಾಡಿಕೊಳ್ಳಿಕ್ಕೆ ಕಾರಣ ಆಯಿತು. ಇನ್ನು ಹೇಳ್ತಾ ಇದ್ದಾರೆ, ತದರ್ಹಣ ಅಂದರೆ ಸಂಹಾರ ಮಾಡಲಿಕ್ಕೆ ಯೋಗ್ಯನಾದವನೇ ಕಂಸ, ಅವನನ್ನ ಸಂಹಾರ ಮಾಡಿದ ಭಗವಂತ ಹೇಗೆ. ಇನ್ನ ಹೇಳ್ತಾ ಇದ್ದಾರೆ, ಇಷ್ಟಾಗ ಸಾಕ ಸಾಕಾಗ್ತಾ ಇಲ್ಲ ಅವರಿಗೆ. ಹೇಳ್ತಾ ಇದ್ದಾರೆ, ಭಗವಂತ ಮನುಷ್ಯ ದೇಹ ಅಂದರೆ ಮನುಷ್ಯ ದೇಹದಂತ ತನ್ನ ರೂಪವನ್ನ ಇಟ್ಟುಕೊಂಡು ಎಷ್ಟು ಕಾಲ ಇದ್ದ? ಕೆಲವರು ವ್ಯಾಖ್ಯಾನ ಮಾಡ್ತಾರೆ, ಅವನ ದೇಹ ಮನುಷ್ಯ ದೇಹವೇ, ಅವನು ನಮ್ಮಂತೇನೆ ಬಂದಾನೆ. ನೀವೇನೋ ದೇವರು ಅಂತೀರಾ, ಅವನು ದೇವನಲ್ಲ. ಯಾಕೆ? ಒಂದು ವೇಳೆ ದೇವನಾಗಿದ್ರೆ ಅವನು ಸತ್ತ ಮೇಲೆ, ಕೃಷ್ಣ ಸತ್ತ ಮೇಲೆ ಅರ್ಜುನ ಕೃಷ್ಣನ ದೇಹವನ್ನು ದಹನ ಮಾಡಿದ್ದಾನೆ, ಬಲರಾಮನ ದೇಹವನ್ನು ದಹನ ಮಾಡಿ ಬರುತ್ತಾನೆ. ದೇವರಾದ್ರೆ ಅವನ ದೇಹ ಬಿಡೋದು ಎಲ್ಲ ಇರುತ್ತೆ, ಹೇಗಾಗುತ್ತೆ? ಆದ್ದರಿಂದ ಕೃಷ್ಣ ದೇಹ ಬಿಟ್ಟು ಹೋದ್ದಾದ್ರಿಂದ ನಮ್ಮಂತೆ ದೇಹ ಇರುವಂಥವಾ ಅಂತ ಅವರ ವಾದನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಭಗವಂತ ಮಾನುಷಂ ದೇಹಮಾಶ್ರಿತ್ಯ ಅಂತ ಶಬ್ದವನ್ನು ಹಾಕ್ತಾ ಇದ್ದಾರೆ. ಹಾಗಾದರೆ ಭಗವಂತ ಒಂದು ಮನುಷ್ಯ ದೇಹವನ್ನು ಇಟ್ಟುಕೊಂಡು ಅದರೊಳಗೆ ತಾನೇ ಇದ್ದ ಅಂತ ಈ ಶಬ್ದಕ್ಕೆ ಅರ್ಥ ಬಂದರೆ ವ್ಯಾಖ್ಯಾನಕಾರ ಹೇಳ್ತಾರೆ, ಮನುಷ್ಯರಂತೆ ತೋರುವ ತನ್ನ ರೂಪದಿಂದ ಇದ್ದ, ಮನುಷ್ಯರಂತೆ ತೋರತಾ ಇದ್ದ. ಯಾಕೆ ಆ ಗೋಕುಲದಲ್ಲಿ ಆಕಳುಗಳನ್ನೆಲ್ಲ ಕಾದು ಬರುವಾಗ ಅಷ್ಟು ದೂರ ನಡೆಯುವಾಗ ಆ ಧೂಳು ಎಲ್ಲ ಅವರ ಮುಖಕ್ಕೆ ಬಡಿತಾ ಇತ್ತು, ಎಲ್ಲರ ಮೈ ತುಂಬ ಧೂಳಿ, ಅವನ ಮೈ ತುಂಬ ಧೂಳಿ, ಎಲ್ಲರಿಗೂ ಬಂದಂತೆ ಅವನಿಗೂ ಬೆವರು ಬರ್ತಿತ್ತು, ಅವನಿಗೂ ಬೆವರು ಬರ್ತಿತ್ತು, ಅವನು ಆಯಾಸ ಪಡ್ತಿದ್ದ. ಅಷ್ಟೇ ಅಲ್ಲ, ಎಲ್ಲ ಗೋಪಾಲಕರು ಕೇಳ್ಕೊಂತಾರೆ, ನಮಗೆಲ್ಲ ಕಾಲು ನೋವು ಎಲ್ಲ ಆದ ಕಾಲಕ್ಕೆ ನೀನೇ ಬಂದು ನಮ್ಮ ಕಾಲು ಒತ್ತೋದೆಲ್ಲ ಮಾಡತ್ತೀಯ. ತುಂಬಾ ಚೆನ್ನಾಗಿದೆ ದಶಮಸ್ಕಂದ ಭಾಗವತ, ಕೃಷ್ಣನ ಲೀಲೆಗಳನ್ನು ಬಹಳ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಹೇಳ್ತಾರೆ ಅವರು ಎಲ್ಲರೂ ನೂರಾರು ಜನ ಆಕಳುಗಳನ್ನ, ಲಕ್ಷಾಂತರ ಆಕಳು ಹರಿವಂಶದಲ್ಲಿ ಬರುತ್ತೆ, ಎಷ್ಟು ಆಕಳಿತ್ತು, 500,000 ಆಕಳಿತ್ತು ಇಲ್ಲಿ ಈ ನಂದಗೋಪನತೆ. ಒಂದೊಂದು ಆಕಳಿಗೂ 10 ಕರುಗಳು ಎಷ್ಟಿರಬೇಕು, ಅಷ್ಟು ಕರುಗಳನ್ನ ಆಕಳುಗಳನ್ನ. ಇನ್ನ ಒಂದು ಕಡೆ ಹೇಳ್ತಾರೆ, ಬರೇ ಆಕಳು ಕರುಗಳನ್ನ ಕಾದದ್ದಲ್ಲ, ಎಮ್ಮೆ ಆಡು ಎಲ್ಲಾ ಇತ್ತು ಅಂತ ಹೇಳ್ತಾರೆ. ಅವೆಲ್ಲ ಕಾದ ಸ್ವಾಮಿ ಗೊಲ್ಲನಾಗಿ ಎಲ್ಲ ಬರ್ತಾ ಇತ್ತು, ಎಲ್ಲ ಕರ್ಕೊಂಡು ಹೋದ. ಅದಕ್ಕಂದ ನಾನು ದೇವರಾದರೂ ನಿಮ್ಮಂತೆ ಬಂದಾಗ ಮಾಡಿ ಯಾವ ಕೆಲಸ ಮಾಡಬೇಕು ನಾನು ಮಾಡಿದ್ದೇನೆ, ನೀವ್ಯಾಕೆ ಸೆಡ್ಕೊಂಡು ಕೊಡ್ತೀರಾ, ನಾನು ಇಂಥದ್ದೇ ಕೆಲಸ ಮಾಡಬೇಕು ಅಂತ ದೇವರಾದ ನಾನು ಗೊಲ್ಲ ಕಾರ್ಯವನ್ನು ಮಾಡಿದ್ದೇನೆ ಅಂತ ಹೇಳಿದ. ಅದಕ್ಕೇಳಿ ಸ್ವಾಮಿ ಅವೆಲ್ಲವನ್ನ ನಾವಲ್ಲಿ ಹೋಗಿದ್ದೇವೆ, ಅಲ್ಲಿ ಮಥುರಾ ಗೋಕುಲ ವೃಂದಾವನಕ್ಕೆ ಹೋದಾಗ ಕಿಲೋಮೀಟರ್ ಗಟ್ಟಲೆ ಆಕಳುಗಳನ್ನು ಕರ್ಕೊಂಡು ಹೋಗ್ತಾ ಇದ್ರು. ಅವೆಲ್ಲ ಹೇಳ್ತಾರೆ ಅಲ್ಲ ಅಲ್ಲಿರೋದೆ ಮಥುರಾ, ಇಲ್ಲಿ ಹೇಗೆ ಬಂದ ಕೃಷ್ಣ? ಅವ್ರು ಹೇಳ್ತಾರೆ ಇಷ್ಟು ಲಕ್ಷಾಂತರ ಆಕಳಿಗೆ ಒಂದು ಕಡೆ ಮೇವು ಸಿಗಬೇಕಂದ್ರೆ ಹೇಳಿ, ಆದ್ರಿಂದ ಎಲ್ಲಾ ಕಡೆ ಕರ್ಕೊಂಡು ಹೋಗಿ 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 ಆ ಹೋಗುವಾಗ ಸುಮ್ಮನೆ ಹೋಗಲ್ಲ, ಎಲ್ಲರೂ ಜಗಳಾಡೋದು ಆಡೋದು ಕುಣಿಯೋದು ಈ ತರ ಕುಪ್ಪಳಿಸಿ ಹೋಗ್ತಾ ಇದ್ರೆ ಒಬ್ಬೊಬ್ಬರು ಸುಸ್ತಾಗಿ ಕೂತ್ಕೊಂಡು ಕೃಷ್ಣ ನನಗಾಗಲ್ಲ ಅಂತ ಹಾಕಿ ಕೂತ್ರೆ ಅಲ್ಲಿ ಸ್ಥಳ ಪುರಾಣದ ಅವ್ರ ಪಂಡಿತರು ಹೇಳ್ತಾ ಇದ್ದ ಶ್ಲೋಕಗಳೆಲ್ಲ ಉದಾಹರಣೆ ಮಾಡಿ ಕೊಟ್ಟರು ಅವರು ಅಂತ ಹೇಳ್ತಾರೆ. ಕೃಷ್ಣ ಬಂದು ಎಲ್ಲರ ಕಾಲೊತ್ತಾ ಇದ್ದಾನೆ, ಯಾರು ಬಿದ್ರೆ ಅಲ್ಲೊಂದು ರೂಪದಿಂದ ಕೃಷ್ಣ ಪ್ರತ್ಯಕ್ಷ, ಅವ್ರ ಕಾಲೊತ್ತೋದು, ಅವ್ರ ನೀರು ಕೊಡೋದು, ಮುಖ ಒರೆಸೋದು, ಅವ್ನಿಗೆ ಏನ್ ಬೇಕೋ ಅಲ್ಲ ಮಾಡೋದು, ಹಾಗೆ ಕರ್ಕೊಂಡು ಹೋಗೋದು. ಹೀಗೆ ಎಲ್ಲರಿಗೂ ಪ್ರಾಣ ಆಗಿದ್ದ ಕೃಷ್ಣ, ಎಲ್ಲರಿಗೂ ಪ್ರಾಣ. ಅದಕ್ಕೆ ಅವನು ನೋಡ್ತಾರೆ, ಕೃಷ್ಣ ನಿನಗೆ ಯಾವಾಗ ಕಾಲ್ನೋವು ಬರುತ್ತೋ ಅಂತ ಕಾದುಕೊಂಡು, ಅವನು ಬರ್ತಾನೆ ಇಲ್ಲ ಕಾಲ್ನೋವು ಬರ್ತಾನೆ ಇಲ್ಲ, ಇವನು ಕಾಲ್ನೋವು ಯಾವಾಗ ಬರುತ್ತೆ? ಅವರ ಕೃಷ್ಣ ತಾನು ಬೆವರು ಸುರಿಸಿ ಹೇ ನಂಗೂ ಕಾಲ್ನೋವು ಆಗ್ತಾದಪ್ಪ ಅಂತ ಥಟ್ ತಂದು ಕೂತಾಗ ಅಣ್ಣನ ಕಾಲು ಹತ್ತುತ್ತಾ ಇದ್ದ, ಎಲ್ಲರ ಕಾಲು ಹತ್ತುತ್ತಾ ಇದ್ದ, ಅವಾಗ ತಾನು ಕೂತುಕೊಂಡ್ರೆ ಎಲ್ಲರೂ ಖುಷಿಯೋ ಖುಷಿ ಎಲ್ಲ ಹೇಳ್ತಾರಂತೆ. ಕೃಷ್ಣ ನನ್ನ ತೊಡೆ ಮೇಲೆ ಅಲ್ಕೋ ಅಂತ ಒಬ್ಬ ತಲೆ ಮೇಲೆ ಇಟ್ಕೊಂಡ, ತೊಡೆ ಮೇಲೆ ತಲೆ ಇಟ್ಕೊಂಡ, ಇನ್ನೊಬ್ಬ ನಂದಿ ಕಾಲು ನಂದಿ ಕಾಲು ಅಂತ ಇಬ್ರು ಸೇರ್ಕೊಂಡೆ, ಇನ್ನ ನಮಗೇನು? ಇನ್ನ ಅದರಲ್ಲಿ ಕೆಲವರೆಲ್ಲರೂ ಭಾಗ 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 ಆಗ್ತಾರೆ, ಕೆಲವರು ವಾದ್ಯ ಬಾರಿಸಿದ್ರಂತೆ, ಕೆಲವರು ವೇಣುಗಳನ್ನು ಬಾರಿಸಿದ್ರಂತೆ ಈ ಕೃಷ್ಣ ಕೇಳಬೇಕು ಅಂತ, ಇನ್ನೊಬ್ರು ಹಾಡು ಹೇಳಿದ್ರಂತೆ ಆ ಹಾಡು ಹೇಳುವಾಗ ಕೆಲವರು ನರ್ತನ ಮಾಡಿದ್ರಂತೆ, ನೋಡೋ ಕೃಷ್ಣ ಕೊಂಡಿದ್ದೀವಿ ಅಂತೆ ಅಂದ್ರೆ ಅವ್ನು ನೋಡ್ತಾ ಅವನ್ನೆಲ್ಲ ಆನಂದ ಪಡಬೇಕು ಅಂತ ಅವನಿಗೋಸ್ಕರ ಮಾಡ್ತಾ ಇದ್ದಾರೆ. ಹೇಳ್ತಾರೆ ಹಾಡು ಹೇಳಿದ್ರಲ್ಲ ಹೇಗೆ ಹೇಳಿದ್ರು ಹೇಳ್ತಾರೆ, ಸ್ನೇಹ ಕ್ಲಿನ್ನ ಧಿಯ ಶನೈ, ಅವನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ, ಅದರಿಂದ ಅವರ ಮನಸ್ಸು ಕರಗಿ ಹೋಗ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಕಂಠ ಬಿಗಿದು ಹೋಗ್ತಾ ಇದೆ, ಅಂಥ ಕಾಲಕ್ಕೆ ಹಾಡು ಹೇಳ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಹಾಡು ಯಾವ ರಾಜ್ಯದಿಂದ ಹೇಳಬೇಕು, ಎಷ್ಟು ಚೆನ್ನಾಗಿರುತ್ತೋ, ಅದು ತೊದಲು ನುಡಿಯುವಂತ ಇರುತ್ತೆ, ಅದನ್ನ ಕೇಳುತ್ತಾ ಕೃಷ್ಣ ತಲೆಯಲ್ಲಾಡಿಸ್ತಾ ಇದ್ದ. ಆ ರೀತಿಯಲ್ಲಿ ವಿಶೇಷವಾಗಿ ಅವರ ಜೊತೆಗೆ ಕೃಷ್ಣ ಮಾಡಿದನವ ಹೇಳ್ತಾ ಇದ್ದಾರೆ. ಅಂಥ ಚೇಷ್ಟೆಗಳನ್ನು ನಮಗೆ ಹೇಳಿ ಅಷ್ಟೇ, ಕೃಷ್ಣ ಅವರಿಗೆ ತೃಪ್ತಿ ಆಗ್ತಾ ಇಲ್ಲ, ಕೇಳುತ್ತಾರೆ ಆತನಿಗೆ ಎಷ್ಟು ಜನ ಹೆಂಡತೆಯಿದ್ರು ಹೇಳಿ, ಅಲ್ಲ ಆತನಿಗೆ ಎಷ್ಟು ಜನ ಹೆಂಡತಿಯಿದ್ರು ನಿಂಗೆ ಯಾಕಯ್ಯ. ಅವ್ರು ಹೇಳ್ತಾರೆ ಅವನ ವಿಷಯ ಒಂದೊಂದು ಒಂದೊಂದು ನಮ್ಮ ತಲೆಯಲ್ಲಿ ಮೆಲಕು ಬಂದರೆ ಮೋಕ್ಷಕ್ಕೆ ಮಾರ್ಗ. ಅದಕ್ಕೆ ಆಚಾರ ಕೊಡ್ತಾ ಹೇಳ್ತಾರೆ, ಗಮನಾಸನ ಸಂಕತಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪ ವರ್ಗದಾತ್ರಿ. ಆಚಾರ್ಯರ ಲೀಲೆಗಳೇನು, ಕೂತದ್ದು ಎದ್ದದ್ದು ನಿಂತದ್ದು ಹೋಗಿದ್ದು ಇದೇ ಹೇಳಿದರೆ ಅದನ್ನು ಯಾರು ಚಿಂತನೆ ಮಾಡುತ್ತಾರೆ, ಅದು ನೆನೆದ ಕೂಡಲೇ ಮೋಕ್ಷವೇ ಬರುತ್ತೆ ಅಂದ್ರು. ಆಚಾರ್ಯರು ನಡೆದದ್ದು ಕೂತದ್ದು ಎದ್ದದ್ದು ನಿಂತದ್ದು ಅದು ನೆನೆದರೆ ಮೋಕ್ಷ ಬಂದರೆ, ಸ್ವಾಮಿ ಮಾಡಿದ್ದು ನೆನೆದರೆ ಬರಂದರೆ, ಅವೆಲ್ಲವನ್ನ ಚೆನ್ನಾಗಿ ಹೇಳಿ ಅವ ಆಟಕ್ಕೆ ಹೇಳುತ್ತಾರೆ. ಅಲ್ಲಯ್ಯ ಸಾಯಲಿಕ್ಕೆ ಕೂತಿದ್ದೀಯ, ನೀರಿಲ್ಲ ಅನ್ನ ಇಲ್ಲ, ಒದ್ದಾಡತಾ ಇದೆಯಾ, ಕರುಳು ಕಿತ್ತುಕೊಂಡು ಹೋಗ್ತಾ ಇದೆ, ಬಾಯೆಲ್ಲ ಬಯಾರಿಕೆ ಆಗ್ತಾ ಇದೆಯಲ್ವಾ, ಇಂಥ ಕಾಲಕ್ಕೆ ಬಿಟ್ರೆ ಸಾಕು ಅಂತಿರುತ್ತೆ ನಮಗೆ. ನೀನ್ ನೋಡಿದ್ರೆ ಇದು ಹೇಳು ಹೇಳು ಅಂತೀಯ ಹೇಳ್ತಾರೆ. ನೈಷ ಅಭಿದುಸ್ತಃ ಕ್ಷನ್ವಾನ್ ತಕ್ತೋದಂ ಅಪಿ ಬಾಧತೆ ಹೇಳ್ತಾರೆ. ನಾನು ಬಾಯಾರಿಕೆ ತುಂಬಾ ಆಗ್ತಾ ಇದೆ, ಹಸಿವೆ ಒದ್ದಾಡ್ತಾ ಇದ್ದೇನೆ, ಸಾಯಲಿ ಸಿದ್ಧನಾಗಿದ್ದೇನೆ. ಅಂಥ ಕಾಲಕ್ಕೆ ನನಗಿದು ತೊಂದರೆ ಕೊಡತಾ ಇಲ್ಲ. ಯಾಕೆ? ಪಿಬಂತಂ ತನ್ಮುಖಾಂ ಭೋಜಾತ್ ಸ್ವತಂ ಹರಿಕಥಾಮೃತಂ. ನೀವು ಆ ಕೃಷ್ಣನ ಕಥೆಯನ್ನು ಹೇಳ್ತಾ ಇದ್ರೆ ಎಲ್ಲ ನನಗೆ ಹಸಿವೆ ಆಗಿಲ್ಲ ಅಂತಲ್ಲ, ಆಗ್ತಾ ಇದೆ. ಬಾಯಾರಿಕೆ ಆಗಿಲ್ಲ ಅಂತಲ್ಲ, ಆಗ್ತಾ ಇದೆ. ಅದರ ಎಫೆಕ್ಟ್ ನನ್ನ ಮೇಲಿಲ್ಲ, ಏನು ಗೊತ್ತಾಗದೆ ಪ್ರಶಾಂತವಾಗಿದ್ದೇನೆ ನಾನು. ಆದ್ದರಿಂದ ನನಗೆ ಹೇಳಿ ಅಂತ ಹೇಳಿದಾಗ ಅವರು ಹೇಳ್ತಾ ಇದ್ದಾರೆ. ಈ ದೈತ್ಯರೆಲ್ಲ ಕೂಡ ತಮ್ಮ ವಿಶೇಷವಾದ ಚಾಳಿಯನ್ನ ಮಾಡುವ ಕಾಲಕ್ಕೆ ಭೂದೇವಿ ಹೋಗ್ತಾ ಇದ್ದಾಳೆ ಬ್ರಹ್ಮದೇವರತ್ರ. ಬ್ರಹ್ಮದೇವರಂತೂ ವಿಶೇಷವಾಗಿ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಪುರುಷಂ ಪುರುಷ ಸೂಕ್ತೇನ ಉಪತಸ್ಥೆ ಕೃತ ಸಮಾಹಿತ. ಆ ವಿಶೇಷವಾಗಿರತಕ್ಕಂಥ ಕ್ಷೀರ ಪಯೋನಿಧೇ, ಕ್ಷೀರ ಸಾಗರದ ದಡಕ್ಕೆ ಹೋಗ್ತಾ ಇದ್ದಾರೆ, ದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಪುರುಷ ಸೂಕ್ತದಿಂದ, ಪುರುಷ ಸೂಕ್ತದಿಂದ ಚೆನ್ನಾಗಿ ಸ್ತೋತ್ರ ಮಾಡಿದರು. ಅವಾಗ ದೇವರು ದರ್ಶನ ಕೊಡಲಿಲ್ಲ. ಗಿರಂ ಸಮಾಧೌ ಗಗನೆ ಸಮೀರಿತಾಂ ನಿಶಮ್ಯ ವೇಧಾ. ಅಲ್ಲಿ ಆಕಾಶವಾಣಿ ಬಂತು, ಭಗವಂತನ ವಾಣಿ ಬಂತು. ಅದು ಯಾರಿಗೆ? ಬ್ರಹ್ಮದೇವರಿಗೆ ಮಾತ್ರ ಕೇಳಿಸ್ತು. ಅವರು ಸಮಾಧಿಯಲ್ಲಿ ಸ್ತೋತ್ರ ಮಾಡುವಾಗ ಸಮಾಧಿಯಲ್ಲಿ ಅವರಿಗೆ ಮಾತ್ರ ಕೇಳಿಸ್ತು. ಅದನ್ನ ತ್ರಿದಶಾನುವಾಚ, ಆ ದೇವತೆಗಳಿಗೆ ನನಗೆ ಹೀಗೆ ಭಗವಂತ ಹೇಳಿದ ಅಂತ ಎಲ್ಲರಿಗೂ ಅವರಿಗೆ ಹೇಳ್ತಾ ಇದ್ದಾರೆ. ಗಾಂ ಪೌರುಷೀಂ ಮೇ ಶೃಣುತಾಮರ ಪುನರ್ವಿಧೀಯತಾಮಾಹು ತಥೈವ ಮಾಚಿರಂ. ನನ್ನ ಪೌರುಷೀಂ ವಾಚಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಅಂದ್ರೆ, ಗಾಮ್ ಅಂದ್ರೆ ಪುರುಷ ಸಂಬಂಧಿ, ಭಗವಂತ ಏನಿದ್ದಾನಲ್ಲ ಅವನು ಹೇಳಿದ ಮಾತನ್ನು ಹೇಳ್ತಾ ಇದ್ದೇನೆ, ಎಲ್ಲರೂ ಕೇಳಿ ನಂತರ ಬೇಗ ಅದನ್ನು ಮಾಡಿ. ಭಗವಂತನಿಗೆ ಅಲ್ಲ, ನಾವೆಲ್ಲ ಭೂದೇವಿಯನ್ನು ಕರಕೊಂಡು ಬಂದು ದೇವರನ್ನ ಪ್ರಾರ್ಥನೆ ಮಾಡಿದಾಗ ದೇವರಿಗೆ ಗೊತ್ತಾಯಿತು ಏನು ಇಷ್ಟು ತೊಂದರೆ ಇದೆ ಅಂತ. ಇನ್ನಾದರೂ ಏನನ್ನು ಮಾಡ್ತಾನೋ ಇಲ್ವ ಅದಕ್ಕೆ ಹೇಳಿದ್ರು, ಪುರೈವ ಪುಂಸಾ ಅವಧೃತ ಧರಾಜ್ವರ. ಆ ಭೂದೇವಿಗೆ ಬಂದ ತೊಂದರೆ ಮೊದಲೇ ದೇವರಿಗೆ ಗೊತ್ತು ಹೇಳ್ತಾರೆ. ಅಲ್ಲ, ಅದು ಹೇಗೆ ಗೊತ್ತು? ಮಹಾಶಕ್ತಿ ಇದೆ. ಹಾಗೆ ಹೇಳ್ತಾರೆ, ಆ ತೊಂದರೆ ಕೊಟ್ಟದ್ದೇ ಇವನು. ಆ ದೈತ್ಯರು ಅಂತ ಯಾರು ರಾಜರಿದ್ದಾರಲ್ವ, ಅವರನ್ನ ಭೂಮಿಯ ಮೇಲೆ ಸೃಷ್ಟಿ ಮಾಡಿ ಅವರೊಳಗಿದ್ದು ಅವರ ಕೈಕಾಲುಗಳಲ್ಲಿ ತಾನೇ ನಿಂತುಕೊಂಡು ಅವರ ಕರ್ಮಾನುಸಾರ, ಅವರ ಪ್ರಾರಬ್ಧ ಕರ್ಮಾನುಸಾರ ಅವರ ಏನು ತಮಸ್ಸಿಗೆ ಸಾಧನೆ ಮಾಡಿಸಬೇಕು ಅಂತ ತಾನೇ ಅವರೊಳಗಿದ್ದು ಈ ತರ ಕಾಟವನ್ನ ದೇವರೇ ಕೊಡಿಸಿತ್ತು. ಈ ಸೂತ್ರ ಮರೆತು ಹೋಗ್ತಾ ಇರ್ತೀವಿ, ಅವರು ಮಾಡಿದ್ರು ಇವರು ಮಾಡಿದ್ರು ಅಂತ ಬರ್ತಾ ಇರುತ್ತೆ. ಅದಕ್ಕೆ ನಮ್ಮ ಗುರುಜಗನ್ನಾಥದಾಸರ ಹತ್ರ ಯಾರೋ ಬಂದ್ರಂತೆ, ದೆವ್ವ ಹಿಡಿದಿದೆ, ಅದರ ಕಾಟ ಜಾಸ್ತಿ ಆಗಿದೆ, ಸ್ವಲ್ಪ ಅದರ ಪರಿಹಾರ ಮಾಡಿ. ಈ ದೆವ್ವ ತುಂಬಾ ಕಾಟ ಕೊಡ್ತಾ ಇದೆ. ಅವಾಗ ಅವರಂದ್ರಂತೆ, ಅಲ್ಲೋ ದೆವ್ವ ಕಾಟ ಕೊಡಲು, ದೆವ್ವ ಅಸ್ವತಂತ್ರ ಜೀವ ಅದು, ಅದರೊಳಗೆ ದೇವರೇ ಇದ್ದು ನೀನು ಕಾಟ ಕೊಡೋದು, ದೇವರೇ ನಿನ್ ಕಾಟ ಕೊಡ್ತಾ ಇದ್ದ, ನಿನ್ ಪ್ರಾರಬ್ಧ ಕೂತದಾದ್ರಿಂದ ಕಾಟ ಕೊಡ್ತಾ ಇದ್ದಾನೆ, ದೆವ್ವ ಸಾಯಿಲಿ ದೆವ್ವ ಹೋಗ್ಲಿ ಅಂತಾನೆ ಸೇವಾ ಮಾಡಬೇಡ, ನಿನ್ನ ಪ್ರಾರಬ್ಧ ಕಳೀಲಿ ಅಂತ ಮಾಡು, ದೆವ್ವ ತಾನಾಗಿ ಹೊರಟು ಹೋಗುತ್ತೆ, ದೇವರೇ ಕರ್ಕೊಂಡು ಹೋಗ್ತಾರೆ, ನಿನ್ನ ಕರ್ಮ ಇರೋ ಪರಿ ಅಂತ ಈ ದೆವ್ವ ಹೋದ್ರೆ ಇನ್ನೊಂದು ದೆವ್ವ ತಂದ ಅವನಿಗೆ ಅವನೇ ಕಾಟ ಕೊಡ್ತಾನೆ. ಆದ್ದರಿಂದ ಆ ಭಗವಂತ ಏನಿದ್ದಾನೆ ಅವನೇ ಅಲ್ಲಿ ಒಂದು ಕಾಟ ಕೊಟ್ಟದ್ದರಿಂದ ಭೂದೇವಿಗೆ ಬಂದ ತೊಂದರೆ ಆಕೆ ಹೇಳಬೇಕಾಗಿಲ್ಲ, ಅವನಿಗೆ ಮೊದಲೇ ಗೊತ್ತು. ಅಷ್ಟೇ ಅಲ್ಲ, ಆಕೆಯನ್ನು ಅಳತಾ ಇಲ್ಲಿ ಕರ್ಕೊಂಡ್ಬಂದದ್ದು ಇವನೇ. ಅದಕ್ಕೆ ದಾಸರು ತುಂಬಾ ಸುಂದರ ಮಾತು ಹೇಳ್ತಾರೆ, ಗೊಂಬೆ ಆಟ ವಯ್ಯ, ಇಡೀ ಬ್ರಹ್ಮಾಂಡ ಅವನೊಬ್ಬನೇ ಎಲ್ಲ ಜೀವರಾಶಿಗಳಲ್ಲಿ ನಿಂತು ಅವರವರ ಕರ್ಮಾನುಸಾರ ಎಲ್ಲ ಆಡಿಸಿ 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 ಮಾಡ್ತಾ ಇದ್ದಾನೆ. ಸರಿ, ನಂತರ ಎಲ್ಲರೂ ಕೂಡ ವಿಶೇಷವಾಗಿ ಯದುಷು ಉಪಜನ್ಯತ, ಈ ಭೂಮಿಯ ಭಾರವನ್ನು ಭಗವಂತ ನಾಶ ಮಾಡಬೇಕು ಅಂತಿದ್ದಾನೆ, ನೀವೆಲ್ಲರೂ ಹೋಗಿ ಯಾದವರಾಗಿ ಹುಟ್ಟಿ. ಅಂದರೆ ಯಾದವರು ಮಾತ್ರ ದೇವತೆಗಳ ಅಂದ್ರೆ ಇಲ್ಲ, ಅಲ್ಲಿ ಯದುಷು ಅಂತ ಅಲ್ಲಿ ಬಹುವಚನ ಹಾಕಿದ್ರಿಂದ ಯದುಕುಲ ಮೊದಲಾದಂತಹ ಕುಲಗಳು, ಇನ್ನು ಕ್ಷತ್ರಿಯ ಕುಲ ವಿಶೇಷವಾಗಿರತಕ್ಕಂಥ ಯಾರು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಯಾರ್ಯಾರು ಬಂದರು, ಅವರು ಬ್ರಾಹ್ಮಣರಾಗಿ ಹುಟ್ಟಿದ್ರು, ಇವರು ಕೌರವಪುರದಲ್ಲಿ ಬಂದರು, ಮತ್ತೆ ಯಾದವರಲ್ಲಿ ಮಾತ್ರ ಹುಟ್ಟಿದವರು ದೇವತೆಗಳ ಅಂದ್ರೆ ಅಲ್ಲಲ್ಲಿ ಸಂಬಂಧಪಟ್ಟ, ನೀವು ಎಲ್ಲೆಲ್ಲಿ ಬರಬೇಕೋ ಅಲ್ಲಲ್ಲಿ ನೀವು ಅವತಾರವನ್ನು ಮಾಡಿ ಬನ್ನಿ. ಅಷ್ಟೇ ಅಲ್ಲ, ಮೊದಲು ಹೋಗುವುದು ಯಾರು? ಇವರೆಲ್ಲರೂ ಬಂದ ಮೇಲೆ ವಾಸುದೇವ ಕಲಾ ಅನಂತ ಸಹಸ್ರವದನ ಸ್ವರಾಟ್ ಅಗ್ರತೋ ಭವಿತಾ ದೇವ ಹರೇ ಪ್ರಿಯ ಚಿಕಿತ್ಸೆಯ. ಶೇಷದೇವರು ಮೊದಲು ಹೋಗ್ತಾರೆ, ಯಾಕೆ ಭಗವಂತನಿಗಿಂತ ಅವರ ಅಣ್ಣನ ರೂಪದಲ್ಲಿ ಶೇಷದೇವರು ಹೊರಟರು, ಬಲರಾಮನಾಗಿ ಹೊರಟರು. ಎರಡು ಕಾರಣ ಹೇಳ್ತಾರೆ. ಅಣ್ಣನಾಗಿ ಇವರನ್ನು ಕಳಿಸಿ ಏನು ರಾಮಾಯಣ ಕಾಲದಲ್ಲಿ ಅಸಾಧ್ಯವಾದ ಸೇವೆಯನ್ನು ಮಾಡಿದ್ರು ಯಾರು ಲಕ್ಷ್ಮಣ. ನಾವು ಒಂದು ದಿನ ನಿದ್ದೆ ಬಿಟ್ರೇನೆ ಮಾರನೇ ದಿನ ಕಣ್ಣು ಕಿತ್ಕೊಂಡು ಹೋಗ್ತಾ ಇರುತ್ತೆ, ಎರಡು ದಿನ ಬಿಟ್ರೆ ಅಂತ ಮುದೇ ಹೋಯಿತು, ನಮ್ಮನ್ನು ಯಾರು ಮಾತಾಡ್ತೀವೋ ಹೇಳೇ ಬಿಡ್ತಾರೆ ಏನು ನಿದ್ದೆ ಇಲ್ವಾ ನಿಮಗೆ ಅಂತ. ಅಂಥದ್ದು 14 ವರ್ಷಗಳ ಕಾಲ 24 ಅವರ್ಸ್ ಒಂದು ಚೂರು ಕಣ್ಣಿನ ಮೇಲೆ ನಿದ್ದೆ ಬಾರದೆ ಏನು ರಾಮನ್ ರಾಮನ ಕೇಳಿ ರಾಮ ಸ್ವಲ್ಪ ಮಲ್ಕೊಂತೀನಿ ನಿಮ್ಮ ಪ್ರಾಣಿ ವೀರ್ರಿ ಅಂತ ಎಂದೂ ಮಾಡಿದ್ರು ಲಕ್ಷ್ಮಣ. 14 ವರ್ಷಗಳ ಕಾಲ ನಿದ್ದೆ ಮಾಡದೆ ರಾತ್ರಿ ಹೊತ್ತು ಅವರು ಮಲ್ಕೊಂಡಿದ್ರೆ ಪಹರೆ ತೆರಕ್ತಾ ಕಾಯ್ತಾ ಕೂತಿರಬೇಕು. ಬೆಳಿಗ್ಗೆ ಅವರು ಏನೇನು ಕೇಳಿದರೆ ಹೇಳ್ತಾನೆ ರಾಮಚಂದ್ರ, ಸೀತೆಯ ಬಾಯಿಯಿಂದ ಬರಲಿಕ್ಕಿಂತ ಮೊದಲು ಅದಕ್ಕೆ ಪ್ರತ್ಯಕ್ಷ ಇರಬೇಕು ಅಂತ ಹೇಳಿದಾಗ ಸೀತೆ ಈ ಹೂ ಅಂದ ಕೂಡಲೇ ಹೂ ಕೈ ಪ್ರತ್ಯಕ್ಷ. ಆ ಥರ ಸೀತೆಯನ್ನ ರಾಮನನ್ನ 14 ವರ್ಷಗಳ ಕಾಲ ಸೇವಾ ಮಾಡುತ್ತಾನೆ ಲಕ್ಷ್ಮಣ. ಅಂತಹ ಸೇವೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಅವರ ಶೇಷದೇವರವರು ಅವರಿಗೆ ಮೀರಿತ್ತು, ಜಾಸ್ತಿ ಆಗಿತ್ತು. ಅದಕ್ಕೆ ಭಗವಂತ ಯಾಕೆ ಹೀಗೆ ಯೋಗ್ಯತೆ ಮೀರಿ ಸಾಧನೆ ಯಾಕೆ ಮಾಡಿಸ್ತಾನೆ? ಯಜಮಾನ ಬಿಟ್ಟು ಯೋಗ್ಯತೆಗೆ ಮೀರಿ ಬೆಳೆದವರಿಗೆ ಶತ್ರು ಅವರ ಪುಣ್ಯವನ್ನು ತೆಗೆದು ಬಿಡುತ್ತಾನೆ ಅಂದ್ರೆ ಅಲ್ಲೂ ಭಗವಂತನ ಅನೇಕ ಕಾರಣಗಳಿರುತ್ತೆ. ಅವರಿಗೆ ವಿಶೇಷವಾಗಿ ಯೋಗ್ಯತೆಯ ಮೀರಿ ಆ ಸಾಧನೆ ಮಾಡಿಸಿ ಅದು ತೆಗಿಲಿಕ್ಕಾಗಿ ಇನ್ನೊಂದು ಕರ್ಮ ಮಾಡಿಸಿ ಅದರಿಂದ ಜಗತ್ತಿಗೆ ಮಂಗಳವನ್ನು ಮಾಡುತ್ತಾನೆ. ಆ ರೀತಿಯಲ್ಲಿ ಇವರನ್ನು ಅಣ್ಣನಾಗಿ ಕಳಿಸಿ ಆತನ ಕಾಲನ್ನ ಒತ್ತಿ ಒತ್ತಿ ಆ ಪುಣ್ಯ ಎಲ್ಲ ತೆಗೆದುಬಿಟ್ಟ, ಹೆಚ್ಚಾದ ಪುಣ್ಯ ಎಲ್ಲ ದೇವರಿಂದ ಕಾಲು ಒತ್ತಿಸ್ಕೊಂಡ್ರೆ ಪುಣ್ಯ ಹೋಗಲ್ವೇ, ಅವೆಲ್ಲ ತೆಗೆದುಬಿಟ್ಟ. ಎರಡನೇದೇನು ಮಾಡಿದ ಅಂದ್ರೆ ಚೂರು ಚೂರು ಏನಾದ್ರು ಚಿಕ್ಕ ಹುಡುಗ ಇದ್ದಾಗಲಿಂದ ದೊಡ್ಡವನಾದ ಪರ್ಯಂತ ದೊಡ್ಡವನಾದ ಮೇಲೂ ಕೂಡ ಏನಾದರೂ ಮಾಡಿದಾಗ ಸಹಸ್ರನಾಮ ಅರ್ಚನೆ ಮಾಡ್ತಾ ಇದ್ರು. ಯಾರು ಬಲರಾಮದೇವರು ಏನು ಕೃಷ್ಣ ಬುದ್ಧಿ ಇರಲಿಲ್ವೋ, ಯಾಕೆ ಹಿಂಗೆ ಮಾಡಿದ್ವಿ ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅಂತ ಕೊನೆಗೆ ಕೃಷ್ಣನ ಮೇಲೆ ಸಿಟ್ಟು ಮಾಡಿಕೊಂಡು ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗಿ ಕೊಡ್ತಾರೆ ರಾಮದೇವರು. ಇಂಥದ್ದು ಆಗುತ್ತೆ, ಅವಾಗ ಹೇಳ್ತಾರೆ ಇಂಥದ್ದನ್ನ ಮಾಡಿಸಿ ಅವರ ಪುಣ್ಯವನ್ನ ತೆಗೀಲಿಕ್ಕೆ ಅದೊಂದು ಕಾರಣ. ಅಷ್ಟೇ ಅಲ್ಲದೆ ವಿಶೇಷವಾಗಿ ಇಡೀ ಆ ಭಾರತ ಕಾಲದಲ್ಲಿ ದ್ವಾಪರದಲ್ಲಿ ಕೃಷ್ಣನ ಮೇಲೆ ಅತ್ಯಂತ ಪ್ರೀತಿ ಮಾಡಿದ ವ್ಯಕ್ತಿ ಯಾರು ಅಂದ್ರೆ ಭೀಮಸೇನ. ಭೀಮಸೇನ ಆದ ಮೇಲೆ ಅಷ್ಟು ಪ್ರೀತಿ ಮಾಡಿದ ವ್ಯಕ್ತಿ, ಪ್ರಾಣಕ್ಕೆ ಸಮಾನವಾಗಿ ಪ್ರೀತಿ ಮಾಡಿದ ವ್ಯಕ್ತಿ ಅಂದ್ರೆ ಬಲರಾಮ ಅಂತ ಹೇಳ್ತಾರೆ. ಇವಾಗ್ಲೂ ನಾವು ಅಲ್ಲಿ ಹೋದರೆ ಅವರಿಗೆ ಆ ಉತ್ತರಾಧಿಕಾರಿಯವರಿಗೆ ಕೃಷ್ಣನ ಮೇಲಕ್ಕಿಂತ ಬಲರಾಮನ ಮೇಲೆ ಪ್ರೀತಿ ಜಾಸ್ತಿ. ಎಲ್ಲರೂ ಅವರು ಬಲರಾಮ್ ಬಲರಾಮ್ ಅಂತ ಕರೆಯಲ್ಲ, ದಾವು ದಾವು ಅಂತ ಕರೀತಾರೆ. ಅಲ್ಲಿಗೆ ಹೋಗ್ತಾರೆ, ಇನ್ನೊಂದು ಕಡೆ ದೇವಸ್ಥಾನ ಬಲರಾಮ ದೇವರ ದೇವಸ್ಥಾನ ಇದೆ, ಅಲ್ಲಿ ಭಂಗ್ ಇರುತ್ತೆ, ಅವರು ಕುಡಿತಾ ಇರ್ತಾರೆ. ಆ ಭಂಗೆ ದೇವ ನೈವೇದ್ಯ ಕೊಡ್ತಾರೆ, ಏನು ಬಲರಾಮನಿಗೆ ಬಹಳ ಇಷ್ಟ ಇದು ಅಂತ ಹೇಳಿಬಿಟ್ಟು ಆ ಭಂಗನ್ನ ಇಟ್ಟು ನೈವೇದ್ಯ ಕೊಟ್ಟು ಅವರ ಪ್ರಸಾದ ತಗೊಂತಾ ಇರ್ತಾರೆ. ನಾ ಹೋದ ಕಾಲ ನಮ್ಗೆ ಕೊಟ್ಟಿಲ್ಲ ದೇವ್ರದೇ ಆ ರೀತಿಯಲ್ಲಿ ಶೇಷವಾಗಿ ಆ ರೀತಿಯಲ್ಲಿ ಬಲರಾಮ ಬಹಳ ಅವರಿಗೆ ಬೇಕಾದವ ಆ ರೀತಿ ಬರ್ತಾ ಇದ್ದ. ಅಷ್ಟೇ ಅಲ್ಲ, ವಿಶೇಷ ಹೇಳುತ್ತಾರೆ ಆ ಇಡೀ ಯಾದವ ಕುಲ ಲಕ್ಷಾಂತರ ಜನ ಇದ್ದಾರೆ. ಒಬ್ ಅಲ್ಲ, ನಾವೊಂದು 4 ಜನ ಇರ್ತೇವೆ, ಈ ಮಠ ಆ ಮಠ ಈ ಮಠ, ಒಬ್ಬರಿಗೊಬ್ಬರ ಆಗಲ್ಲ, ಕಚ್ಚಾಡಿ ಕಚ್ಚಾಡಿ ಒಂದು ಹಾಡತಾ ಇರ್ತಾರೆ. ಅಂತಹದು ಲಕ್ಷಾಂತರ ಯಾದವರಿದ್ದರೆ ಎಷ್ಟು ಜಗಳ ಇರಬೇಕಲ್ಲಿ, ಎಷ್ಟು ಜಗಳ ಇರಬೇಕು. ಅದು ಫ್ಯಾಮಿಲಿ 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 ಇರುತ್ತೆ, ಈ ಫ್ಯಾಮಿಲಿಯಿಂದ ಅವ್ರಿಗಾಗಲ್ಲ, ಅವರೊಂದು ಇವ್ರಿಗಾಗಲ್ಲ, ಯಾರು ಹಾಕಲ್ಲ, ಎಲ್ಲರದು ಐಕಮತ್ಯ. ಒಬ್ಬರಿಗೂ ಒಬ್ಬರ ಮೇಲೆ ಸಿಟ್ಟು ಇಲ್ಲ, ಅಭಿಪ್ರಾಯ ಭೇದಗಳಿಲ್ಲ, ಒಗ್ಗಟ್ಟಿನಿಂದಿದ್ರಂತೆ. ಯಾಕೆ ಅಂದ್ರೆ ಈತನಿಂದ ಬಲರಾಮ ಅವರ ಬುದ್ಧಿಯಲ್ಲಿ ಕೂತು ಸಂಕರ್ಷಣ ಎಲ್ಲರ ಬುದ್ಧಿಯನ್ನು ಒಟ್ಟಿಗೆ ಮಾಡಿದ್ದ. ಅದಕ್ಕೆ ಹೇಳ್ತಾರೆ ಮನೆಯಲ್ಲಿ ಒಟ್ಟಿಗೆ ಇರಬೇಕಾ, ಎಲ್ಲರೂ ಒಟ್ಟಿಗೆ ಇರಬೇಕಾ. ಬಲರಾಮನ ಪ್ರಾರ್ಥನೆ ಮಾಡಿದರೆ ನಮ್ಮ ನಮ್ಮ ಮಧ್ಯೆ ಬರತಕ್ಕಂತಹ ವೈಮನಸ್ಯಗಳೆಲ್ಲ ಪರಿಹಾರ ಮಾಡಿ ಅವರು ಅನುಗ್ರಹ ಮಾಡುತ್ತಾರೆ ಅಂತ ಹೇಳ್ತಾರೆ. ನಂತರ ಮತ್ತು ಹೇಳ್ತಾ ಇದ್ದಾರೆ, ಅಲ್ಲ ಎಲ್ಲರೂ ಬಂದರು, ಲಕ್ಷ್ಮೀದೇವಿ ಬರ್ತಾ ಇಲ್ಲಲ್ಲ. ಯೋಗ ಮಾಯಾ ಭಗವತಿ ಯಯಾ ಸಮ್ಮೋಹಿತಂ ಜಗತ್ ಆದಿಷ್ಟಾ ಪ್ರಭುಣಾಂಶೇನ ಕಾರ್ಯಾರ್ಥೇ ಸಂಭವಿಷ್ಯತೆ. ಲಕ್ಷ್ಮೀದೇವಿ ಯೋಗ ಮಾಯಾ ರೂಪದಿಂದ ತಾನು ಬರ್ತಾ ಇದ್ದಾಳೆ, ದೇವರ ಕಾರ್ಯಕ್ಕಾಗಿ ಒಂದು ಅಂಶದಿಂದ ತಾನು ಹುಟ್ಟಿ ಬರ್ತಾ ಇದ್ದಾಳೆ ಅಂತ ಇಷ್ಟು ಹೇಳಿ ಎಲ್ಲ ದೇವತೆಗಳನ್ನ ಕಳಿಸಿಕೊಟ್ಟು ನಂತರ ಆಶ್ವಾಸ್ಯ ಚ ಮಹೀಂ ಗಿರ್ಭಿಹಿ ಆ ಭೂದೇವಿಯನ್ನ ಸಮಾಧಾನ ಮಾಡಿ ತಮ್ಮ ಇದಕ್ಕೆ ಹೊರಟು ಹೋದರು. ಅಷ್ಟು ಹೇಳಿದ ಮೇಲೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಅದು ಏಕ ಕಾಲದಲ್ಲಿ ಈ ಪ್ಲೇನಲ್ಲಿ ಅಂದ್ರೆ ಈ ಭೂಮಿಯಲ್ಲಿ ಕೆಲವು ನಡೀತಾ ಇದೆ, ಅಲ್ಲಿ ಇದು ನಡೆಯುತ್ತಾ ಇದೆ, ಇಲ್ಲಿ ಮೇಲಿನ ಲೋಕದಲ್ಲಿ ಇದೆಲ್ಲ ನಡೀತಾ ಇದೆ, ಸರಿಯಾದ ಸಮಯಕ್ಕೆ ಕಳೆಗೂ ನಡೆಯುತ್ತಾ ಇದೆ. ಹೇಗೆ ಭೂಲೋಕದಲ್ಲಿ ಎಲ್ಲಾ ದೈತ್ಯರೆಲ್ಲ ಜಾಸ್ತಿಯಾಗಿ, ಮಣಿಮಂತ ಮೊದಲಾದವರೆಲ್ಲ ಜಾಸ್ತಿಯಾಗಿ ಆದಾಗ ದೇವತೆಗಳೆಲ್ಲ ಭಗವಂತನ ಪ್ರಾರ್ಥನೆ ಮಾಡಿದ್ರು, ವಾಯುದೇವರ ಅವತಾರ ಮಾಡಿದ್ರು ಅಂತ ಹೇಳಿದ್ರು. ಇವರೆಲ್ಲ ಮೀಟಿಂಗ್ ಮಾಡಿ ದೇವರ ಹತ್ರ ಕೂಡಿದ್ರಲ್ಲ, ಅಂದ್ರೆ ಅಲ್ಲೂ ಬೇರೆ ಇಲ್ಲ. ಇಲ್ಲಿ ಏನಾಗಿತ್ತು, ಭೂಲೋಕದಲ್ಲಿ ತಿಂತ ಇದ್ರು ಕುಡಿತಾರೆ, ಮಾಮೂಲು ಇದು ನಡೀತಾ ಇತ್ತು. ಅಂದ್ರೆ ಆಯಾ ಲೋಕಗಳಲ್ಲಿ ಆಯಾ ವ್ಯವಸ್ಥೆ ನಡೀತಾನೆ ಇತ್ತು. ಆ ಥರ ಇಲ್ಲಿ ಭೂಲೋಕದಲ್ಲಿ ಉಗ್ರಸೇನ ಸುತಃ ಕಂಸಃ ಸ್ವಸು ವ್ಯತಿಕಶಯ ರಶ್ಮೀನ್ ಹಯಾನಾಂ ಜಗೃಹೆ ರೌಗ್ಮೈಹಿ ರಥಶತೈಹಿ ವೃತಃ ಅಂತ ಹೇಳ್ತಾರೆ. ಆ ಕಂಸ ದೇವಕಿಗೆ ವಸುದೇವನಿಂದ ಮದುವೆ ಮಾಡಿಸಿ ತಾನೇ ರಥವನ್ನ ಚಾಲನೆ ಮಾಡ್ತಾ ಕರ್ಕೊಂಡು ಬರ್ತಾ ಇದ್ದಾನೆ. ಸಾಮಾನ್ಯವಾಗಿ ಈ ದೊಡ್ಡವರು ಅಂತ ಇರ್ತಾರಲ್ಲ ವಿಐಪಿಗಳು, ಅವರಿಗೆ ಡ್ರೈವರ್ ಇರ್ತಾರೆ, ಕಾರ್ ಅಂತಿದ್ರು, ಅವರನ್ನು ಡ್ರೈವಿಂಗ್ ಮಾಡಲ್ಲ. ತಮಗೆ ಬಹಳ ಬೇಕಾದವರಿದ್ರೆ ಅವರೆದುರಿಗೆ ಬಂದು ಸ್ವಲ್ಪ ನಾಟಕ ಆಡ್ತಾರೆ. ಏನಾಡ್ತಾರೆ, ಏ ಸರಿ ನಾ ಮಾಡ್ತೇನೆ ಡ್ರೈವಿಂಗ್, ನೀ ಮಾಡಿದ್ರೆ ಅವ್ರು ಮಾಡಿದ್ರೆ ಕಾರ್ ಮುಂದಕ್ಕೆ ಹೋಗುದು ಅಷ್ಟೇ ಅಲ್ಲ. ಅಲ್ಲ, ಅವ್ರ ಮೇಲೆ ನನಗೆ ಬಹಳ ಅಭಿಮಾನ ಇದೆ ಅಂತ ತೋರಲಿಕ್ಕೆ ತಾನೇ ನಡೆಸ್ತಾನೆ. ಅದನ್ನು ಹೇಳ್ತಾ ಇದ್ದಾರೆ, ತಾನೇ ಆ ಕುದುರೆಗಳ ಹಗ್ಗವನ್ನು ಹಿಡಿದು ನಡೆಸ್ತಾ ಬರ್ತಾ ಇದ್ದಾನೆ. ಒಂದು ರಥ ಅಲ್ಲ ಅಂದ್ರು, ಚೆನ್ನಾಗಿ ಹೇಳ್ತಾರೆ. ಆ ರಥ ಬರ್ತಾ ಇದ್ದರೆ ನಮ್ಮ ಸ್ವಾಮಿಗಳು ಅಥವಾ ಯಾವ ವಿಐಪಿಗಳು ಬರ್ತಾ ಇದ್ರೆ ಹಿಂದೆ 10 ಕಾರುಗಳು ಬರ್ತಾ ಇರ್ತಾನೆ. ಆತರ 106 ರಥಗಳು ಏಕಕಾಲದಲ್ಲಿ ಈ ರಥವನ್ನು ಹಿಂಬಾಲಿಸ್ತಾರೆ. ಬಂಗಾರದ ರಥಗಳು ಬರ್ತಾ ಇವೆ, ಅದರಲ್ಲಿ ಅವರು ಕರ್ಕೊಂಡು ಬರ್ತಾ ಇದ್ದಾನೆ. ಅರ್ಜುನ ಹೇಳ್ತಾನೆ ವಿರಾಟ ಪರ್ವದಲ್ಲಿ, ವಿರಾಟ ರಾಜ ಈ ಇವರ ಅಜ್ಞಾತವಾಸ ಮುಗಿದು ರಾಜರ ವೇಷದಿಂದ ಕೂತಿರ್ತಾರೆ. ಅವನ ಸಭೆಯಲ್ಲೇ ಅವನ ಸಿಂಹಾಸನದಲ್ಲಿ ಕೂತಿರ್ತಾರೆ. ಯಾರು ನೀವು ಹೀಗೆ ಕೂತಿದ್ದೀರಾ ನೀವು ನೋಡುತ್ತಾನೆ ಕಂಕುಭಟ್ಟ, ದಿನಾಗೂ ನೀನು ಪಗಡೆ ಆಡ್ತಾ ಇದ್ದೆ, ಇವತ್ತು ರಾಜನ ವೇಷದಲ್ಲಿ ಯಾಕೆ ಕೂತಿದ್ದೀನಿ? ಅವಾಗ ಅರ್ಜುನ ಎಲ್ಲ ಪರಿಚಯ ಮಾಡಿಕೊಡ್ತಾನೆ, ಯಾರಂತ ಹೇಳ್ಕೊಂಡಿದ್ದೀಯಾ, ಈಗ ಧರ್ಮರಾಜ ಅಂತ ಹೇಳುತ್ತಾ ಎಷ್ಟು ಚೆನ್ನಾಗಿ ಹೇಳುತ್ತಾನೆ. ಈ ಧರ್ಮರಾಜ ಒಬ್ಬನು ತಾನು ರಥದಲ್ಲಿ ಬರತಾ ಇದ್ದರೆ ಹೇಗಿರುತ್ತೆ ಗೊತ್ತಾ ಅಂತ ಸೀನರಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಹೇಗೆ 30,000 ಆನೆಗಳು ಹಿಂದೆ ಬರ್ತಾ ಇರಬೇಕಂತ, ಸುಮ್ಮನೆ ಹೊರಕ್ಕೆ ಬಂದರೆ 30,000 ಆನೆ ಹಿಂದೆ ಬರಬೇಕು, 30,000 ರಥಗಳು ಹಿಂದೆ ಬರ್ತಾ ಇದೆ, ಸೆಟ್ 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 ಬರ್ತಾ ಇರಬೇಕು. ಹಾಗೆ ಆತನ ಹೊಗಳೋರು ಅವರು ಇವರು ಕುದುರೆಗಳ ಗುಂಪು ಲಕ್ಷಾಂತರ, ಸುಮ್ಮನೆ ಯುದ್ಧಕ್ಕಲ್ಲ, ಆತ ಹೊರಕ್ಕೆ ಬಂದ್ರೆ ಏನು ಸೆಕ್ಯೂರಿಟಿ ತರ ಇಷ್ಟು ಬರ್ತಾರಯ್ಯ, ಅಂಥವ ಈ ಧರ್ಮರಾಜ ಅಂತ ಪರಿಚಯ ಮಾಡುತ್ತಾನೆ. ಆ ರೀತಿಯಲ್ಲಿ ಕಂಸ ಕರ್ಕೊಂಡು ಬರತಾ ಇದ್ದಾನೆ. ಬರುವಾಗ ಆಕಾಶವಾಣಿ ಆಗ್ತಾ ಇದೆ, ಆಹ ಅಶರೀರ ವಾಕ್, ಅಶರೀರ ವಾಕ್ ಆಗ್ತಾ ಇದೆ. ಅಶ್ಯಾಸ್ವಾಂ ಅಷ್ಟಮೋ ಗರ್ಭೋ ಹಂತಾಯಾಮ್ ನಯಸೇ ಬುಧ. ಏ ಅಬುಧ ದಡ್ಡ, ಯಾಳನ್ನು ನೀನು ಕರ್ಕೊಂಡು ಹೋಗ್ತಾ ಇದ್ದೀಯೋ ಸಂತೋಷದಿಂದ, ಅವಳ 8ನೇ ಗರ್ಭ ನಿನಗೆ ಹಂತ, ಅವನು ಕೊಂದು ಬಿಡುತ್ತಾನೆ ನಿನ್ನನ್ನ. ಆ ಆಕಾಶವಾಣಿ ಆಗ್ದಂಗಿದ್ದಿದ್ರೆ ಇಷ್ಟೆಲ್ಲ ಏನು ಆಗ್ತಾ ಇದ್ದಿಲ್ಲ, ಆಕಾಶವಾಣಿ ಆಗಿದ್ದಕ್ಕೆ ಇಷ್ಟೆಲ್ಲ ತೊಂದರೆ ಆಯಿತು. ಅದಕ್ಕಂದ್ರು ಆಕಾಶವಾಣಿ ನುಡಿದಿದ್ದೆ ಯಾರು, ಆಚಾರ್ಯ ಹೇಳ್ತಾರೆ ವಾಯುದೇವರು ನಾವೇ ನುಡಿದಿದ್ದು, ವಾಯುದೇವರು ನುಡಿಯುತ್ತಾರೆ. ಯಾಕೆ ಹೀಗೆ ನುಡಿದಿದ್ದೀರಿ ಅಂದ್ರೆ, ಒಳಗೆ ಭೃಗು ಮಹರ್ಷಿ ಇದ್ದಾರೆ, ಭಗವಂತನನ್ನು ಸದಾ ಭಯದ ನೆಪದಿಂದ ಸದಾ ನೆನೆಯಬೇಕಾಗಿತ್ತು, ಅದಕ್ಕಾಗಿ ಸಾವಿನ ಹೆದರಿಕೆಯನ್ನು ಕೊಟ್ಟದ್ದು ನಾವೇ, ಹುಟ್ಟಾಕಿದ್ದು ನಾವೇ. ಅವಾಗ ಸಕಲಹ ಪಾಪ ಭೋಜಾನ ಗುಲಪಾಂಸನಃ, ಭೋಜ ಭೋಜರೊಂದು ದೊಡ್ಡ ವಂಶ, ಆ ವಂಶಕ್ಕೆ ಕಳಂಕ ತರುವಂತಹ ಏನು ಮಾಡಿದ, ತನ್ನ ತಂಗಿಯನ್ನೇ ಕೊಲ್ಲಲಿಕ್ಕೆ ಖಡ್ಗಪಾನಿ ಪ್ರತಿಗ್ರಹಿ ಹೇಳ್ತಾ ಇದ್ದಾರೆ. ಆ ಜುಟ್ಟನ್ನು ಹಿಡಿಕೊಂಡು ಖಡ್ಗದಿಂದ ಕುತ್ತಿಗೆಯನ್ನು ಕಡಿಯಲಿಕ್ಕೆ ನೋಡುತ್ತಾ ಇದ್ದಾರೆ. ಅವಾಗ ಜುಗುಪ್ಸಿತವಾದ ಕರ್ಮವನ್ನ ಮಾಡುತ್ತಾ ಇದ್ದಾನೆ. ಅದನ್ನು ನೋಡಿ ವಸುದೇವ ಹೇಳ್ತಾ ಇದ್ದಾನೆ, ಆ ಕಂಸನನ್ನು ನೋಡಿ ಒಳ್ಳೆ ಮಾತು ಹೇಳ್ತಾನೆ, ಶ್ಲಾಘನೀಯ ಗುಣ ಶುರೈಹಿ ಭವಾನ್ ಭೋಜಸ್ಕರ. ಇಲ್ಲಿ ಈ ಎರಡು ರೀತಿಯಾದ ವರ್ಗವಿದೆ, ಶೂರರು ಭೋಜರು ಅಂತ. ಆ ವಂಶದಲ್ಲಿ ಯದುವಂಶದಲ್ಲಿ ಎರಡು ಭಾಗ. ಅದರಲ್ಲಿ ಕೃಷ್ಣನಿಗೆ ಹೇಳುತ್ತಾನೆ ಉಗ್ರಸೇನ, ಹೇ ಕೃಷ್ಣ ಕಂಸನನ್ನು ಕೊಂದಿದ್ದೀಯ, ನೀನೇ ಪಟ್ಟಕ್ಕೆ. ಅವಾಗ ಕೃಷ್ಣ ಹೇಳ್ತಾನೆ ಇಲ್ಲಿ ಎರಡು ವಂಶಗಳಿವೆ, ಅದರಲ್ಲಿ ಭೋಜ ವಂಶದವರು ಮಾತ್ರ ರಾಜ್ಯದಲ್ಲಿ ಕೊಡಬೇಕು ಸಿಂಹಾಸನದಲ್ಲಿ, ಶೂರ ಯಾರಿದ್ದಾರಲ್ಲ ಅವರೆಲ್ಲ ಸೇವಕರಾಗಿರಬೇಕು, ವಿಶೇಷವಾಗಿ ನಾವೆಲ್ಲ ಸೇವಕರಾಗಿರಬೇಕು, ನಮಗೆ ರಾಜ್ಯ ಆಳುವ ಅಧಿಕಾರ ಇಲ್ಲ, ನೀನೇ ಕೂಡಬೇಕು ಅಂತ ಕೂಡಿಸಿದಾಗ ಹೌದೌದು ಅಂತ ಅವರಿಗೆ ಅನಿಸ್ತಂತೆ. ಕೃಷ್ಣ ಅಂತವನ್ನ ಹೌದು, ಕೃಷ್ಣ ಅದನ್ನು ಕೂಡಿಸಿಟ್ಟು ಸ್ಯಾಲ್ಯೂಟ್ ಮಾಡಿದ, ನಮಸ್ಕಾರ ಮಾಡಿದ, ಹಾ ನೀನೇ ಕೊಡಬೇಕಯ್ಯ ನಾನು ಸೇವಕ ಅಂತ. ಆ ರೀತಿಯಲ್ಲಿ ಆ ಭೋಜರಿಗೆ ವಿಶೇಷವಾಗಿ ನೀನು ಯಶಸ್ಕರ ಒಳ್ಳೆ ಕೀರ್ತಿ ತಂದು ಕೊಡ್ತಾ ಇದ್ದೀಯ,
ಶ್ಲಾಘನೀಯ ಗುಣ ಅಂತ. ಹೊಗಳಲಿಕ್ಕೆ ಎಷ್ಟು ಗುಣಗಳು ಬೇಕೋ ಅಷ್ಟು ಗುಣಗಳು ನಿನ್ನಲ್ಲಿವೆ. ಹಾಗಂದ್ರು ವಸುದೇವನನ್ನ ಏನಂತ ಹೇಳ್ತಾರೆ, ಅನೃತಾತು ಭೀತ. ಸುಳ್ಳು ಹೇಳೋದು ಅಂದ್ರೆ ಆತನಿಗೆ ನರಕಕ್ಕೆ ಹೋದಷ್ಟು ದುಃಖ. ಅಪ್ಪಾ ಬೇಡ ಅಂತ ಸುಳ್ಳು ಹೇಳುವುದು ಹೆದರ್ತಾನಂತ. ಅಂಥದ್ದು ಇವನು ಪರಮಪಾಪಿಷ್ಟ. ಪರಮಪಾಪಿಷ್ಟ ಹಿಡ್ಕೊಂಡು ಶ್ಲಾಘನೀಯ ಗುಣ ಅಂತ ಸ್ವತ್ರ ಮಾಡಿದ್ರಲ್ಲ, ನೀನು ಎಲ್ಲರೂ ಹೊಗಳುತ್ತಾರೆಯ ಅಂಥ ಗುಣ ನಿಂದು ಅಂತ ಹೇಳಿದ್ರಲ್ಲ, ಅಂಥ ಕಾಲಕ್ಕೆ ವಸುದೇವನಿಗೆ ಸುಳ್ಳು ಹೇಳಿದ ಆ ದೋಷ ಬಂತು ಇಲ್ಲೂ. ಯಾಕಂದ್ರು ಅವರ ದೃಷ್ಟಿ ಈ ಗೊಂಬೆಯಲ್ಲಿಲ್ಲ, ಒಳಗಿರೋ ಬಿಂಬಮೂರ್ತಿಯಲ್ಲಿದೆ. ಹೇ ಸ್ವಾಮಿ, ನೀನು ಶ್ಲಾಘನೀಯ ಗುಣ, ನೀನು ಈ ಗೊಂಬೆ ಮೂಲಕ ಈ ಕಾರ್ಯವನ್ನು ನಿಲ್ಲಿಸು ಅಂತ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದನ್ನು ಮುಂದೆ ಬಹಳ ವಿಸ್ತಾರವಾಗಿ ಹೇಳ್ತಾ ಬರ್ತಾರೆ. ಎಲ್ಲಿ ಅಂದ್ರೆ ಕಂಸ ಎಂಟನೆಯ ಕೂಸು ಹೆಣ್ಣು ಅಂತ ಗೊತ್ತಾಗುತ್ತ. ಯಾಕೆ ಇದು ಆಚೆ ಅದು ಈಚೆ ಬರುತ್ತೆ, ಬಂದ ಮೇಲೆ ಕಾಲು ಹಿಡಿತಾನೆ. ಆಕಾಶವಾಣಿ ತಪ್ಪು ಹೇಳುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಆಕಾಶವಾಣಿ ತಪ್ಪು ಹೇಳಿದೆ, ನಮ್ಮ ಆಕಾಶವಾಣಿ, ಆ ಆಕಾಶವಾಣಿ ತಪ್ಪು ಹೇಳಿದೆ. ಹುಟ್ಟಿದ್ದು ಹೆಣ್ಣು, ಗಂಡು ಹುಟ್ಟುತ್ತೆ ಅಂತ ಹೇಳಿದ್ದಕ್ಕೆ ನಿಮ್ಮ ಮಕ್ಕಳನ್ನೆಲ್ಲ ಕೊಂದೆ ನಾನು, ಎಲ್ಲ ಮಕ್ಕಳನ್ನ ಕೊಂದೆ ನಾನು. ಅದಕ್ಕೆ ಹೇಳ್ತಾನೆ, ನಾನು ಕೊಂದದ್ದೇನು ಸತ್ಯ, ಆದರೆ ಅವರು ಸತ್ತದ್ದೇ ಗೊತ್ತಾ. ವಿಶ್ವನಾಥ ಹೇಳ್ತಾನೆ, ಹೇಳ್ತಾನೆ ಸಕೃತಂಭುಜ, ಅವರ ಹಿಂದಿನ ಕರ್ಮವನ್ನು ಅವರು ಭೋಗ ಮಾಡಿದ್ದಾರೆ. ಅವರು ಸಾಯಲಿಕ್ಕೆ ನಾನು ನೆಪ ಮಾತ್ರ, ಅವರ ಕರ್ಮವೇ ಅವರ ಸಾವಿಗೆ ಕಾರಣ ಎಂಬ ತತ್ವ ಹೇಳ್ತಾನೆ ಕಂಸ. ಅದಕ್ಕೆ ಹೇಳ್ತಾರೆ, ಒಳಗೆ ಭೃಗು ಮಹರ್ಷಿಗಳು ಕೂತಿದ್ದಾರೆ. ಅಂಥ ಮಹಾನುಭಾವರು ಹೇಳ್ತಾರೆ, ನಾನಲ್ಲ ಕೊಂದದ್ದು, ಒಂದು ವೇಳೆ ನಾನಿಲ್ಲದಿದ್ರು ಅವರು ತಾವಾಗೆ ಸಾಯ್ತಾ ಇದ್ರು, ಅಥವಾ ಯಾರೋ ಒಬ್ಬರು ಅವನ್ನ ಕೊಲ್ತಾ ಇದ್ರು. ಆ ಕರ್ಮ ಇರುವಾಗ ನಾನು ಕೊಂದೆ ಅಂತ ನನ್ನ ಮೇಲೆ ನೀವು ಸಿಟ್ಟು ಮಾಡಬೇಡಿ ಅಂತ ಕಣ್ಣಲ್ಲಿ ನೀರು ಹಾಕತಾ ಅವರಿಬ್ಬರ ಪಾದವನ್ನು ಹಿಡಿತಾರೆ. ಹಿಡಿದು ಕ್ಷಮ ಮಾಡಿ, ಕ್ಷಮಧ್ವಮ್ಮ ದೌರಾತ್ಮ್ಯಂ ಅಂತ ಕೇಳುತ್ತಾನೆ. ಇಷ್ಟು ಹೇಳಿದಾಗ ಇವರೇನಬೇಕು ಅಲ್ಲ, ನಾವೇ ಯಾರಾದೊಂದು ಕಪಾಳ ಗೇಟ್ ಹಾಕಿ ನಾನು ಬರೇ ನಿಮಿತ್ತ ಮಾತ್ರ, ನಿಮ್ಮ ಪ್ರಾರಬ್ಧ ಕರ್ಮ ಕೂತಿದೆ, ಅದಕ್ಕೆ ಈ ಹೇಳಿ ಬಿದ್ದಿದೆ, ದೇವರು ನನ್ನಿಂದ ಹಾಕ್ಸಿದ್ದಾನೆ ಅಂತ ಇಷ್ಟೆಲ್ಲ ಉಪದೇಶ ಕೊಟ್ರೆ ಏನ್ ಹೇಳ್ತೀರಾ ನೀವು? ನೀವೊಂದು ಏಟ್ ಹಾಕಿ, ಸ್ವಾಮಿ ನನ್ನಿಂದ ಮಾಡಿಸಿದಪ್ಪ ಈ ಅನ್ಕೋಬೇಡ ಅಂತ ನೀವು ಹೇಳ್ತೀರಿ. ಅಂಥದ್ದು ಹುಟ್ಟಿದ ಮಕ್ಕಳು, ಚಿಕ್ಕ ಮಕ್ಕಳನ್ನ ಅವತ್ತಿನ ದಿವಸ ಮಕ್ಕಳನ್ನೇ ಹೀಗೆ ಎತ್ತಿ ತೆಂಗಿನಕಾಯಿ ದೃಷ್ಟಿದೆಗೆ ಹೊಡೆದಂತೆ ನೆಲಕ್ಕೆ ಹಾಕಿ ಚಚ್ಚಿ ಕೊಲ್ತಾ ಇದ್ದಾನೆ. ಎಂಥಾಗಿರ್ಬೇಕು ಆ ತಂದೆ ತಾಯಿ, ಎಷ್ಟು ಆಗಿರ್ಬೇಕು ಅಂತದನ್ನ ಐ ಆಮ್ ಸಾರಿ ಅಂತ ಹೇಳ್ಬಿಟ್ರೆ ಆಯ್ತಾ, ನಾನಲ್ಲ ಕೊಂದದ್ದು, ನಿಮ್ಮ ಅವ್ರ ಕರ್ಮವೇ ಕೊಂದಿದ್ದು ಅಂತ ಹೇಳಿಬಿಟ್ರೆ ಎಷ್ಟು ರೋಷ ಇರಬೇಕು, ಶಾಪ ಹಾಕ್ಬೇಕಲ್ಲ. ಹೇಳ್ತಾರೆ ದೇವಕಿ ವಸುದೇವರು ನಕ್ಕರಂತೆ. ಅಲ್ರಿ, ಮಕ್ಕಳನ್ನ ಕೊಲ್ಲಿಕ್ಕೆ ಹೋದಾಗ ನಗು ಹೇಗೆ ಬಂತು ಅಂತ ಹೇಳ್ತಾರೆ. ಹೇ ಕಂಸ, ನಿನಗೆ ನಾನು ಒಂದೊಂದು ಕೂಸನ್ನ ತಂದು ಕೊಟ್ಟು 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 ಕೊಲ್ಲಲಿಕ್ಕೆ ಕೊಡುವಾಗ ಇದೇ ಅನುಸಂಧಾನ ಮಾಡಿದ್ದೆ. ಇವನೊಂದು ಗೊಂಬೆ, ಇವನ ಕರ್ಮಾನುಸಾರ ಸಾವು ಬರ್ತಾ ಇದೆ ಅಷ್ಟೇ. ಈ ಗೊಂಬೆ ಕೊಲ್ಲಿಕ್ಕೂ ಇಲ್ಲ, ಯಾವುದೂ ಇಲ್ಲ. ದಾಸರ ಅಂತಾರೆ, ಕಾವ ಕೊಲ್ಲುವ ತಾನೆ, ಅನ್ಯರು ಏನಾಗಿಲ್ಲ, ಅವನೇ ಕೊಲ್ಲಬೇಕು. ಆದ್ದರಿಂದ ನಾನು ಇವನೇ ಕೊಲ್ತಾನೆ ಅಂತ ನಾನು ಅನುಸಂಧಾನ ಮಾಡಿದ್ದೇವೆ. ಆದ್ದರಿಂದ ನೀವೇನು ಉಪದೇಶ ಕೊಡ್ತಾ ಇದೆಯಲ್ಲ, ನೀ ಕೊಲ್ಲೋ ಕಾಲಕ್ಕೆ ಅನುಸಂಧಾನ ಮಾಡಿದ್ದೀವಯ್ಯ, ನಿನ್ನ ಕ್ಷಮ ಮಾಡಿ ಆಯಿತು ಅಂತ ನಕ್ಕು ಹೋಗ್ತಾರೆ ಅವರು. ಅಂಥ ಒಂದು ಅನುಷ್ಠಾನ ಅವರಿಗೆ ಜೀವನದಲ್ಲಿ ಇತ್ತಾದ್ರಿಂದ ದೇವರವರ ಹೊಟ್ಟೆಯಲ್ಲಿ ಹೊರಗೆ ಬಂದ ಅಂತ ಹೇಳ್ತಾರೆ ನಮಗೆ. ಅದಕ್ಕೆ ಹೇಳ್ತಾರೆ, ಎಲ್ಲ ಜ್ಞಾನಿಗಳ ಚರಿತ್ರೆ ನೋಡಿದಾಗ ಈ ಒಂದು ಸೂತ್ರವನ್ನು ಸದಾನುಸಂಧಾನ ಮಾಡ್ತಾ ಬರುತ್ತಾರೆ, ಅನುಸಂಧಾನ ಮಾಡ್ತಾ ಬರುತ್ತಾರೆ ಎಲ್ಲಾ ಕಡೆ ಅಷ್ಟೇ. ಒಬ್ಬ ವ್ಯಕ್ತಿ ಸ್ವತಂತ್ರನಲ್ಲ, ಅವನ ಕರ್ಮಾನುಸಾರ ಭಗವಂತ ಮಾಡಿಸ್ತಾ ಇರ್ತಾನೆ, ಶಿಕ್ಷೆಯೂ ಕೊಡ್ತಾನೆ ಹೌದು. ಆದರೆ ಸ್ವತಂತ್ರವಾಗಿ ಅವನೇ ಮಾಡಿದ ಅಂತ ನಾವು ಅವನಲ್ಲಿ ದೋಷಾರೋಪ ಮಾಡಿದರೆ, ನಾವು ಬೆಳಿಗ್ಗೆ ಎದ್ದ ಕಾಲಕ್ಕೆ ನಾವು ಮಾಡ್ತಾ ಇರ್ತೀವಿ, ಅವ್ರು ಹೀಗೆ ಮಾಡಿದ್ರು, ಇವ್ರು ಹಾಗೆ ಮಾಡಿದ್ರು ಅಂತ ಹೇಳೋಕ್ಕಾಗತ್ತೆ. ಅವರೇ ಮಾಡಿದ್ರು ಅಂತ ತಲೆಗಿರುತ್ತೆ, ದೇವರು ಮಾಡಿಸಿದ್ರು ಅಂತಿರಲ್ಲ ಅಂತ ತಲೆನಾಗುತ್ತೆ. ಅವರಿಗೆ ಸ್ವಾತಂತ್ರ್ಯ ಆರೋಪ ಮಾಡಿ ಅವರೇ ದೇವರು ಅಂತ ಹೇಳಿದ ಪಾಪ ನಮಗೆ ಬರುತ್ತೆ, ಅವರು ಮಾಡಿದ ಪಾಪದಲ್ಲಿ 3/4% ನಮ್ಗೆ ಬರುತ್ತೆ. ಆದರೆ ತಪ್ಪು ಮಾಡಿದವನ್ನ ತಪ್ಪು ಮಾಡಿದ್ರು ಅಂತ ಹೇಳಬಾರ್ದೇನು ಅಂತ ಕೇಳಿದರೆ ಹೇಳಬೇಕು. ಹೇಳೋ ಕಾಲಕ್ಕೆ ಅನುಸಂಧಾನ ಇರಬೇಕು, ಅವರ ಕರ್ಮಾನುಸಾರ ಭಗವಂತ ಮಾಡಿಸಿದ, ಅವರಲ್ಲಿ ದೋಷವಿದೆ ಅಂತ ತಿಳಿಬೇಕಷ್ಟೇ ಹೊರತು ಸ್ವತಂತ್ರವಾಗಿ ಅವರೇ ಮಾಡಿದರು ಅಂತ ತಿಳಿಯಬಾರದು. ಆ ರೀತಿಯಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಅದ ಮೇಲೆ ಸಿಟ್ಟನ್ನ ಗೆಲ್ಲಯ್ಯ ಕೊನೆ ಹೇಳುತ್ತಾನೆ, ಯಾಕೆ ಹೆದರ್ತಾ ಇದ್ದೀಯಾ, ಸಾವಿಗೆ ತಾನೆ, ಸರಿ ಇವಳನ್ನ ಕೊಂದು ಬಿಡ್ತೀಯ, ಆ 8ನೇ ಹುಡುಗ ಬರಲ್ಲ, ಬಹಳ ಒಳ್ಳೇದು, ಆದರೆ ನಿನಗೆ ಸಾವು ಬರದೇ ಇರುತ್ತಾ,
ಬಂದೇ ಬರುತ್ತೆ. ಇವನಲ್ಲದಿದ್ರೆ ಇನ್ನೊಂದು ರೂಪದಲ್ಲಿ ಬಂದೇ ಬರುತ್ತೆ. ಆದ್ದರಿಂದ ಸಾವು ನಿನಗೆ ಕಟ್ಟಿಟ್ಟ ಬುತ್ತಿ ಆದಾಗ ಆ ಸಾವನ್ನ ತಪ್ಪಿಸಿಕೊಳ್ಳಲಿಕ್ಕೆ ಯಾಕೆ ನೋಡತಾ ಇದೆಯಾ ಅಂತ ತುಂಬಾ ಅನೇಕ ಉಪದೇಶಗಳು ಕೊಡತಾ ಹೋಗ್ತಾನೆ. ಯದ್ಯಪಿ ಭಾಗವತದಲ್ಲಿ ಈ ಉಪದೇಶಗಳ ಪರಂಪರೆಯೇ ನಮಗೆ ಬೇಕಾಗಿದ್ದು, ನಾವೇನು ಅಂದ್ರೆ ಅವಸರದ ಭಾಗವತದಲ್ಲಿ ಎಲ್ಲ ಹಾರಿಸಿಕೊಂಡು ಇವರು ಬಂದ್ರು, ಅವ್ರು ತಂದ್ರು, ಇವ್ರು ತಿಂದ್ರು ಅಂತ ಹಾಗೆ ಹೇಳ್ಕೊಂತ ಹೋಗ್ತಾ ಇರ್ತೀವಿ. ಸರಿ, ನಂತರ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಏನು ಹೇಳಿದರೂ ನನ್ನ ಯಾವರ್ಥದ ಅದ ಹಿಂದಿರುಗಿಲ್ಲ. ಅವಾಗ ಹೇಳ್ತಾ ಇದ್ದಾರೆ, ಮಕ್ಕಳು ಮುಖ್ಯವೋ ತಾಯಿ ಮುಖ್ಯವೋ? ಪ್ರಶ್ನೆ. ಡಾಕ್ಟರ್ ಬಂದು ಹೇಳ್ತಾರೆ, ಮಾಮೂಲಿ ಏನ್ರಿ ಇಬ್ಬರಲ್ಲೇ ಒಬ್ಬರು ಇರ್ತಾರೆ, ಯಾರು ಬೇಕು ನಿಮಗೆ ಅಂತ ಹೇಳಿದಾಗ ಏನ್ ಡಿಸಿಷನ್ ತಗೊಂತಾರೆ? ಸಾಮಾನ್ಯ ತಾಯಿ ಇರಲಿ ಮಗು ಹೋಗ್ಲಿ ಅಂತ ಡಿಸಿಷನ್ ತಗೊಂತಾರೆ. ಹೌದು ತಾನೆ, ಇಲ್ಲದ್ರೆ ತಾಯಿ ತೊಂದರೆ ಆಗುತ್ತೆ. ಆದ್ದರಿಂದ ಈ ಮಗು ಇನ್ನೊಂದು ಮಗು ಬರುತ್ತೆ, ತಾಯಿ ಹೊರಟೋಗ್ಬಿಟ್ರೆ ಮಕ್ಕಳೇ ಇರಲ್ಲ. ಆದ್ರಿಂದ ನನಗೆ ದೊಡ್ಡ ಪ್ರಾಣಕ್ಕೆ ಬಹಳ ಮುಖ್ಯ. ಅದೇ ಹೇಳ್ತಾ ಇದ್ದಾರೆ ಇಲ್ಲಿ, ಈ ಮಕ್ಕಳೆಲ್ಲರೂ ಕೂಡ ಈಕೆಯನ್ನು ಬರುತ್ತಾರೆ, ಈಕೆಯೇ ಹೋಗಿಬಿಟ್ರೆ ಹೇಗಾಗುತ್ತೆ? ಅಷ್ಟೇ ಇಲ್ಲ ಹೇಳ್ತಾ ಇದ್ದಾನೆ, ಆ ಮಕ್ಕಳನ್ನ ಇವನು ಕೊಲ್ತಾನೆ ಅಂತ ನನಗೆ ಯಾಕೆ ಹೆದರಿಕೆ? ಯಾಕೆ ಇವನನ್ನೇ ಕೊಲ್ಲುವ ಬರ್ತಾನೆ ಅಂತ ಆಕಾಶವಾಣಿ ಹೇಳಿದಾಗ ಒಬ್ಬನಂತೂ ಉಳಿತಾನೆ ಅಂತ ಖಚಿತ ಆಯಿತು. ಅವನು ಎಷ್ಟು ಜನರ ಕೊಂದರೂ ಕೂಡ ಒಬ್ಬನಂತೂ ಉಳಿತಾನೆ ಅಂತ ಆಯಿತು. ಆದ್ದರಿಂದ ಏನು ಹೆದರಿಕೆ ಬೇಡ, ಅವನಿಗೆ ಕೊಟ್ಟು ಬಿಡೋಣ ಅಂತ ಚೆನ್ನಾಗಿ ನಿರ್ಣಯ ಮಾಡಿಕೊಂಡು ಹೇಳ್ತಾ ಇದ್ದಾರೆ. ನಹಿ ಅಸ್ಯಾಸ್ತೆ ಭಯಂ ಸೌಮ್ಯ ಯದ್ವೈತ್ವಾಹ ಅಶರೀರವಾಕ್. ನಿನಗೆ ಅಶರೀರವಾಕ್ ಏನು ಹೇಳಿದೆ ಇವಳಿಂದ ಭಯ ಅಂತ, ನೀನು ಭಯ ಪಡಬೇಡ. ಯಾಕೆ ಪುತ್ರಾನ್ ಸಮರ್ಪಯಿಷ್ಯೇ ಅಸ್ಯಾಹ ಯತಸ್ತೇ ಭಯಮುತ್ತಿತಂ. ನಿನಗೇನು ಭಯ ಹುಟ್ಟಿದೆ ಅವಳ ಮಕ್ಕಳಿಂದ, ಆ ಮಕ್ಕಳನ್ನು ನಾನು ಸಮರ್ಪಣೆ ಮಾಡಿಬಿಡುತ್ತೇನೆ ಅಂತ ಹೇಳಿದಾಗ ವಸುದೇವನ ಮೇಲೆ ವಿಶೇಷವಾಗಿ ಪ್ರೀತ ಪ್ರಶಸ್ಯ ನೋಡ್ತಾ ಇದ್ದಾನೆ. ಹೌದು, ನಾನು ನನ್ನ ತಂಗಿನ ಕೊಂದರೆ ನನಗೂ ಅಪಕೀರ್ತಿ ಬರುತ್ತೆ. ಹೇಗೂ ವಸುದೇವ ಮಾತು ತಪ್ಪಲ್ಲ, ಆತನ ಅಷ್ಟು ನಂಬಿಕೆ ಕಂಸನಿಗೆ, ಇವನು ಮಾತು ತಪ್ಪಲ್ಲ ಮಕ್ಕಳನ್ನು ಕೊಡ್ತಾನೆ ಅಂತ ಹಾಗೆ ಸಂತೋಷಪಟ್ಟು ಪ್ರಶಂಸ ಮಾಡಿ ಹೊರಟು ಹೋದ. ಸರಿ, ಮೊದಲನೇ ಮಗ ಬರ್ತಾ ಇದ್ದಾನೆ, ಆ ಮಗನ ಪರಿಚಯ ಮಾಡಿಕೊಡ್ತಾರೆ. ಕೀರ್ತಿಮಂತಂ ಪ್ರಥಮಜಂ, ಮೊದಲನೇ ಹುಡುಗ ಕೀರ್ತಿಮಂತ. ಈ ಆರು ಜನ ಹುಡುಗರ ಹೆಸರನ್ನ ನವಮಸ್ಕಂಧ ಅಂತ್ಯದಲ್ಲಿ ಹೇಳ್ತಾರೆ. ನವಮಸ್ಕಂಧ ಅಂತ್ಯದಲ್ಲಿ ಆರು ಜನ ಹುಡುಗರ ಹೆಸರನ್ನು ಹೇಳ್ತಾರೆ. ಆ ಕೀರ್ತಿಮಂತನ ತಂದುಕೊಡ್ತಾ ಇದ್ದಾರೆ. ಅರ್ಪಯಾಮಾಸ ಕೃಚ್ಛ್ರೇಣ, ಹೇಗೆ ಕೂಸನ್ನು ಕೊಡಬೇಕಾದ್ರೆ ಅದು ಎಷ್ಟೇ ಅನುಸಂಧಾನ ಇರಲಿ ಏನೇ ಇರಲಿ, ಮಗನನ್ನ ಕೊಲ್ಲಲಿಕ್ಕೆ ಕೊಡಬೇಕು ಅಂದ್ರೆ ಮನಸ್ಸಿಗೆ ದುಃಖ ಆಗ್ತಾ ಇದೆ. ಆದರೆ ಅಮೃತ ಆದ ಅತಿ ಕ್ವಲಹ ಅಂತ, ಸುಳ್ಳು ಒಂದು ವೇಳೆ ಕೊಡದಿದ್ರೆ ಸುಳ್ಳು ಹೇಳಿದಂತಾಗುತ್ತೆ. ಅದಕ್ಕೆ ನನಗೆ ಈ ಮಗು ಸಾಯೋದಕ್ಕಿಂತ ಸುಳ್ಳು ಹೇಳಿದ್ರೆ ಹೆದರಿಕೆ ಆಗುತ್ತೆ, ಅದನ್ನ ಹೇಳಲ್ಲ ಅಂತ ಹೇಳಿ ಅದನ್ನೇ ಕೊಟ್ಟುಬಿಡ್ತಾ ಇದ್ದ. ಅವಾಗ ಶೌರ್ಯ ಸತ್ಯೇ ಚೈವ ವ್ಯವಸ್ಥಿತ, ಆ ವಸುದೇವ ಸತ್ಯದ ಮಾತಲ್ಲಿ ನಿಂತದ್ದನ್ನು ನೋಡಿ ಸಂತೋಷ ಪಟ್ಟ ಕಂಸ, ಅಯ್ಯೋ ಈ ಮಗುವನ್ನು ಕರ್ಕೊಂಡು ಹೋಗು, ಈ ಮಗುವಿಂದ ನನಗೆ ಏನು ತೊಂದರೆ ಇಲ್ಲ. ಯಾಕೆ ಎಂಟನೇ ಮಗು ತಾನೆ ನನ್ನ ಕೊಲ್ಲೋದು, ಇವೆಲ್ಲ ನೀವೇ ಬೆಳೆಸ್ಕೊಳ್ಳಿ ಹೇಳಿಬಿಟ್ಟ. ಎಷ್ಟು ಖುಷಿ ಆಗಿದೆ, ಚೆನ್ನಾಗಿ ಆನಂದದಿಂದ ಬರಬೇಕಲ್ಲ. ಹೇಳ್ತಾ ಇದನ್ನ ಅಭ್ಯನಂದತ ತದ್ವಾಕ್ಯಂ ಅಸತಃ ಅಭಿಜಿತಾತ್ಮನಃ, ತನ್ನ ಮನಸ್ಸನ್ನು ಗೆಲ್ಲದೇ ಇರತಕ್ಕಂಥ ದುಷ್ಟವ ಇವಾಗೊಂದು ಮಾತು ಹೇಳ್ತಾನೆ, ನಾಳೆ ಇನ್ನೊಂದು ಮಾತು ಹೇಳ್ತಾನೆ, ಮತ್ತು ಇವನು ಕರೆದೇ ಕರೀತಾನೆ ಈ ಕುಸನ್ನು ಹಿಡ್ಕೊಂಡು ಕೊಲ್ತೀನಿ ಅಂತ. ಅದಕ್ಕೆ ಆ ತಲೆಯಲ್ಲಿ ಎಷ್ಟು ಚಿಂತನೆ ಬರ್ತಾ ಇದೆ, ಸ್ವಾಮಿ ನೀ ಕೊಟ್ಟದ್ದಿದು ಕೂಸು, ಕೊಟ್ಟದ್ದು ನಿನಗರ್ಪಿತ, ನೀನು ಕಿತ್ತರೆ ಆ ಕೂಸನ್ನು ನೋಡ್ಕೊಳ್ಳುತ್ತೇನೆ, ಇಲ್ಲ ಕೊಂದರೆ ಕೃಷ್ಣ ಅದಕ್ಕೆ ಒಬ್ಬ ಆಕೆ ನಮ್ಮ ಅಕ್ಕನಿಗೂ ಪರಿಚಯ ಆಕೆ ಪಂಕಜಮ್ಮ ಅಂತ ಹೊಸಪೇಟೆಯಲ್ಲಿ ಸುಳಾದಿ ಕುಪ್ಪೇರಾಯರ ಶಿಷ್ಯಂದ್ರ. ಆಕೆ ಮಗ ಸತ್ತು ಹೋಗಿದ್ದಾನೆ, ಮಗ ಸತ್ತು ಹೋಗಿದ್ದಾನೆ. ಎಂಥ ಮಗ ಅಂದ್ರೆ 23 ಸಂಧಿ ಬಾಯಿಪಾಠ ಹರಿಕಥಾನುಸಾರ, ಸುಳಾದಿಗಳು 1000 ಬಾಯಿಪಾಠ ಅನುಸಂಧಾನ. ಅಷ್ಟು ಅಚ್ಚು ಬಂಗಾರದ ಹುಡುಗ ಇದ್ದಾನೆ, ಸತ್ತು ಹೋದ. ಸತ್ತು ಹೋದಾಗ ಆತನ ಹೆಣ ಆಕೆ ಮುಂದೆ ತಂದಿಡ್ತಿದ್ದಾರೆ. ಅವ್ರಿಗೆಲ್ಲ ಹೆದರಿಕೆ, ಎಲ್ಲಿ ಈಕೆ ಹಾರ್ಟ್ ಫೇಲ್ ಆಗಿ ಸತ್ತು ಹೋಗ್ತಾಳೆ, ಯಾಕಂದ್ರೆ ಅಷ್ಟು ಪ್ರೀತಿ ಮಗ, ದೊಡ್ಡವರಿದ್ದು ಸ್ವಲ್ಪ ಸಣ್ಣವರು ಹೋದರೆ ಎಷ್ಟು ದುಃಖ ಆಗಬೇಕು.
ಅದಕ್ಕೆ ತಂದಿದ್ದಾರೆ, ತಂದವರೆಲ್ಲ ಅಳತಾ ಇದ್ದಾರೆ, ತಡ್ಕೊಂತಾ ಇದ್ದಾರೆ. ಈ ಕೇಲ್ ಮಾಡ್ತಾನೆ, ಆ ಕೇಳಿಲ್ಲ, ಆ ಹೆಣ ನೋಡಿಲ್ಲಂತೆ. ನೋಡಿದ ಮೇಲೆ ಒಳಕ್ ಹೋದ್ಲು, ದೀಪ ತಂದು ತಲೆಯಲ್ಲಿ ಇಟ್ಲು, ಆದ್ಮೇಲೆ ದೇವ್ರ ಸ್ಮರಣೆ ಮಾಡ್ತಾ ಸುಮ್ಮನೆ ಕೋದ್ಬಿಟ್ಲಂತೆ. ಎಲ್ಲ ಆಶ್ಚರ್ಯ, ಒಂದ್ ತೊಟ್ಟು ಕಣ್ಣಲ್ಲಿ ಇರಲಿಲ್ಲ. ಎಲ್ಲರೂ ಈಕೆಯನ್ನ ಮಾತಾಡಿಸ್ಲಿಕ್ಕೆ ಬಂದ್ರೆ ಬಂದವರನ್ನ ಸಮಾಧಾನ ಮಾಡಿ ಕಳಿಸ್ತಾ ಇದ್ದಾರಂತೆ. ಇದು ನಡೆದತ್ತು, ಎಲ್ಲರೂ ನೋಡಿದ್ದಾ ಇದ್ದಾನೆ. ಅವಾಗ ಕೇಳಿದಂತೆ, ಇಷ್ಟು ಧೈರ್ಯ ನಿಂಗೆ ಹೇಗೆ ಬಂತು? ಮಗನ ಕಳ್ಕೊಂಡ ಅಂತ ಹೇಗೆ ಹೇಗಿದೆ ಎಂದು. ಅವಾಗ ಕೇಳ್ತಾಳೆ, ನನಗೆ ಈ ಮಗ ಹೊಟ್ಟೆಯಲ್ಲಿದ್ದಾಗಲೇ ನಮ್ಮ ಗುರುಗಳು ಸುಳಾದಿ ಪುಟ್ಟಯ್ಯರಾದರು ಬಂದಿದ್ರು, ಅವರು ನಮಗೆ ಈ ಎಲ್ಲ ಅನುಸಂಧಾನಗಳು ಹೇಳಿಕೊಟ್ಟಿದ್ರು. ಅಷ್ಟೇ ಅಲ್ಲ, ಮಗು ಸ್ವಾಮಿ ಕೊಟ್ಟಿದ್ದಾನೆ, ಈ ಪ್ರತಿಮಾ ಕೊಡತಾ ಇದ್ದಾನೆ, ಅದರೊಳಗೆ ಭಗವಂತನನ್ನ ಅವನು ಕೊಟ್ಟಷ್ಟು ಕಾಲ ಪೂಜಾ ಮಾಡು, ಅವನು ಕರ್ಕೊಂಡು ಹೋದರೆ ಈ ಪ್ರತಿಮಾನ ಪಿಟಕ್ ಅಂತ ಶಬ್ದ ಮಾಡಬೇಡ, ದುಃಖ ಪಡಬೇಡ, ಸ್ವಾಮಿ ಕೊಟ್ಟ ಸ್ವಾಮಿ ತಗೊಂಡ್ಬಹುದು, ಅವನ ಪೂಜಾ ಅಂತೀರು. ಅದನ್ನ ಹುಟ್ಟಿದಾಗಲಿಂದ ಸಾಯೋ ಪರ್ಯಂತ ಅನುಸಂಧಾನ ಮಾಡಿದ್ದಾಳೆ. ಸ್ವಾಮಿ, ನೀ ಕೊಟ್ಟ ವಸ್ತು ಎಷ್ಟು ಕಾಲ ಇಡ್ತೀಯೋ ಇಡು, ನಾನಾದ್ರೂ ಹೋಗ್ತೀನಿ, ಇವನಾದ್ರೂ ಹೋಗ್ಬೋದು, ನಿನ್ನ ಸಂಕಲ್ಪ ಅಂತ ಹಾಕಿ ಹೇಳ್ತಾಳೆ. ನಾನು ಸದಾ ಚಿಂತನೆ ಮಾಡಿದ್ದಕ್ಕೆ ಈ ವಸ್ತು ನನ್ನಾರು ಕರ್ಕೊಂಡು ಹೋಗ್ಬೋದು, ಇವನನ್ನಾರು ಕರ್ಕೊಂಡು ಹೋಗೋದು, ಸ್ವಾಮಿ ಸಂಕಲ್ಪ, ಅದಕ್ಕೆ ನಾನು ವಿರೋಧವಾಗಿ ಚಿಂತನೆ ಮಾಡಿದರೆ ಸಾಧನೆ ಹಾಳು ಅಂತ ಅದು ನಮ್ಮ ಗುರು ಹೇಳಿಕೊಟ್ಟಿದ್ರು. ಅದಕ್ಕಾಗಿ ನನ್ನ ಕಣ್ಣಲ್ಲಿ ನೀರು ಬರಲಿಲ್ಲ. ಹೀಗೆ ಅನುಸಂಧಾನ ಮಾಡುವುದು ಹೀಗೂ ಎಷ್ಟು ಜನ ಇದ್ದಾರೋ. ನಮಗ ಚೂರು ಬಂದ್ರೆ ಸಾಕು, ಟಾಪ್ ಪಿಚ್ ಹೋಗ್ಬಿಟ್ಟಿರ್ತೀವಿ, ಅದು ದುಃಖ ಆದ್ರೂ ಸರಿ, ಸಂತೋಷ ಆದ್ರೂ ಸರಿ, ಎಲ್ಲವೂ ಹೋಗ್ಬಿಟ್ಟಿರುತ್ತೆ. ಆ ರೀತಿಯಲ್ಲಿ ವಿಶೇಷವಾಗಿ ಆ ಕೂಸನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅಷ್ಟರೊಳಗೆ ನಾರದನೇ ಬರ್ತಾ ಇದ್ದಾರೆ. ಹೇ ಕಂಸ, ಯಾಕೆ ಬಿಟ್ಟಿಯಪ್ಪ ಆ ಕೂಸನ್ನ? ಯಾಕೆ ಹೇಳ್ತಾ ಇದ್ದಾರೆ, ಈ ನಂದಾದ್ಯಾಹ ಯೇ ವ್ರಜೆ ಗೋಪಾಹ ಯಾಶ್ಚ ಅಮೀಶಾಂ ಚ ಯೋಷಿತ. ಈ ನಂದ ಗೋಪಾ ಮೊದಲಾದವರು ಅವರ ಹೆಂಡತಿಯರು, ಅಷ್ಟೇ ಅಲ್ಲ, ವೃಷ್ಣಯ ವಸುದೇವಾದ್ಯ ದೇವಕ್ಯಾದ್ಯ ಯದುಸ್ತ್ರೀಯ ಸರ್ವೇ ವೈ ದೇವತಾಪ್ರಾಯ. ಇವರೆಲ್ಲ ದೇವತೆಗಳು. ಯಾರು? ವಸುದೇವ, ದೇವಕಿ, ನಂದಗೋಪ, ಯಶೋಧ, ಎಲ್ಲರೂ ಕೂಡ ಆ ಯಾದವರೆಲ್ಲ ದೇವತೆಗಳು. ಮತ್ತೆ ನೀನು ದೈತ್ಯ, ನೀನು ದೈತ್ಯ, ನಿನ್ನವರೆಲ್ಲ ದೈತ್ಯರು. ನಿಮ್ಮನ್ನ ಕೊಲ್ಲಬೇಕು ಅಂತ ಮೇರು ಪರ್ವತದ ಮೇಲೆ ಸಭೆ ಮಾಡಿ ಎಲ್ಲ ದೇವರನ್ನ ಕೇಳಿಕೊಂಡು ಬಂದಿದ್ದಾರೆ, ಆದ್ದರಿಂದ ಅವರನ್ನ ಉಳಿಸಬೇಡ ಅಂತ ಹೇಳಿ. ಅವಾಗ ಕಂಸ ಕರೀತಾನೆ, ಏ ವಸುದೇವ ಕರ್ಕೊಂಡು ಬಾ ಅಂತೇಳಿ ಆ ಆರು ಜನ ಮಕ್ಕಳನ್ನ ಹುಟ್ಟಿದ ಕೂಡ ಕೊಂದು ಬಿಡ್ತಾ ಬರ್ತಾ ಇದ್ದ. ಹೇಳ್ತಾರೆ, ಜಾತಂ ಜಾತಂ ಅಹಂ ಪುತ್ರ, ಹುಟ್ಟಿದ ಕೂಡಲೇ ಕೊಂದು ಬಿಡ್ತಾರೆ, ಮತ್ತೆ ಅಲ್ಲಿ ಉಳಿಯುತ್ತೋ ಕೊಳ್ಳುತ್ತೋ ಅಂತ ಹೇಳಿ. ಅವ್ ಯಾಕೆ ಹಂಗ್ ಮಾಡಿದ? ಅಥವಾ ನಾರದರು ಯಾಕೆ ಹೀಗೆ ಮಾಡಬೇಕು? ನಾರದ ಹೀಗೆ ಮಾಡಿದಿರ್ತಾನೆ, ಮಕ್ಕಳು ಸತ್ರು ಅಂದ್ರೆ ಹೇಳ್ತಾರೆ. ಇದಕ್ಕೊಂದು ಕಾರಣವಿದೆ, ಇವರು ಒಳ್ಳೆ ಬ್ರಾಹ್ಮಣರ ಮಕ್ಕಳು, ಭರದ್ವಾಜ ಗೋತ್ರೀಯದವರು, ಒಳ್ಳೆ ಸಾಧನೆ ಮಾಡಿಕೊಳ್ಳುತ್ತಾ ಇರ್ತಾರೆ. ಆದರೆ ಒಬ್ಬ ಜ್ಞಾನಿಗಳಾದ ಬ್ರಾಹ್ಮಣನ ಮುನಿಗಳನ್ನು ನೋಡಿ ಅಪಹಾಸ ಮಾಡುತ್ತಾರೆ. ಇದು ನಮ್ಮಲ್ಲಿ ಸದಾ ಒಬ್ಬರು ನೋಡಿ ಒಬ್ಬರು ಅಪಹಾಸ ಮಾಡಿಕೊಂಬುದು ನಮ್ಮಲ್ಲಿ ಸಹಜವಾಗಿ ರಕ್ತದಲ್ಲಿ ಬಂದಿರುತ್ತೆ. ಅದು ನಮ್ಮನ್ನ ದೊಡ್ಡವರ ನಿಂದಾ ನಮಗೆ ಕೊಡುವಷ್ಟು ದ್ರೋಹ ಇನ್ಯಾವ ಸ್ಥಾಪನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಅವರು ಶಾಪ ಕೊಡ್ತಾರೆ, ನೀವು ದೈತ್ಯರಾಗಿ ಹುಟ್ಟಿ. ಅವರು ಕಾಲನಿಯಮೀಯ ಮಕ್ಕಳಾಗಿ ಹುಟ್ಟುತ್ತಾರೆ. ಅವಾಗ ಹಿರಣ್ಯ ಕಟ್ಟು ಹಿನಕ ಇವರಿಗೆ ಬುದ್ಧಿ ಬರುತ್ತೆ, ಸಾವಿರದವರ ಪಡೆಯಬೇಕು ಅಂತ ಬ್ರಹ್ಮದೇವರ ಹತ್ರ ತಪಸ್ಸು ಮಾಡ್ಲಿಕ್ಕೆ ಹೋಗ್ತಾರೆ. ಬ್ರಹ್ಮದೇವರ ಕುರಿತು ತಪಸ್ಸು ಮಾಡ್ಲಿಕ್ಕೆ ಹೋಗ್ತಾರೆ, ಬ್ರಹ್ಮದೇವರು ಪ್ರತ್ಯಕ್ಷ ಹತ್ತಾರೆ, ಹೊರ ಕೊಡ್ತಾರೆ, ಎಲ್ಲ ಆಗುತ್ತೆ. ಹಿರಣ್ಯ ಬೆಹ ಕೇಳ್ತಾನೆ, ಹಿಂದಿರಿಗೆ ಬರುವಾಗ ಎಲ್ಲಿಗೆ ಹೋಗಿದ್ರು? ಹೀಗೆ ಹೊರ ಪಡೀಲಿಕ್ಕೆ ಅಲ್ಲ, ನಿಮ್ಮ ರಾಜ ನಾನು, ನನ್ನ ಪರ್ಮಿಷನ್ ತಗೋಬೇಕಲ್ಲ. ಅಷ್ಟೇ ಅಲ್ಲ, ನನ್ನ ತಪಸ್ಸು ಮಾಡಿದ್ರೆ ನಾನೇ ಕೊಡ್ತಿದ್ದೆ, ಅವನ್ನ ಆ ಬ್ರಹ್ಮದೇವರನ್ನ ಯಾಕೆ ಮಾಡಿದ್ವಿ ಅಂತ ಹೇಳಿ, ನೀವಂತೂ ನನ್ನನ್ನು ಉಲ್ಲಂಘನೆ ಮಾಡಿ ತಪಸ್ಸಿಗೆ ಹೋಗಿದ್ದಕ್ಕೆ ನಿಮಗೇನು ಸಾವಿಲ್ಲದ ವರ ಬಂದಿದೆಯಲ್ಲ, ನಾನು ಶಾಪ ಕೊಡ್ತಾ ಇದ್ದೆ, ನಿಮ್ಮಪ್ಪನೇ ನಿಮ್ಮನ್ನು ಕೊಲ್ಲಲಿ ಅಂತ ಶಾಪ ಕೊಡ್ತಾನೆ. ಅಲ್ಲ, ಬ್ರಹ್ಮದೇವರ ವರ ಸತ್ಯ ಮಾಡಬೇಕಾ, ಇವನು ಶಾಪ ಸತ್ಯ ಮಾಡಬೇಕಾ, ಎರಡೂ ಮಾಡಬೇಕು. ಯಾಕೆ? ಒಳಗೆ ಜಯ ಕೂತಿದ್ದಾನಾದ್ದರಿಂದ ಜಯನ ಮಾತು ಸತ್ಯ ಮಾಡಲಿಕ್ಕೆ ಹಾಗೆ ಬ್ರಹ್ಮದೇವರ ವರ ಸತ್ಯ ಮಾಡಿ ಸಾವಿಲ್ಲದೆ ಇಟ್ಟು ಆ ಜೀವರ ಒಂದೊಂದು ಅಂಶವನ್ನ ತೆಗೆದು ದೇವಕೀ ದೇವಿಯ ಗರ್ಭದಲ್ಲಿ ಪ್ರವೇಶ ಮಾಡಿಸಿ ಆ ಕಾರಣೇಮಿಗೆ ಇಲ್ಲಿ ಕಂಸನಾಗಿ ಬಂದದ್ದಕ್ಕೆ ಅಪ್ಪನಿಂದ ಮಕ್ಕಳನ್ನು ಕೊಲ್ಲಿಸಿ ಇಷ್ಟು ಮಾಡಿಸಿದ ಮೇಲೆ ಈ ಮಕ್ಕಳನ್ನು ಕರ್ಕೊಂಡು ಹೋಗಿ ಬಲಿಮಹಾರಾಜನ ಹತ್ರ ಸುತಲ ಲೋಕದಲ್ಲಿ ಕೂಡಿಸ್ತಾರೆ. ಕೂಡಿಸಿದ ಮೇಲೆ ಕೃಷ್ಣ ಅಂದ್ರೆ ವಸುದೇವ, ಈ ಸೂರ್ಯಗ್ರಹಣ ಬರುತ್ತೆ, ಸೂರ್ಯಗ್ರಹಣಕ್ಕೆ ಕುರುಕ್ಷೇತ್ರಕ್ಕೆ ಹೋಗ್ತಾರೆ ಎಲ್ಲರೂ, ಪಾಂಡವರು ಬರ್ತಾರೆ. ಅವಾಗ ವಸುದೇವ ಯಾಗ ಮಾಡುತ್ತಾನೆ. ಯಾಗ ಮಾಡಿದಾಗ ಕೃಷ್ಣನನ್ನು ದೇವಕ್ಕೆ ಕೇಳುತ್ತಾರೆ, ಕೃಷ್ಣ ಆರು ಜನ ಮಕ್ಕಳು ಸತ್ತು ಹೋದರು, ಅವರನ್ನು ನೋಡಬೇಕು ಅಂತಿದೆ, ಅವರಿಗೆ ಹಾಲು ಕೊಡಲಿಲ್ಲ ಅಂತ ಕೇಳಿದಾಗ ಕೃಷ್ಣ ಏನು ಸುತರ ಲೋಕದಿಂದ ಆರು ಜನ ಮಕ್ಕಳು ಅವರೇನು ದೊಡ್ಡವರಲ್ಲವೇ, ಅವರು ಚಿಕ್ಕ ಶರೀರದಲ್ಲಿ ಬರುವಂತೆ ಮಾಡಿ ಈಕೆ ಹಾಲು ಕೊಡುವಂತೆ. ಈಕೆ ಮುದುಕಿ ಹಾಲಿನಿಂದ ಬರಬೇಕು. ದೇವರ ನೋಟದಿಂದಲೇನೆ ಹಾಲು ಬಂತು, ಹಾಲು ಉಕ್ಕಿ ಬಂತು, ಹಾಲು ಕೊಡಿಸಿ ಅವರನ್ನು ಕಳಿಸಿಕೊಟ್ಟು ಮತ್ತು ಆಕೆಗೆ ತೃಪ್ತಿ ಕೊಟ್ಟ ಭಗವಂತ. ಅಘಟನ ಘಟನಾ ಸಾಮರ್ಥ್ಯ. ಯದ್ಯಪಿ ಯಶೋಧಾದೇವಿಯ ಮಗ ಇವನಲ್ಲ, ಈಕೆ ಹೊಟ್ಟೆಯಲ್ಲಿ ಬಂದಿಲ್ಲ. ಇನ್ನ ಬಂದ ಯೋಗ ಮಾಯ ಏನಿದ್ದಾಳೆ ಆಕೆ ಹೊರಗೆ ಬಂದು ನಿಂತಲಷ್ಟು ಹೊರತು ಮಿಕ್ಕ ಮಾಮೂಲು ರೀತಿಯಲ್ಲಿ ಹುಟ್ಟಿಲ್ಲ. ಮಾಮೂಲು ರೀತಿಯಲ್ಲಿ ಹುಟ್ಟಿದರೇನೆ ಸ್ತನ್ಯ ತನದಲ್ಲಿ ಹಾಲು ಬರುತ್ತೆ. ಆ ಪರಿಣಾಮದಿಂದ ಒಳಗಿಂದ ಸರಂಭ ಹೊರಗೆ ಬಂದರೆ ಆ ವಿಕಾರ ಇರಲ್ಲ. ಅದಕ್ಕೇನು ಮಾಡಿದೆ ಭಗವಂತ? ಯಶೋಧಾದೇವಿಗೆ ಹಳೆ ಇಲ್ಲ, ಮತ್ತೆ ನನ್ನ ಬೆಳೆಸ್ತಾ ಇದ್ದಾಳೆ, ದುಃಖ ಪಡ್ತಾಳೆ ಅಂತ ನೋಡಿದನ. ವಾಜರಾಜ ಹೇಳ್ತಾರೆ, ದೇವನ ನೋಟದಿಂದಲೇನೆ ಆ ಸ್ತನದಲ್ಲಿ ಹಾಲು ಉಕ್ಕಿ ಬಂತು, ಆಗಿ ಕುಡಿಸಲಿಕ್ಕೆ ಶುರು ಮಾಡಿದ್ರು. ಈ ರೀತಿ ಭಗವಂತ ಆ ಅಘಟನ ಘಟನಾ ಸಾಮರ್ಥ್ಯವನ್ನ ಹೇಳ್ತಾ ಬರ್ತಾ, ಈ ರೀತಿಯಲ್ಲಿ ಆ ಆರು ಜನರ ಕೊಂದ ಮೇಲೆ ಏಳನೇ ಅವ ಬರ್ತಾ ಇದ್ದಾನೆ. ಯಾರು ಅಂದರೆ ನಮ್ಮ ಬಲರಾಮ. ಕಷಣ ಮಾಡಿದ್ದು ಯೋಗ ಮಾಯ, ಈ ಹೊಟ್ಟೆಯಿಂದ ತೆಗೆದು ಆ ಹೊಟ್ಟೆಗೆ ರೋಹಿಣಿ ದೇವಿ ಹೊಟ್ಟೆ ಕಳಿಸಿದ ಕೂಡಲೇ ಇಲ್ಲಿ ಗರ್ಭಸ್ರಾವ ಆಯಿತು ಅಂತ ಜಗತ್ತಿಗೆ ಗೊತ್ತಾಯಿತು. ಎಲ್ಲರೂ ಓಹೋ ಗರ್ಭಸ್ರಾವ ಆಯಿತು ಅಂದುಕೊಂಡ್ರು. ಯದ್ಯಪಿ ರೋಹಿಣಿ ದೇವಿ ಗರ್ಭಕ್ಕೆ ಹೋಯಿತು. ನಂತರ ಭಗವಂತ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಹರ್ಷ ಶೋಕ ವಿವರ್ಧನ ಅಂತ ಬಲರಾಮ ದೇವರ ಕುರಿತು ಹೇಳ್ತಾ ಇದ್ದಾರೆ. ಏನದು ಅಂದ್ರೆ, ಒಂದು ಕಡೆ ಹರ್ಷವನ್ನು ಉಂಟು ಮಾಡಿದ ತಾನು ಹುಟ್ಟಿ, ಇನ್ನೊಂದು ಕಡೆ ಇಲ್ಲಿಂದ ಸರ್ಕೊಂಡು ಹೋಗಿದ್ದಕ್ಕೆ ಶೋಕವೂ ಬಂತಾಕೆಗೆ ಅಂತ ಹೇಳ್ತಾ ಇದ್ದಾರೆ. ಸದನಂತರ ಭಗವಂತ ಪ್ರವೇಶ ಮಾಡತಾ ಇದ್ದಾನೆ. ಯಾರಲ್ಲಿ ಅಂದ್ರೆ ವಿಶೇಷವಾಗಿ ವಸುದೇವನಲ್ಲಿ ಭಗವಂತ ಪ್ರವೇಶ ಮಾಡುತ್ತಾ ಇದ್ದಾನೆ. ಹೌದಾ, ಹಾಗಾದ್ರೆ ನಮ್ಮ ತರನೇ ದೇವರು ಹುಟ್ಟದ್ದು. ನಾವು ಕೂಡ ತಂದೆ ಗರ್ಭವನ್ನ ಅನ್ನದ ಮೂಲಕ ಪ್ರವೇಶ ಮಾಡಿ ತಂದೆ ಗರ್ಭದಲ್ಲಿ ದೇತಸ್ಸಿನಲ್ಲಿದ್ದು ಅಲ್ಲಿಂದ ತಾಯಿ ಗರ್ಭಕ್ಕೆ ಬಂದು ಹೊರಗೆ ಬರುತ್ತೀವಿ. ದೇವರು ಹಾಗೆ ಆಯ್ತಾ ಇಲ್ಲ. ಆ ತಂದೆಯ ಗರ್ಭದಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಆವಿವೇಷ ಅಂಶಭಾಗೇನ ಮನ ಆನಕ ದುಂದುಭಿ ಹೇಳ್ತಾ ಇದ್ದಾರೆ. ಆ ಆನಕ ದುಂದುಭಿಯ ಎಲ್ಲಿ ಭಗವಂತ ಪ್ರವೇಶ ಮಾಡಿದ? ಆನಕ ದುಂದುಭಿ ಅಂದ್ರೆ ವಸುದೇವ. ಆತ ಹುಟ್ಟಿದಾಗ ಮೇಲೆ ದೇವತೆಗಳು ದುಂದುಭಿಗಳು ಬಾರಿಸಿದರಂತೆ. ಅದಕ್ಕೆ ಆತನಿಗೆ ಆನಕ ದುಂದುಭಿ ಅಂತ ಹೆಸರು ವಸುದೇವನಿಗೆ. ಅಂತ ವಸುದೇವನ ಮನಸ್ಸಿನಲ್ಲಿ ಪ್ರವೇಶ ಮಾಡಿದನಂತೆ. ರೇತಸ್ಸಿನಲ್ಲಿ ಇನ್ನಲ್ಲಿ ಅಲ್ಲ, ಮನಸ್ಸಿನಲ್ಲಿ ಪ್ರವೇಶ ಮಾಡಿ ಅಲ್ಲಿ ಆತನ ವಿಶೇಷ ಅನುಗ್ರಹಕ್ಕಾಗಿ ಸನ್ನಿಧಾನ ಬಿಟ್ಟು ತದನಂತರ ದೇವಕೀ ದೇವಿಯಲ್ಲಿ ಭಗವಂತ ಪ್ರವೇಶ ಮಾಡುತ್ತಾ ಇದ್ದಾನೆ. ಅಲ್ಲೂ ಹೇಳ್ತಾ ಇದ್ದಾರೆ, ದೇವಕೀ ದೇವಿಯ ಮಗನಾಗಿ ಭಗವಂತ ಬಂದ. ಹೇಗ್ ಬಂದ? ನಾವಿವಾಗ ಈ ಹಾಲೊಳಗೆ ಬಂದು ಹೊರಗೆ ಹೋಗ್ತೇವೆ, ಅಷ್ಟು ಮಾತ್ರಕ್ಕೆ ಈ ರೂಮ್ ನಮಗೆ ಅಮ್ಮ ಅಂತ. ಈ ರೂಮೇ ನಿಮ್ಮ ಅಮ್ಮ ಅಂತ ಹೇಳಿದ್ರೆ ನಗ್ತೀರ? ನಾವು ಬಂದು ಹೋದು ಇದಕ್ಕೆ ನನಗೆ ಅಮ್ಮ ಆಗುತ್ತ? ಅದಕ್ಕೆ ಅರಣ್ಯಕಾಚಾರ ಕೇಳುತ್ತಾರೆ, ಅಲ್ಲ ನನಗೆ ದೇವಕಿ ದೇವಿ ನಿಜವಾಗಿ ತಾಯಿನೋ? ಒಳಕ್ಕೆ ಹೋದಿ ಹೊರಗೆ ಬಂದಿ, ನಮ್ಮಂತ ನೀವು ಹುಟ್ಟೇ ಇಲ್ಲ. ಮತ್ತೆ ತಾಯ? ಹೌದು ತಾಯಿ, ಅಷ್ಟಕ್ಕೆ ನನ್ನ ತಾಯಿ ಆದ್ಲು. ಹಾಗಾದರೆ ಆಕೆನ ಉದ್ಧಾರ ಮಾಡಿದ್ಯಾ? ಹೌದು. ಹಾಗಾದರೆ ನನ್ನ ಎಲ್ಲಾ ಇಂದ್ರಿಯಗಳ ಕಾರ್ಯ ನಡೆಯುತ್ತಾ ಇದೆ, ಆ ಇಂದ್ರಿಯಗಳ ಕಾರ್ಯದಿಂದ ನಿನ್ನ ರೂಪಗಳು ಪುಂಖಾನುಪುಂಖವಾಗಿ ಹುಟ್ಟಿ ಬರ್ತಾ ಇವೆ. ಹಾಗಾದರೆ ನಿನಗೆ ಹುಟ್ಟು ಕೊಟ್ಟ ನಾ ನಿನ್ನ ತಂದೆ ಆದ್ಮೋ ಇಲ್ವೋ? ದೇವ್ ಹೇಳ್ತಾನೆ, ಹೌದು. ಅವಾಗ ಹೇಳ್ತಾರೆ, ಎಲ್ಲ ನಿನಗೆ ಹುಟ್ಟು ಕೊಟ್ಟ ನನ್ನ ಕರ್ಮಗಳು ಅಪವಿತ್ರ ಕೆಟ್ಟವು, ಆ ಕರ್ಮ ಮಾಡಿದವ ನಾನು ಕೆಟ್ಟವ. ಆದರೆ ಹುಟ್ಟಿದವ ನೀನು ಶುದ್ಧ ಅಲ್ವೋ? ಆದ್ದರಿಂದ ನೀನು ಒಳ್ಳೆವ ಅಂತ ಮಗ ಅಂತ ಕರೆಸಿಕೊಂಡಿ. ನನಗೂ ನಿನ್ನ ಮಗನೇ, ದೇವಕದೇವಿಗೂ ಮಾತ್ರ ಅಲ್ಲ, ಪುತ್ರ ಏವ ಅಂತ ಹೇಳ್ತಾರೆ, ನೀನು ನನಗೆ ಮಗನೇ. ಆದ್ದರಿಂದ ಮತ್ತೇನು, ನನ್ನ ಒಂದು ವೇಳೆ ಉದ್ಧಾರ ಮಾಡದಿದ್ರೆ, ನನ್ನ ಕರ್ಮಗಳನ್ನು ಉದ್ಧಾರ ಮಾಡಬೇಕು, ಇಲ್ಲದಿದ್ದರೆ ನಿನ್ನ ಮಗ ಅಂತ ಯಾರು ಕರೆಯಲ್ಲ. ಹೇಳ್ತಾ ಇದ್ದಾರೆ, ಅಲ್ಲ ಅಪ್ಪ ಕೆಟ್ಟವನಾಗಿರ್ಬೋದು, ಅಪ್ಪ ಕೆಟ್ಟವನಾದ್ರೆ ಏನಂತೆ, ಮಗ ಅಪ್ಪನ ಉದ್ಧಾರ ಮಾಡಬೇಕು, ಕೆಟ್ಟವ ಅಂತ ಬಿಟ್ಟರೆ ಮಗನನ್ನೇ ಕೆಟ್ಟವ ಅಂತ ಕರೀತಾರೆ. ಆದ್ದರಿಂದ ನಾನು ಉದ್ಧಾರ ಮಾಡುವಂತ ಇಂಥ ತತ್ವಗಳನ್ನು ಚೆನ್ನಾಗಿ ಹಿಡಿತಾರೆ ಅರಣ್ಯಕಾಚಾರ ಸಾರೋದ್ಧಾರದಲ್ಲಿ. ತೆಗೆದು ಹೇಳ್ತಾ ಬರುತ್ತಾರೆ, ಹೇಳ್ತಾರೆ, ಕಾಮಪೂರ್ವಕ ವೃತ್ತಯೋಪಿ ತೇ ಸುಖಾತ್ಮಕ ಮೂರ್ತಿಷು ವ್ಯಕ್ತಿ ಕಾರಣಭಾವತಃ ನಚ ದೂಷಣಾಯ ಭವಂತಿನಿ. ನಮ್ಮಲ್ಲಿ ಏನೇನು ನಿರಂತರ ಆ ಬಯಕೆಗಳು ನಾನಾ ಆಲೋಚನೆಗಳು ಬರುತ್ತೆ, ಅಲ್ಲಿ ಭಗವದ್ ರೂಪಗಳು ಹುಟ್ಟಿ ಬರ್ತಾ ಇವೆ ಅಂತ ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಸಂಸಾರ ಕಟ್ಟಿ ಹಾಕೋದೇ ಇಲ್ಲ ಅಂತ ಕಷ್ಟ ಹೇಳ್ತಾ ಬರ್ತಾರೆ. ಆ ರೀತಿಯಲ್ಲಿ ದೇವಕಿ ದೇವಿಯ ಒಳಗೆ ಪ್ರವೇಶ ಮಾಡುತ್ತಾ ಇದ್ದಾನೆ. ಹಾಗೆ ವಿಶೇಷವಾಗಿ ಅಗ್ನಿ ಶಿಖಾ ಇವ ವೃದ್ಧ, ಬೆಂಕಿಯನ್ನು ಮನೆಯಲ್ಲಿ ಕಟ್ಟಿ ಹಾಕಿದ್ರೆ ಹೇಗಿತ್ತೋ ಹಾಗಿದ್ಲಂತೆ. ಆಕೆಯನ್ನು ನೋಡಿ ತಂ ವೀಕ್ಷ ಕಂಸಃ ಪ್ರಭಯ ಅತಿ ಅತಿ ಹೇಳ್ತಾರೆ ಜಿದಂಬರಾಂ ವಿರೋಚಯಂತಿ ಭವನಂ ಸುರಿಸ್ಮಿತಾಂ. ಅಲ್ಲಿ ಅಜಿತಂಭರಾಂ ಜಿತಂಭರಾಂ ಅಂತ ಎರಡೂ ಹೇಳ್ತಾರೆ. ಅಂದರೆ ಆಕೆಯ ಕಾಂತಿಯಿಂದ ಎಲ್ಲವನ್ನ ಎಲ್ಲಾ ಕಾಂತಿನ ಗೆಲ್ತಾ ಇದ್ದಾಳೆ, ಅಂಥ ಕಾಂತಿ ಇದೆ, ಅದನ್ನ ನೋಡಿ ಹಾ ಇವನೊಳ ಈಕೆ ಒಳಗೆ ನನ್ನ ಕೊಲ್ಲುವ ಇರಲೇಬೇಕು, ಇಷ್ಟು ಕಾಂತಿ ಇವಳ ಮುಖದಲ್ಲಿ ನನಗಿಂದು ಕಾಣಿಸಿದ್ದಿಲ್ಲ, ಇದ್ದೇ ಇರ್ತಾನೆ ಅಂದುಕೊಂಡು ಕಾಯ್ತಾ ಇದ್ದ. ಹಗಲೂ ರಾತ್ರಿ ಈ ಕೂಸು ಹುಟ್ಟೋದನ್ನೇ ಕಾಯ್ತಿದ್ದ. ಹೇಗೆ ಚಿಂತನೆ ಮಾಡಿದ, ಈ ಕೂಸನ್ನೇ ಚಿಂತನೆ ಮಾಡ್ತಾ ಇದ್ದ. ಏನು ಅಂತ ಹೇಳ್ತಾ ಇದ್ದಾರೆ, ಆಸೀನ ಸಂವಿಷನ್ ತಿಷ್ಠನ್ ಭುಂಜಾನ ಪರ್ಯಟನ್ ಪಿಬನ್ ಚಿಂತೆಯಾನ ಹೃಷಿಕೇಶಂ ಅಪಶ್ಯತ್ ತನ್ಮಯಂ ಜಗತ್. ನೋಡ್ತಾ ಇದ್ದಂತೆ ಕೂತಿರುವಾಗಲೂ ಅಥವಾ ವಿಶೇಷವಾಗಿ ನಿಂತಿರುವಾಗಲೂ ಮಲಗಿರುವಾಗಲೂ ಊಟ ಮಾಡ್ತಾ ಇದ್ರು, ನೀರು ಕುಡಿತಾ ಇದ್ರು, ಈ ಕೂಸು ಎಲ್ಲಿ ಬರುತ್ತೋ ಎಲ್ಲಿ ಕೊಲ್ಲುತ್ತೋ ಎಲ್ಲಿ ಕೊಲ್ಲುತ್ತೋ ಎಲ್ಲಿ, ಇದೇ ಆಲೋಚನೆ 24 ಗಂಟೆ ಇತ್ತಂತೆ. ಒಟ್ಟಾರೆ ಅವನು ಮಾಡಿದ್ದೇನು ಅಂದರೆ 24 ಗಂಟೆ ದೇವರದ್ದೇ ಸ್ಮರಣೆ ಮಾಡ್ತಿದ್ದ. ಅದರಲ್ಲಿ ದೈತ್ಯನಿಗೆ ದ್ವೇಷ ಇತ್ತು, ಒಳಗಿರುವಂತಹ ಭೃಗು ಮಹರ್ಷಿಗೆ ದೇವರ ಮೇಲೆ ವಿಶೇಷವಾದ ಮನಸ್ಸು ಬರ್ತಾ ಇತ್ತು. ಯಾಕೆ ಹೀಗೆ ಮಾಡ್ತಾನೆ ಭಗವಂತ, ಏನ್ ನಮ್ಮ ತವರು ಕಾಟ ಕೊಡ್ತಾನೆ ಪರವಾಗಿಲ್ಲಪ್ಪ, ವಿಜಯದಾಸರು ಭೃಗು ಮಹರ್ಷಿಗಳು ಅವರಿಗೂ ಕಾಟ ಕೊಟ್ಟ. ಎಲ್ಲಿ ಒಂದೇ ಶರೀರದಲ್ಲಿ ಇಬ್ಬರು, ಆ ದೈತ್ಯರನ್ನ ಇವರನ್ನ ಇಟ್ಟುಬಿಟ್ಟು ಎಷ್ಟು ಅಂದ್ರೆ ಒಂದೇ ಅಪಾರ್ಟ್ಮೆಂಟ್, ಅಪಾರ್ಟ್ಮೆಂಟ್ ಅಲ್ಲಿ ಕೆಂಡ ತೊಳೆದು ತಗೊಳ್ಳುವಂತ ಶುದ್ಧ ಬ್ರಾಹ್ಮಣ, ಮಕ್ಕ ಹೋಗಿ ಬಂದಂತ ಮುಸ್ಲಿಂ, ಇಬ್ಬರನ್ನ ಒಂದೇ ಕಡೆ ಇತ್ತು, ಒಂದೇ ಪಾತ್ರೆ ಬಳಸ್ಕೊಳ್ಳಿ, ಅಡುಗೆ ಮಾಡ್ಕೊಳ್ಳಿ ಅಂದ್ರೆ ಈ ಬ್ರಾಹ್ಮಣನಿಗೆ ಹೇಗಿರಬೇಕು, ನರಕದಲ್ಲಿ ಕುತಂತಿರಪ್ಪ, ಸತ್ರ ಸಾಕೊಂಡಿರ್ತಾನೆ. ಆ ಥರ ಅವನ ಜೊತೆಗೆ ಇಟ್ಟರಲ್ಲ ಯಾಕೆ ಅಂತ ಹೇಳಿದ್ರೆ, ಅದಕ್ಕೆ ಸೂತ್ರವನ್ನ ಸಪ್ತಮ ಸ್ಕಂದದಲ್ಲಿ ಚೆನ್ನಾಗಿ ಹೇಳಿಕೊಡ್ತಾ ಬರ್ತಾರೆ. ಇವರಿಗೆಲ್ಲ ಶಾಪಗಳು ಬಂದಿವೆ, ಶಾಪಗಳು ಬಂದು ಬಂದಿದ್ದವು ಅಲ್ಲ, ಏನೋ ಕೃಷ್ಣನ ಕಥಾ ಹೇಳಬೇಕು ಅಂದ್ರೆ ತತ್ವಗಳು ಹೇಳ್ತಾ ಹೋಗ್ತಾ ಇದ್ರಲ್ಲ, ಹೌದು ಹೇಳಲೇಬೇಕು, ಆ ತತ್ವದೇ ಕೃಷ್ಣನ ಕಥಾ. ಅದು ಬಿಟ್ಟು ಏನೋ ಕೃಷ್ಣ ಬಂದ ತಿಂದ ಹೋದ ಬೆಣ್ಣೆ ತಿಂದ ಗಡಿಗೆ ಹೊಡೆದ, ಅದು ಇದ್ದೇ ಇದೆ, ಹೇಳಲೇಬೇಕು. ಆದರೆ ಆ ತತ್ವಗಳು ಬಹಳ ವಿಶೇಷ, ಅದು ತಲೆಗೆ ಕೂದಲು ಹಾಕಿ ಬೆಟ್ಟ ಸೆಳೆಯೋಣ, ಬಂದ್ರೆ ಬೆಟ್ಟ ಬರುತ್ತೆ, ಇಲ್ಲ ಕೂದಲು ಹೋಗುತ್ತೆ, ಹೇಗೂ 1 ಗಂಟೆ ಕೂದಲು ಹೋಗ್ತಾನೆ ಇದೆ. ಇಷ್ಟು ಪ್ರವಚನ ಕೂತೇ ಇದ್ದೀವಿ, ತತ್ವ ಕೇಳೋಣ ಬೆಟ್ಟದಂತೆ, ಅರ್ಥ ಆಯ್ತಾ ಬಹಳ ಒಳಗೆ ಹೋಯ್ತಾ, ಒಂದು ದಾಸು ಹೋಗ್ಲಪ್ಪ ನಾವು ಪ್ರಾಂತಃ ಅಂತ ಕಿವಿಯಲ್ಲಿ ಬಿತ್ತು ಅಂತಾರು ಸಂತೋಷ ಇರುತ್ತಲ್ಲ. ಆ ರೀತಿಯಲ್ಲಿ ವಿಶೇಷ ಹೇಳ್ತಾ ಇದ್ದಾರೆ ಇಲ್ಲಿ ಕೃಷ್ಣ. ಏನು ಹೇಳುತ್ತೆ, ಈ ಜಯಂಜಯರಿಬ್ಬರು ಕೂಡ ತಡೆದರು, ಯಾರನ್ನ ಸನಕಸನನ್ನ ತಡೆದರು. ತಡೆದಾಗ ಏನಂತ ತಡೆದ್ರು ಅಂದ್ರೆ ಶಿಶೂನ್ ಮತ್ವ, ಚಿಕ್ಕ ಮಕ್ಕಳು ಅಂತ ಹೇಳಿಕೊಂಡು ತಡೆದ್ರಂತೆ ಅವರು. ಅವಾಗ ಕೇಳುತ್ತಾರೆ, ಇವರು ಎಂದೂ ನೋಡಿಲ್ಲ ಅಲ್ಲಿ ಅಪರಕ್ಷಜ್ಞಾನಿಗಳು, ಎದುರಿ ಬಂದವರು ಯಾರು ಗೊತ್ತಾಗಲ್ವಾ, ಸನಕಸನಂದನ ಗೊತ್ತಾಗಲ್ವಾ, ಅಷ್ಟೇ ಅಲ್ಲ ದೇವತೆಗಳು ಹೇಳ್ತಾ ಪೂರ್ವೇಶಾಮಿ ಪೂರ್ವದಾಹ, ಮೊದಲು ಹುಟ್ಟಿದವರು ಸನಕಸನಂದನಾದಿಗಳು, ಅವರ ಪರಿಚಯ ಇರಲಿಲ್ವಾ ದೇವಿ ದೇವಿಗೆ, ಇತ್ತು ದಿನವೂ ನಮಸ್ಕಾರ ಮಾಡ್ತಿದ್ರು ಬಂದಾಗೆಲ್ಲ ಇವರೇ ಬಿಡ್ತಾ ಇದ್ರು ಅಂತ ಒಪ್ಪಲೇಬೇಕಾಗುತ್ತೆ, ಇಲ್ಲಾಂದ್ರೆ ಕೊಡೋದೇ ಇಲ್ಲ. ಮತ್ತೆ ಈ ದಿನಾಗೂ ನಮಸ್ಕಾರ ಮಾಡಿ ಇವತ್ತು ಬಂದೇ ಮಕ್ಕಳು ಬರಬಾರ್ದು ಅಂತ ಹೇಳಿದ್ರೆ, ಅವಾಗ ನೋಡಿದಂತೆ ಇವರು ದಿನಾಗೂ ಬಿಡೋರು ನಮಸ್ಕಾರ ಮಾಡಿ ಇವತ್ತು ಯಾಕೆ ಬಿಟ್ಟಿಲ್ಲ, ಇವ್ರ ತಲೆಗೆ ಹೇಗೆ ಬರ್ತಾ ಇದೆ ನೋಡುತ್ತಾರೆ, ಒಳಗೆ ಅಸುರಾವೇಶ ಬಂದಿದೆ, ಅದಕ್ಕಾಗಿ ದೆವ್ವ ಕೂತ್ಕೊಂಡಿದೆ, ಆದ ಕಾರಣದಿಂದ ಇವರಿಗೆ ನಾವೆಲ್ಲ ಗೊತ್ತಾಗ್ತಾ ಇಲ್ಲ, ಅದು ಗೊತ್ತಾಯಿತು, ಅದಕ್ಕೆ ಶಾಪ ಕೊಟ್ಟರು ಅಂದರು. ಅಲ್ಲ ಮೊದಲೇ ಪ್ರಾರಬ್ಧ ಕರ್ಮ, ಅಸುರಾವೇಶ ಬಂದು ಒದ್ದಾಡ್ತಾ ಇದ್ದಾರೆ, ಮತ್ತೆ ಇವರು ಶಾಪ ಹಾಕಿದೆ ಮೊದಲೇ ಜಾರಿ ಬಿದ್ದ ಮೇಲೆ, ಅವನು ಕೋಲ್ ತವ್ರು ಹೊಡೆದು ಯಾಕೆ ಬಿದ್ದಿ ಅಂತ ಹೇಳಿದಂತ ಆಯ್ತಲ್ವಾ. ಅದಕ್ಕೆ ಹೇಳ್ತಾರೆ ಶಾಪ ಕೊಟ್ಟದ್ದು ಅನುಗ್ರಹ, ಅನುಗ್ರಹ ಕೊಟ್ಟರು ಏನದು ಅಂತ ಹೇಳ್ತಾರೆ. ಇವರಲ್ಲಿ ಅಸುರಾವೇಶ ಬರಲಿಕ್ಕೆ ಕಾರಣ ಯಾವುದು ಅಂತ ಹೇಳಿದರೆ ಪ್ರಾರಬ್ಧ ಕರ್ಮ, ಪ್ರಾರಬ್ಧ ಕರ್ಮ ಇದೆ ಅದಕ್ಕೆ ಅಸುರಾವೇಶ ಬಂದಿದೆ. ಈ ಪ್ರಾರಬ್ಧ ಕರ್ಮ ಹೋಗಬೇಕಾದರೆ ಏನು ಸಾಧನ ಅಂತ ನೋಡಿದೆ ಅಂದರೆ, ತೀವ್ರವಾದ ಎಡಬಿಡದ ದೇವರ ನೆನಪೇ ಪ್ರಾರಬ್ಧ ಕರ್ಮವನ್ನ ಕಡಿಮೆ ಮಾಡಿ ನಾಶ ಮಾಡುತ್ತೆ. ಅದಕ್ಕಂತ ನಾಡವರು ಹೇಳ್ತಾರೆ, ತೀವ್ರವಾಗಿ ದೇವರನ್ನು ನೆನೆಯಬೇಕಂದ್ರೆ ಹೇಗೆ ಮಾಡಲಿಕ್ಕಾಗುತ್ತೆ ಅಂತ ಚರ್ಚೆ ಮಾಡ್ತಾರೆ. ಸತ್ವಸ್ಕಂದದಲ್ಲಿ ಹೇಳ್ತಾರೆ, ಈಗ ಒಬ್ಬರನ್ನ ಪ್ರೀತಿಯಿಂದ ನಾವು ನೆನೆಯಬೇಕಂದ್ರೆ ಎಷ್ಟು ನೆನೆಯಬೇಕಾಗುತ್ತೆ, 1 ಗಂಟೆ. ಅವರಿಗೂ ಸಾಕಾಗುತ್ತೆ, ನಮಗೂ ಸಾಕಾಗುತ್ತೆ, ಅವರು ಬಿಡಪ್ಪ ಅಂತ ನಾವು ಬಿಟ್ಬಿಡ್ತೀವಿ. ಆದರೆ ಅವನೇ 10 ಲಕ್ಷ ಟೋಪಿ ಹಾಕಿದ್ರೆ ನಮಗೆ ಹಗಲೂ ರಾತ್ರಿ ನೆಂದು ನೆಂದು ಹಲ್ಲು ಪಡೆದು ಅವನ್ನ ನೆನೀತಾನೇ ಇರ್ತದೆ. ಬೇಡ ಅಂದ್ರೂ ಬೇಡಲ್ಲ. ಅದಕ್ಕಂದ್ರು ದ್ವೇಷದಿಂದ ಒಬ್ಬ ವ್ಯಕ್ತಿಯನ್ನ ನೆನೆದಷ್ಟು ಪ್ರೀತಿಯಿಂದ ನೆನೆಯಲಿಕ್ಕಾಗಲ್ಲ. ಇತಿಮೇ ನಿಶ್ಚಿತಾಮತಿ ಅಂತ ನಾರದ ಹೇಳಿಬಿಡ್ತಾರೆ. ಹಾಗಾದ್ರೆ ಇವರು ಏನು ಮಾಡಿದ್ರು, ಇವರು ದೇವರನ್ನ ತೀವ್ರವಾಗಿ ನೆನೆಯಬೇಕಾದ್ರೆ ಭಕ್ತರಾಗಿ ಹುಟ್ಟಿದ್ರೆ ಅಷ್ಟು ತೀವ್ರವಾಗಿ ನೆನಲಿಕ್ಕಾಗಲ್ಲ, ತುಂಬಾ ಟೈಮ್ ಹಿಡಿಯುತ್ತೆ ಅವರಿಗೆ ಆ ಪ್ರಾರ್ಥನೆ ಹೋಗ್ಲಿಕ್ಕೆ. ಅದಕ್ಕೆ ಮೂರು ಜನ್ಮಗಳಲ್ಲಿ ದೈತ್ಯರ ಆವೇಶದಿಂದ ಹುಟ್ಟಿದರೆ ದ್ವೇಷದ ನೆಪದಿಂದ ದೇವರಲ್ಲಿ ಮನಸ್ಸಿಡ್ತಾರೆ. ಹೇಗಿಡ್ತಾರೆ? ವಿಚಿತ್ರವಾಗಿಟ್ಬಿಡುತ್ತಾರೆ. ಆದ್ದರಿಂದ ಪ್ರಾರಬ್ಧ ಕರ್ಮ ಹೋಗಿಬಿಡುತ್ತೆ. ಬೇಗ ಬರಲಿ ಅಂತ ಕರುಣೆಯಿಂದ ದೈತ್ಯರಾಗಿ ಹುಟ್ಟಿ ಅಂತ ಶಾಪ ಕೊಟ್ಟರು ಅಂದ್ರು. ಅದನ್ನೇ ಹೇಳ್ತಾರೆ ಗುರುಗು ಮಹರ್ಷಿಗಳು ಕೂಡ, ಅದೇ ತರ ಶಾಪ ಕೊಟ್ಟಿದ್ದಾರೆ. ಅದಕ್ಕೆ ಇವರೇನ್ ಮಾಡ್ತಾ ಇದ್ದಾರೆ ನೋಡಿ, ಒಂದು ಕಡೆ ಅವರ ದ್ವೇಷ ಪಕ್ಕದಲ್ಲಿದೆ, ಇವರ ಮನಸ್ಸು ದೇವರಲ್ಲೇ ಬರ್ತಾ ಇದೆ. ಗುರುಗು ಮಹರ್ಷಿಗಳಿಗೆ ದೇವರಲ್ಲಿ ಹೇಗೆ ತಿಂದ್ರು ಕೂತ್ರು ಎದ್ರು ನಿಂತರು ಅವನನ್ನೇ ನೆನೀತಾ ಇದ್ದಾರೆ. ಅವನು ಯಾವಾಗ ಬರ್ತಾನೋ, ಮತ್ತು ಭಕ್ತಿ ಇಲ್ಲ ಎಲ್ಲಿ, ದೈತ್ಯನಿಗಿಲ್ಲ. ಇವರಿಗೆ ಭಕ್ತಿ ಒಳಗೇ ಇದೆ ಇನ್ಬಿಲ್ಟ್, ಆದರೆ ಹೊರಗೆ ಬರ್ತಾ ಇಲ್ಲ. ಅದರ ಜೊತೆಗೆ ದೇವರ ನೆನಪು ತನಾಗಿ ಬರ್ತಾ ಇದೆ, ತನಾಗಿ ಬರ್ತಾ ಇದೆ ಅಲ್ಲಿ ನೋಡಿ. ಹಾಗಾದ್ರೆ ಒಂದು ದೃಷ್ಟಾಂತ ಕೊಡಬೇಕು. ಒಳಗೆ ಭಕ್ತಿ ಇರುತ್ತೆ, ಹೊರಗೆ ಬರಲ್ಲ. ಅದು ಮೇಲೆ ಸಿಟ್ಟಾಗಿರುತ್ತೆ ಅಂದ್ರೆ, ಅದಕ್ಕೆ ನಾವು ನಮ್ಮ ಮಕ್ಕಳ ಮೇಲೆ ಬೇರೆಯವ್ರನ್ನಿದ್ರೆ ಏನಪ್ಪ ಅಯ್ಯೋ ಕೂಸು ಅಂತ ಹೇಳ್ತಾ ಇರ್ತೀವಿ ಸಾಮಾನ್ಯವಾಗಿ. ಮಕ್ಕಳಿದ್ರೆ ಬಾರೋ ಪಾಟ್ ಅಂತ ಹೊಡೆದು ಅವ್ರು ಬೈದು ಎಲ್ಲ ಮಾಡ್ತಾ ಇರ್ತೀವಿ. ನೋಡೋರಿಗೆ ಏನ್ರಿ ಮಕ್ಕಳು ಇಷ್ಟು ಪಾಠ ಕೊಡ್ತಾರೆ, ಇವರು ಅಪ್ಪ ಅಮ್ಮನ ಅಂತೇಳಿ. ಆದ್ರೆ ಅಲ್ಲಿ ಆ ಪ್ರೀತಿ ಬೈಗಳ ಮೂಲಕ ಬರ್ತಾ ಇರುತ್ತೆ, ಸಿಟ್ಟು ಮೂಲಕ ಬರ್ತಾ ಇರುತ್ತೆ. ಆದ್ರೆ ಈ ಮಕ್ಕಳ ಮೇಲೆ ಪ್ರೀತಿ ಇರಬೇಕು, ಸಿಟ್ಟಾಗಿ ಬರ್ತಾರೆ, ನಿಮಗೆ ಗೋಡೆ ಯಾಕೆ ಕೊಡಿತೀರಿ ಅಂದ್ರೆ ಅದೇ ಕಾರಣ. ಆ ರೀತಿಯಲ್ಲಿ ಒಳಗೆ ಪ್ರೀತಿ ಇದೆ, ದೇವರ ಮೇಲೆ ದ್ವೇಷದ ರೂಪದಲ್ಲಿ ಅವರಿಗೆ ಬರ್ತಾ ಇದೆ. ಆ ರೀತಿಯಲ್ಲಿ ಚಿಂತಯಾನಃ ಋಷಿಕೇಶಂ ಅಪಶ್ಯತ್ ತನ್ಮಯಂ ಜಗತ್, ಇಡೀ ಜಗತ್ತೆಲ್ಲ ದೇವರೇ ಕಾಣ್ತಾ ಇದ್ದಾರೆ. ಆ ಕಂಸನಿಗೆ ಅಂತ ಇಷ್ಟು ಹೇಳಿದಾಗ ಇನ್ನ ಬ್ರಹ್ಮದೇವರು ರುದ್ರದೇವರು ಇನ್ನ ಅನೇಕ ನಾರದಾದಿ ಮುನಿಗಳು ಸೇರಿಕೊಂಡು ಆ ಕೂಸನ್ನ ಒಳಗಿರುವ ದೇವಕಿ ದೇವಿಯ ಹೊಟ್ಟೆಯಲ್ಲಿರತಕ್ಕ ಭಗವಂತನನ್ನ ಸ್ತೋತ್ರ ಮಾಡುತ್ತಾ ಇದ್ದಾರೆ ಅಂದ್ರು. ಆ ಸ್ತೋತ್ರವನ್ನ ಗರ್ಭಸ್ತುತಿ ಅಂತ ಕರೀತಾರೆ. ಅದಕ್ಕೆ ಪ್ರಧಾನವಾದ ಯಾವುದು ಅಂದ್ರೆ ಈ ಗರ್ಭಸ್ತುತಿ. ಗರ್ಭದಲ್ಲಿರುವ ಭಗವಂತನ ಸ್ತೋತ್ರ ಯಾರು ಕೇಳುತ್ತಾರೆ ಅವರ ಗರ್ಭಗಟ್ಟಿ ಎಂಬುದು ಸಾಮಾನ್ಯವಾಗಿ ಹಿರಿಯರು ಹಾಕಿಕೊಟ್ಟಂತಹ ಸಂಪ್ರದಾಯ. ಅದರಿಂದ ಯಾರು ಗರ್ಭಿಣಿ ಸ್ತ್ರೀಯರಿರ್ತಾರೆ ಅವರು ಈ ಗರ್ಭಸ್ತುತಿಯನ್ನು ಚೆನ್ನಾಗಿ ಕೇಳಿದರೆ ಅವರಿಗೆ ರಕ್ಷಾ. ಹೌದು, ಕೇಳಿಬಿಟ್ರೆ ಸಾಕ, ಏನೋ ಅನುಸಂಧಾನ ಇದೆಯಾ ಅಂತ ಹೇಳ್ತಾರೆ. ಆ ಗರ್ಭದಲ್ಲಿದ್ದು ಜಗತ್ತನ್ನೇ ರಕ್ಷಣೆ ಮಾಡುತ್ತಾರೆ ಅಲ್ಲಿ ಹೇಳ್ತಾರೆ. ಪರೀಕ್ಷಿತ್ ಮಹಾರಾಜ ಹೇಳ್ತಾರೆ ಅಂದ್ರೆ ಈ ಸಪ್ತಮ ಸ್ಕಂದ ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ. ಯಾವನಾದರೆ ಗರ್ಭದಲ್ಲಿ ರಕ್ಷಣೆ ಮಾಡಿದ್ದಾನೋ ಅವನೇ ಹೊರಗೂ ರಕ್ಷಣೆ ಮಾಡ್ತಾನೆ. ಗರ್ಭದಲ್ಲಿ ರಕ್ಷಣೆ ಮಾಡಿದ್ದು ಯಾರನ್ನ? ಪರೀಕ್ಷಿತನನ್ನ. ಅವಾಗ ಹೇಗ್ ಬಂತು? ಗರ್ಭದಲ್ಲಿ ಪರೀಕ್ಷಿತನನ್ನ ಯಾರು ರಕ್ಷಣೆ ಮಾಡಿದ್ನೋ ಅವನೇ ನನ್ನ ಹೊರಗೂ ರಕ್ಷಣೆ ಮಾಡಲಿ ಅಂತ. ಅದು ಹೇಗ್ ಕಾಣಿಸುತ್ತೆ? ಪಕ್ಕ ಮನೆಯವರಿಗೆ 10 ಲಕ್ಷ ಯಾರು ಸಾಲ ಕೊಟ್ಟರು ಅವ್ರು ನಂಗೂ ಕೊಡಲಿ. ಹೌದಂದ್ರೆ ನಿಂಗೆ ಯಾಕೆ ಕೊಡಬೇಕು? ಅವ್ರು ಕೊಡ್ತೀವಿ ಅಷ್ಟೇ. ಗರ್ಭದಲ್ಲಿ ಪರೀಕ್ಷಿತನ ರಕ್ಷಣೆ ಮಾಡಿದ್ದೆ, ನಿನ್ನೆ ಯಾಕೆ ಮಾಡಲಿ? ಅದಕ್ಕೆ ಹೇಳ್ತಾರೆ, ಗರ್ಭದಲ್ಲಿ ಪರೀಕ್ಷಿತನನ್ನು ಮಾತ್ರ ಅಲ್ಲ, ಇಡೀ ಜಗತ್ತಿನ ಪ್ರತಿಯೊಂದು ಕೂಸನ್ನು ರಕ್ಷಣೆ ಮಾಡುವವನೇ ಇವ. ಅಲ್ರಿ, ನಮಗೆ ಬ್ರಹ್ಮಾಸ್ತ್ರ ಬಿತ್ತಾ ಹಿಂದೆ? ಇಲ್ಲ. ಆ ಪರೀಕ್ಷಿತ ಮಹಾರಾಜರು ಬ್ರಹ್ಮಾಸ್ತ್ರ ಹಿಂದೆ ಬಿದ್ದಿತ್ತು. ಅದಕ್ಕೆ ಹೇಳ್ತಾರೆ, ಪ್ರತಿಯೊಬ್ಬ ಜೀವರಾಶಿ ಅಂದ್ರೆ ತಾಯಿಯ ಹೊಟ್ಟೆಯಲ್ಲಿರುವ ಈ ಜೀವಿ ಇರ್ತಾನಲ್ವ, ಆ ಜೀವಿ ಇನ್ನ ಅವಾಗೆ ಮಾಂಸದ ಪಿಂಡ ಚಿಕ್ಕದು ತಯಾರಾಗ್ತಾ ಇರುತ್ತೆ. ಅಂತಹ ಕಾಲಕ್ಕೆ ತಾಯಿಯ ಗರ್ಭಕೋಶದಲ್ಲಿ, ಹೊಟ್ಟೆಯಲ್ಲ ಗರ್ಭಕೋಶದಲ್ಲೇ ಸ್ರಾವಗಳು, ಎಂಜಿನ್ಸ್ ಬರ್ತಾ ಇರುತ್ತೆ, ಸ್ರಾವಗಳು ಬರ್ತಾ ಇರುತ್ತೆ. ಅದರ ಕೆಲಸ ಏನು? ಜೀರ್ಣ ಮಾಡಿ ಬಿಡುವುದೇ ಅದರ ಕೆಲಸ. ಅದನ್ನು ಅರಣ್ಯಕಾಚಾರ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಏನದು? ಆ ಹುಟ್ಟಿದ ಕೂಸು ಚಿಕ್ಕಲ್ಲ, ಇನ್ನ ಪಿಂಡ, ಚಿಕ್ಕ ಮಾಂಸ ಪಿಂಡ. ಆ ತಾಯಿ ಮಾಂಸ ತಿನ್ನೋರು ಇರ್ತಾರಲ್ವ, ಅವರು ತಿಂದ ಮಾಂಸ ಜೀರ್ಣ ಆಗ್ತಾ ಇರುತ್ತೆ, ಈ ಚಿಕ್ಕ ಮಾಂಸ ಪಿಂಡ ಜೀರ್ಣ ಆಗಲ್ಲ. ಯಾಕೆ ಅಂದ್ರೆ ಅನಿರುದ್ಧ ನಾಮದ ಭಗವಂತ ಆ ಚಿಕ್ಕ ಪಿಂಡದ ಸುತ್ತು ಇದ್ದು ಅದು ಜೀರ್ಣ ಆಗದಂತೆ ರಕ್ಷಣೆ ಹೇಳ್ತಾರೆ. ವಿಶೇಷವಾಗಿ ಜೀರ್ಣ ಆಗದಂತೆ ಅನಿರುದ್ಧ ನಾಮ ಕರಿತಾನಾದ್ದರಿಂದ ಇವಾಗಿ ಈಕ್ವೇಶನ್ ಸರಿ ಹೋಯಿತು. ನನ್ನನ್ನ ನನ್ನ ತಾಯಿ ಹೊಟ್ಟೆಯಲ್ಲಿ ಯಾವ ರಕ್ಷಣೆ ಮಾಡಿದ್ದು ಅವನೇ ಹೊರಗೂ ರಕ್ಷಣೆ ಮಾಡಿ ಸರಿ ಅಂತಾಯ್ತು. ಆ ರೀತಿಯಲ್ಲಿ ಗರ್ಭಸ್ತುತಿಯನ್ನು ಚಿಂತನೆ ಮಾಡೋದು ಹೇಗೆ ಅಂದರೆ, ಎಲ್ಲಾ ಜೀವರಾಶಿಗಳ ಗರ್ಭದಲ್ಲಿದ್ದುಕೊಂಡು ಯಾವನು ರಕ್ಷಣೆ ಮಾಡ್ತಾ ಇದ್ದಾನೋ ಅವನೇ ನನ್ನ ಗರ್ಭದಲ್ಲಿರುವ ಕೂಸಲ್ಲಿ ಇದ್ದಾನೆ. ಅನುಸಂಧಾನ ಅನುಸಂಧಾನ ಇಲ್ಲದೆ ಬರೇ ಕಥೆ ಕೇಳಿದರೆ ಅಥವಾ ಸುಮ್ಮನೆ ಕೇಳಿಬಿಟ್ರೆ ಏನಾಗುತ್ತೆ ಅಂದರೆ ಮಾಣಿಕವ ಕೊಟ್ಟು ಅಂಗಡಿಯೋಳು ಅಜೀವಾನ ಪಡೆದಂತೆ ಆಗುತ್ತೆ. ಕೇಳೋದೇನೋ ಕೇಳುತ್ತೀವಿ, ಅದಕ್ಕೆ ಕೊಟ್ಟಂತರ ಫಲ ಬರಬೇಕಾಗಿದೆ. ಚೂರು ಅಜೀವಾನ ಥರ ಫಲ ಪಡ್ಕೊಂಡು ಏನಪ್ಪ ಆಚಾರ ಹೇಳಿದ್ರು, ಯಾವ ಬಿಡ್ತಾರೋ ನೋಡಿ, ಇನ್ನ ಬಿಟ್ಟಿಲ್ಲ ಅವರು, ಯಾರು ಬಿಡ್ತಾ ಇಲ್ವೋ ಏನೋ, ಇವತ್ತು ಬಿಡ್ತಾರೋ ಇಲ್ವೋ ಅಂತ ಆ ಥರ ಆದರೆ ವಿಶೇಷವಾಗಿ ಆ ತತ್ವದಲ್ಲಿ ಚಿಂತನೆ ಕೊಟ್ಟೆ. ಇವಾಗ ಕೇಳಬೇಕಾದ ರೀತಿ ಹೇಗೆ, ಎಲ್ಲಾ ಜೀವರಾಶಿಗಳ ಬ್ರಹ್ಮಾದಿ ಸಕಲ ಜೀವರಾಶಿಗಳನ್ನ ಆಯಾ ಗರ್ಭಗಳಲ್ಲಿ ರಕ್ಷಣೆ ಮಾಡುವ ಭಗವಂತ ಏನಿದ್ದಾನೆ, ಅವನೇ ನನ್ನ ಗರ್ಭದಲ್ಲಿರುವ ಕೂಸಲ್ಲಿ ಇದ್ದಾನೆ, ಅವನೇ ರಕ್ಷಣೆ ಮಾಡಿದ್ದಾನೆ, ರಕ್ಷಣೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಈ ಸ್ತುತಿಯೆಲ್ಲ ಯಾರದ್ದು, ನನ್ನ ಹೊಟ್ಟೆಯಲ್ಲಿರುವ ದೇವಕೀ ದೇವಿಯ ಹೊಟ್ಟೆಯಲ್ಲಿರುವ ಕೃಷ್ಣನೇ ನನ್ನ ಹೊಟ್ಟೆಯಲ್ಲಿರುವ ಜೀವಿಯ ಹೊಟ್ಟೆಯಲ್ಲಿ ಅವನ ಹೃದಯದಲ್ಲಿ ಅವನೇ ಕೂತಿದ್ದಾನೆ. ಆದ್ದರಿಂದ ಅವನ ಸ್ತೋತ್ರವಿದು, ಅವನ ಗುಣಗಳ ಚಿಂತನೆ ಇದು ಅಂತ ನನ್ನ ಸ್ವಾಮಿ, ನನ್ನ ಕೂಸಿನ ಒಳಗಿರುವ ದೇವ ಇಂಥವ 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 ಅಂತ ಗುಣಗಳು ಅದು ಕೇಳ್ತಾರೆ. ಈ ಗುಣಚಿಂತನೆ ಯಾಕೆ ಮಾಡಬೇಕು ಅದಕ್ಕೆ ಹೇಳ್ತಾರೆ. ಸಾಧನೆ ಅಂದ್ರೆ ಏನು ನಾವು ಹೇಳ್ತೇವೆ, ಬೆಳಿಗ್ಗೆ ಎದ್ದು ಕೂಡ ಸ್ನಾನ ಮಾಡೋದು, ಏನು ಮೈ ತುಂಬ ಗೋಪಿಜನ ಹಚ್ಕೊಂಡ್ಬಿಡೋದು, ಆ ಏನು ವಿಶೇಷವಾಗಿರ್ತಕ್ಕಂಥ ತಂಬಿಗೆ ಆ ಟೀಚ್ ಮಾಡಿ ಗಾಡಿ ಬಿಡಿ ಗಾಡಿ ಬಿಡಿ ಎರಡು ತಾಸು ಮಾಡ್ತೀವಲ್ಲ, ಮತ್ತು ಬಾಗಿಲು ಹಾಕಿ ಮತ್ತೆ ನಾಳೆ ಬೆಳಿಗ್ಗೆ ದೇವ್ರು ನೋಡ್ತೇವೆ, ಹೌದಾ, ಇದು ಸಾಧನೆ ಅಂದ್ರೆ ಹೌದು, ಅದು ಹೌದು, ಇರಲೇಬೇಕದು. ಆದರೆ ಪ್ರಧಾನ ಯಾವುದು, ಗೋಪಾಲಾಸರು ಹೇಳ್ತಾರೆ, ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ, ಇಷ್ಟೇ ಸಾಕು, ನೀ ಇಂಥವ 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 ಅಂತ ಚಿಂತನೆ ಮಾಡುವುದೇ ಸಾಧನೆ, ಅದಕ್ಕಾಗಿ ಈ ಕರ್ಮಗಳೆಲ್ಲ ಬರ್ತಾ ಇವೆ. ಹಾಗಾದರೆ ದೇವಕೀ ದೇವಿಯ ಗರ್ಭದಲ್ಲಿರುವ ಭಗವಂತನ ಗುಣಗಳನ್ನು ಒಂದೊಂದು 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 ಹೇಳ್ತಾ ಬರ್ತಾರೆ ಯಾರು, ಬ್ರಹ್ಮದೇವರು. ಆ ಗುಣಗಳನ್ನ ನಮ್ಮ ಅಂದ್ರೆ ಆ ಹೊಟ್ಟೆಯಲ್ಲಿರತಕ್ಕಂತಹ ಕೂಸಿನಲ್ಲಿರುವ ದೇವರಲ್ಲಿ ಆ ಗುಣಗಳನ್ನ, ಅಲ್ಲಿ ದೇವಕ ದೇವಿ ಹೊಟ್ಟೆಯಲ್ಲಿರುವ ಕೃಷ್ಣನೇ ನನ್ನಲ್ಲಿದ್ದಾನೆ, ಅವನ ಗುಣಗಳಿಂಥವು ಅಂತ ಕೇಳುವ, ನೀನಿಂಥವ ನೀನಿಂಥವ ಅಂತ ಕೇಳಿ ಕೇಳಿ ಅವನಿಗೆ ಸಮರ್ಪಣೆ ಮಾಡುತ್ತಾ ಬಂದರೆ ಅವನೇನು ಮಾಡುತ್ತಾನೆ, ಅಂಥ ಗುಣಗಳನ್ನ ಪ್ರಕಟ ಮಾಡುತ್ತಾನೆ. ಹೇಗೆ ಅಂದರೆ, ಕನ್ನಡಿ ಮುಂದೆ ನಾವಿದ್ದೇವೆ, ಕನ್ನಡಿಯಲ್ಲಿ ಪ್ರತಿಬಿಂಬ ಇದೆ, ಹೌದಾ, ಪ್ರತಿಬಿಂಬದ ಕೊರಳಲ್ಲಿ ಏನೂ ಇಲ್ಲ, ಹಾ, ಯಾಕೆ ನೀವೇನು ಹಾಕೊಂಡಿಲ್ಲ, ಅದಕ್ಕೆ ಪ್ರತಿಬಿಂಬಕ್ಕೆ ಆಸೆ ಬಂತು, ನಾಗೂ ಒಂದು ಹಾರ ಬೇಕು ಅಂತ, ಏನ್ ಮಾಡಿದ್ರು ಬರುತ್ತೆ, ಅದಕ್ಕೆ ಕನ್ನಡಿಗೆ ಹಾಕ್ಬೇಕಾ, ಅದೇನ್ ಮಾಡಬೇಕು, ನಿಮ್ಮನ್ನು ಕೇಳಬೇಕು, ನೀವೊಂದು ಹಾರ ಹಾಕೊಂಡ್ರೆ ನನ್ನ ಕುತ್ತಿಗೆ ಒಂದು ಬರುತ್ತೆ ಅಂತ ಹೇಳಿದಾಗ, ನೀವು ನಿಮ್ಮ ಹಾರ ಹಾಕೊಂಡ್ರೆ ಅದರ ಕೊರಳಲ್ಲಿ ಒಂದು ಹಾರ ಬರುತ್ತೆ, ಹೌದಾ. ಹಾಗೆ ನಮ್ಮ ಒಳಗಿರುವ ಭಗವಂತನನ್ನ, ನಿನ್ನಲ್ಲಿ ಇಷ್ಟು ಗುಣಗಳಿವೆ, ಈ ಗುಣ ತೋರಿಸು ಈ ಗುಣ ತೋರಿಸು ಈ ಗುಣ ತೋರಿಸು ಅಂತ ಚಿಂತನೆ ಮಾಡಿದರೆ, ಅವನಂಥ ಗುಣ ತೋರಿಸಿದರೆ ನಮ್ಮಲ್ಲಿ ಅದೇ ಗುಣ ಬರಲ್ಲ. ನೋಡಿ, ನೀವು ಕೊರಳಲ್ಲಿ ಹಾರ ಹಾಕೊಂಡಿರ್ತೀರಲ್ಲ, ಅದೇ ಹಾರ ಕನ್ನಡಿಗಿರುತ್ತಾ, ಅದರಂತೆನೆ ಹಾರ ಇರುತ್ತೆ, ಇದೇ ಹಾರ ಅಲ್ಲ, ಅದು ಬೇರೆನೆ ಇರುತ್ತೆ, ಆ ಮೆಟೀರಿಯಲೇ ಬೇರೆ ಈ ಮೆಟೀರಿಯಲೇ ಬೇರೆ. ಅದಕ್ಕೆ ದೇವ ಏನು ಮಾಡುತ್ತಾನೆ, ತನ್ನೊಳಗೆ ಗುಣಗಳನ್ನು ಪ್ರಕಟ ಮಾಡಿ ನಮ್ಮೊಳಗೆ ಅಂದ್ರೆ ನಮಗೆ ಬೇಕಾದ ಕೂಸಿನೊಳಗೆ ಅಂತಹ ಗುಣಗಳನ್ನು ಪ್ರಕಟ ಮಾಡ್ತಾ ಹೋಗ್ತಾನೆ. ಆ ಕೂಸು ಭದ್ರವ ಇವಾಗ ಮಾತ್ರ ಅಲ್ಲ, ಮುಂದೆ ಮುಂದೆ ಬಂದ ಮೇಲೆ ಅವನು ವಿಶೇಷವಾಗಿ ಏನು ಕೃಷ್ಣ ಲೀಲೆಗಳು ತೋರ್ತಾ ಇದ್ದಾನೆ, ಜಗತ್ತಿಗೆ ಮಂಗಳ ಮಾಡಿದ್ದಾನೆ. ನಮ್ಮ ಕೂಸು ಅಷ್ಟಾಗದಿದ್ರು ನಮ್ಮ ಮನೆಗಾದರೂ ಮಂಗಳ ಆಗುವಷ್ಟು, ಅವನಿಗಾದರೂ ಬದುಕಿನಲ್ಲಿ ಚೆನ್ನಾಗಿರುವಷ್ಟು ಚೆನ್ನಾಗಿ ತಯಾರಾಗ್ತಾನೆ. ಆ ರೀತಿಯಲ್ಲಿ ಗುಣಚಿಂತನಾ ಪೂರ್ವಕ ಭಗವಂತನದು ಕೇಳಬೇಕೆಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಯದ್ಯಪಿ 15 ಜಾಸ್ತಿ ತಗೊಂಡೆ, ನನ್ನ ಪ್ರವಚನ ಹೀಗೆ ಕಾಟ ಕೊಡ್ತಾ ಇದ್ದೀನಿ, ಜಗತ್ತಲ್ಲಿ ಎಲ್ಲ ಬೇಕು ಅಂತ ಅರ್ಥ.